शुद्धाय भवनाशायाय श्रीशाय गुणराशिते हृद्याय शुद्धविद्याय रथाय च नमो नमः। असतु श्रीमदानन्दतीर्थेन्दुर्नो मदम्बने यत्र चन्द्रिका स्वान्तसन्तापं मुने वाणिते करवाण्येव चरणौ हृदि सर्वदा भगवत्यशरणे पूजा श्रीमदाचार्यपाद हराय भजकारिष्टहराय प्रवीर्ये भवाय भवते भूया शिवाय शिरसा महेशाद्या सुरावोमुदीरे चेतोऽभिमानिनः यूयं सर्वे प्रकृता मनो मे मधुकः श्रीमत्तः कल्पवृक्षस्थो ध्यायः कामसंस्कृतः चिन्तामणिस्थो व्यासार्यः
ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಧನುಸ್ಸಿನ ಸ್ಥಾನ ಏನೋ
ನಮ್ಮ ನಿತ್ಯ ಜೀವನದಲ್ಲಿ ಮನಸ್ಸಿನ ಸ್ಥಾನ ಹೇಗಿದೆ? ಧನಸ್ಸನ್ನು ಕಟ್ಟಿದ ಮೇಲಷ್ಟೇ ಉಪಯೋಗಿಸಕ್ಕೆ ಬರೋದಿಲ್ಲ, ಹೋದರೆ ಇಲ್ಲ. ಮನಸ್ಸು ಹಾಗೆ ಇಟ್ಟಿರ್ತಾರೆ, ಏನು ಮಾಡಕ್ಕೆ ಬರೋದಿಲ್ಲ. ಕಟ್ಟಿದ ಮೇಲೆ ಬಾಣ ಇಡಕ್ಕೆ ಬರೋದು, ಇಲ್ಲದವರು ಬಾಣ ಪಕ್ಕಕ್ಕೆ ಇಡಬೇಕಷ್ಟೇ, ಏನು ಪ್ರಯೋಜನ ಇದೆ? ಬಾಣ ಪಕ್ಕಕ್ಕಿಟ್ಟರೆ ಧನುರ್ವಿದ್ಯೆ ಅಂತ ಕರೆಯೋದಿಲ್ಲ. ಬಾಣ ಧನಸ್ಸಿನಲ್ಲಿ ಹೂಡಿಬಿಟ್ಟಾಗ ಆಗುತ್ತೆ. ಧನಸ್ಸಿನಲ್ಲಿ ಹೂಡಿ ಯಾವ ಎಷ್ಟು ಬಾಣ ಬಿಟ್ಟರೂ ಕೂಡ ಧನಸ್ಸಿನ ಮೂಲಕನೇ ಹೋಗಬೇಕು. ಎಷ್ಟು ಸಾಧನೆ ಮಾಡಿದರೂ ಕೂಡ ಮನಸ್ಸಿನ ಮೂಲಕನೇ ಆಗುತ್ತೆ. ಮನಸ್ಸು ಹೇಗೆ ಮನಸ್ಸನ್ನು ಎಳಿತಾ ನಿಗ್ರಹ ಮಾಡ್ತಾನೆ, ಆ ರೀತಿ ಅದು ತನ್ನ ವೇಗವನ್ನು ಪಿಕಪ್ ಮಾಡುತ್ತೆ. ಆ ಬಾಣ ಗುರಿ ಮುಟ್ಟೋದು ಅದರಿಂದಲೇ ಬರುತ್ತೆ. ಇಂತ ಹೋದರೆ ಇಲ್ಲ, ಧನಸ್ಸನ್ನು ಉಪಯೋಗಿಸೋದಿಲ್ಲ ಅಂತ ತಿಳ್ಕೊಂಡು ಬರೀ ಬಾಣ ತಗೊಂಡು ಎಸಿತಾರೆ. ಎಷ್ಟು ದೂರ ಹೋಗುತ್ತೆ ಕೈಲಿ ಅಷ್ಟೇ, ಹೋಗಿ ತಪ್ಪತ್ತೆ ಬಿಡುತ್ತೆ. ದೂರ ಹೋಗೋದಿಲ್ಲ, ಹೋದರೂ ಕೂಡ ಬೆಟ್ಟು ಬಿಡೋದಿಲ್ಲ ಅದಕ್ಕೆ. ಆ ಮೊಮೆಂಟಮ್ ಗ್ಯಾದರ್ ಮಾಡೋಕ್ಕಾಗೋದಿಲ್ಲ ಅದು. ಯಾವಾಗ ಧನಸ್ಸಲ್ಲಿ ಇಟ್ಟು ಹೊಡಿತಾರೆ ಅದು ವೇಗನೇ ಚೇಂಜ್ ಆಗುತ್ತೆ, ಟೋಟಲಿ ಚೇಂಜ್ ಆಗುತ್ತೆ. ಬುಲೆಟ್ ಕೈಲಿ ಎಸಿರಿ ಏನು ಮಾಡುತ್ತೆ ಅದು? ಅದೇ ಇದ್ರ ಗನ್ನೋಡಿ ಇಟ್ಟು ಹೇಗೆ ಹೊಡಿತಾರೆ ಅಂತ, ಅದು ಕೊಲ್ಲುತ್ತೆ. ಇಲ್ಲದ್ರೂ ಕೊಲ್ಲೋದಕ್ಕಾಗೋದಿಲ್ಲ, ಬರೀ ಕಲ್ಲೆಟ್ ಬಿದ್ದಾಗ ಬಿಡುತ್ತೆ. ಬರೀ ಬುಲೆಟ್ ತೊಳೆದ್ರೆ ಕಲ್ಲೆಟ್ ಬಿದ್ದಾಗ ಆಗುತ್ತೆ ಹೊರತು ಅದು ಬ್ಲಾಸ್ಟ್ ಮಾಡೋಕ್ಕಾಗುತ್ತೆ. ಆ ಬುಲೆಟಲ್ಲಿ ಹೊಡೆದ ಮಾತ್ರ, ಇವಾಗ ಗನ್ನಲ್ಲಿ ಹೊಡೆದ ಮಾತ್ರ ಬುಲೆಟ್ಟಾಗಿ ವರ್ಕ ಮಾಡುತ್ತೋ. ಯಾವುದೇ ಸಾಧನೆ ಆಗಬೇಕಾದ್ರೆ ಮನಃಪೂರ್ವಕ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಇಷ್ಟೆಲ್ಲ ಒತ್ತಿ ಹೇಳಿ ಮನಸ್ಸಿನಲ್ಲಿ ವಿಭೂತಿ ರೂಪ ಇಟ್ಟಿದ್ದಾನೆ ಅಂದರೆ ಒಂದೇ, ಇಂದ್ರಿಯಗಳಲ್ಲೆಲ್ಲ ಮನಸ್ಸು ಪ್ರಧಾನ ಅಂದರೆ ಒಂದೇ. ಪರಮಾತ್ಮ ಯಾವಾಗ ವಿಭೂತಿ ರೂಪ ಇಡ್ತಾನೆ ಅದು ವಿಶೇಷವಾದ ಹಿರಿಮೆ ಬಂದ್ಬಿಡುತ್ತೆ ಅಂತ ಹೇಳಿ. ಅದಕ್ಕೆ ವಿಭೂತಿ ಅಂತ ಅಂದರೆ ವಿಭೂತಿ ವಿಶಿಷ್ಟವಾದಂತಹ ಇವು ಯಾವ ಭಾವಪಣ ವಿಭೂತಿ ಅಲ್ಲ, ಮತ್ತೆ ಅದನ್ನು ವಿಭೂತಿ ಅಂತ ಆ ಕಡೆ ಗಮನ ಹೋಗುತ್ತೆ. ವಿಭೂತಿ ವಿಶಿಷ್ಟವಾದ ಭೂತಿ ಅಂತ, ವಿಶಿಷ್ಟವಾದ ಐಶ್ವರ್ಯ ಅದು ಬರಲಿಕ್ಕೆ ಭಗವಂತನ ಸನ್ನಿಧಾನ ಕಾರಣ. ಮನಸ್ಸಿನಲ್ಲಿ ಇಟ್ಟಿದ್ದಾನೆ ಈ ಮಾತು ಅರ್ಥ ಮಾಡ್ಕೊಳ್ತಾ ಹೊರಟ್ರೆ ಪರಮಾತ್ಮ ನಮ್ಮ ಸಾಧನೆಗೆ ಎಷ್ಟು ಅನುಗ್ರಹ ಮಾಡಿದ್ದಾನೆ, ನಮ್ಮೊಳಗೆ ಮನಸ್ಸಿಟ್ಟಿದ್ದಾನೆ. ಸಾಧನೆ ಮಾಡಲಿಕ್ಕೆ ಎಷ್ಟು ವಿವೇಕ ಕೊಟ್ಟೆ, ಮನಸ್ಸಿನೊಳಗೆ ಎಷ್ಟು ಕಂಪಾರ್ಟ್ಮೆಂಟ್ಸ್ ಇದೆ ಅದೆಲ್ಲ ಮುಂದೆ ಹೇಳ್ತಾರೆ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಐದು ಭಾಗ ಇದೆ ಮನಸ್ಸಿನೊಳಗೆ. ಅದು ಸರಿಯಾಗಿ ಉಪಯೋಗಿಸಿಬಿಟ್ರೆ ಮನಸ್ಸನ್ನು ಅಷ್ಟು ಸಾಧನೆ ಮಾಡಲಿಕ್ಕೆ ಬರ. ಧ್ಯಾನದ ಯಾವುದೇ ಬೇಸಿಕ್ ರಿಕ್ವೈರ್ಮೆಂಟ್ ಮನಸ್ಸು ಬೇಕಿಲ್ಲ, ಧ್ಯಾನ ಮಾಡಲಿಕ್ಕೆ ಬರೋದೇ. ಅಂದರೆ ಧ್ಯಾನ ಮನಸ್ಸಿದ್ರೆ ಧ್ಯಾನ, ಆದ್ದರಿಂದ ಮನಸ್ಸು ಯಾವಾಗಲೂ ಶುದ್ಧ ಇಟ್ಕೋಬೇಕು. ಯಾವಾಗಲೂ ಕೂಡ ಒಂದು ನಿದ್ರಿಗೆ ಒಂದು ರೋಗ ಇದೆ, ಆ ರೋಗ ಇದ್ದಾಗಿದ್ದರೆ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಈ ಕ್ಯಾಟ್ರಾಕ್ಟ್ ಬಂದರೆ ಕಣ್ಣು ಕಾಣೋದಿಲ್ಲ, ಕಣ್ಣು ಅಡ್ಡ ಮಾಡಿದೆ. ಇಲ್ಲಿ ಪೊರೆ ಬಂದರೆ ಕಣ್ಣು ಕಾಣೋದಿಲ್ಲ, ಕಿವಿಯೊಳಗೆ ಪೊರೆ ಹೋದರೆ ಕಿವಿ ಕೇಳೋದಿಲ್ಲ. ಪೊರೆ ಹೋಗಬಾರ್ದು, ಯಾವಾಗಲೂ ಇರಬೇಕು ಒಳಗಡೆ. ಆ ಡ್ರಮ್ ಅಂತ ಕರೀತಾರೆ, ಅದರಿಂದ ಉಪಯೋಗ ಆಗುತ್ತೆ. ಇದರ ಕೆಲಸ ಮಾಡೋದಿಲ್ಲ, ಪ್ರತಿಯೊಂದಕ್ಕೊಂದು ದೋಷ ಇದೆ. ಆದರೆ ಮನಸ್ಸಿನ ದೋಷ ಯಾವುದು ಅಂತ ಕೇಳಿದರೆ ಆರು ದೋಷ ಅಂತ ಹೇಳಿ, ಕಾಮ, ಕ್ರೋಧ, ಲೋಭ, ಮೋಹ, ಪದ, ಮತ್ಸ, ಆರು ಮನಸ್ಸಿನ ದೋಷಗಳು. ಕಣ್ಣು ಸರಿ ಇರಬಹುದು, ಮನಸ್ಸಿನ ದೋಷ ಇದ್ದರೆ ಏನು ಉಪಯೋಗ ಇಲ್ಲ. ಕಣ್ಣು ಸರಿ ಇದೆ, ಈ ಕರಡು ಗ್ಲಾಸ್ ಹಾಕೊಂಡ್ರೆ ಎಲ್ಲ ಕಲರ್ ಕಲರ್ ಕಾಣ. ಮನಸ್ಸು ಒಳಗಿನಿಂದ ಕಂಟ್ರೋಲ್ ಮಾಡೋದ್ರಿಂದ ಮನಸ್ಸಿನಲ್ಲಿ ಇರೋ ದೋಷಗಳೆಲ್ಲ ಹೊರಗೆ ಎಕ್ಸಿಬಿಟ್ ಆಗೋದ್ರಿಂದ ಮನಸ್ಸು ಒಂದು ಕೆಟ್ಟರೆ ಉಳಿದ ಹತ್ತು ಇಂದ್ರಿಯಗಳು ಕೆಟ್ಟಾಗಲಿ. ಮನಸ್ಸು ಒಂದು ಕೆಟ್ಟರೆ ಹತ್ತು ಇಂದ್ರಿಯನೂ ಕೆಟ್ಟಾಗಲಿ. ಮನಸ್ಸು ಸರಿ ಇದ್ದರೆ ಉಳಿದೆಲ್ಲ ಕ್ಯೂರ್ ಮಾಡುತ್ತೆ. ಮನಸ್ಸಿನ ದೋಷಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಹೊರೆ ಅರ್ಥ ಆಗುತ್ತೆ. ಆದರೆ ಮನಸ್ಸಿನ ದೋಷ ಅರ್ಥ ಆಗೋದಿಲ್ಲ. ಉಳಿದವರಿಗೂ ತಮಗೆ ತಿಳಿದರೆ ಉಳಿದವರು ಅಂತೇಳಿ ಅಷ್ಟು ಕಷ್ಟ. ಅದಕ್ಕಾಗಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದನ್ನು ಯಾರು ಗೆದ್ದಿರ್ತಾರೋ ಅವರಿಗೆ ಮನಸ್ಸು ಒಳ್ಳೆ ವಶಕ್ಕೆ ಬರುತ್ತೆ ಅಂತೇಳಿ. ವಶಕ್ಕೆ ಬಂತು ಅಂದರೆ ಗೆದ್ದ ಅಂತಲೇ ಅರ್ಥ. ಅವರ ಸಾಧನೆ ಭಾರಿ ಮುಂದುವರೆದು ಬಿಡ್ತಾರೆ. ಚಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಭಗವದ್ಗೀತೆಯ ವಾಕ್ಯ. ಯಾರು ಮನೋನಿಗ್ರಹ ಮಾಡ್ತಾರೆ ಅವರು ದೇವರು ನೆನೆಸಿಬಿಡ್ತಾರೆ ಹೃದಯದಲ್ಲಿ ಅಂತ. ಅದೇ ಮನವ ನಿಂತರೆ ತನ್ನ ನಿಲ್ಲುವನು, ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು, ಮನದ ವೃತ್ತಿಗಳನ್ನು ಸರಿಸಿ ಭೋಗಂಗಡಿಯುವನು ತ್ರಿವಿಧ ಚೇತನಕ್ಕೆ. ಮನವನಿತ್ತರೆ ತನ್ನ ನೀವನು, ತನುವ ದಂಡಿಸಿ ದಿನದೆನೆದಿ ಸಾಧನೆಯ ಮಾಡಿಬರಿಗಿತ್ತವನು ಸ್ವರ್ಗಾದಿ ಭೋಗಗಳ. ಅದನ್ನು ಬಿಟ್ಟು ಮನೋನಿಗ್ರಹದ ಕಡೆಗೆ ಗಮನ ಕೊಡದೇನೆ ಬೇರೆ ಏನೇ ಸಾಧನೆ ಮಾಡಿದರೂ ಕೂಡ ಅದು ಸೆಕೆಂಡರಿ ಪುರುಷಾರ್ಥಕ್ಕೆ ಕಾರಣ, ಪ್ರೈಮರಿ ಪುರುಷಾರ್ಥಕ್ಕೆ ಕಾರಣ. ಪ್ರೈಮರಿ ಪುರುಷಾರ್ಥ ಮೋಕ್ಷ, ಸೆಕೆಂಡರಿ ಪುರುಷಾರ್ಥ ಸ್ವರ್ಗಾದಿಗಳು. ಈ ಭೂಲೋಕದ ಪುರುಷಾರ್ಥನ ಪುರುಷಾರ್ಥ ಅಂತ ಕರೆಯೋದೇ ಇಲ್ಲ. ನಾವೇನು ಭಾರಿ ಕೋಟ್ಯ ಅಂತ ರಾಶಿ ಮಾಡೋಕೆ ಹೋಗ್ತಾನೆ, ಪುರುಷಾರ್ಥ ಅಂತ ಕೌಂಟೇ ಆಗಲ್ಲ ಅಂತ ಹೇಳ್ತಾರೆ. ಅದು ಯೂಸ್ಲೆಸ್. ಇವತ್ತು ಸ್ಕಾಲರ್ಶಿಪ್ಪನ್ನು ಸಂಬಳ ಅಂತ ಕರೆಯೋದಿಲ್ಲ. ಆಟೆ ಭೂಲೋಕದ ಯಾವ ಐಶ್ವರ್ಯವೂ ಕೂಡ ಸ್ವರ್ಗದ ಮುಂದೆ ಅಲ್ಲ, ಸ್ವರ್ಗದ ಯಾವ ಭೋಗವೂ ಕೂಡ ಮೋಕ್ಷದ ಮುಂದೆ ಅಲ್ಲ. ಮೂರು ಸ್ಟೇಜ್, ಒಂದು ಐಹಿಕ, ಒಂದು ಸ್ವರ್ಗ, ಇನ್ನೊಂದು ಮೋಕ್ಷ. ಇವತ್ತು ಮೋಕ್ಷದ ಕಾನ್ಸೆಪ್ಟ್ ಗೊತ್ತಿದ್ದವರು ಎಂಥ ತ್ಯಾಗವನ್ನು ಬೇಕಾದರೂ ಮಾಡ್ತಾರೆ. ನಮ್ಮ ಆಧುನಿಕ ಜೀವನದ ದೊಡ್ಡ ಒಂದು ದೊಡ್ಡ ದೋಷ ಅಂದರೆ ಈ ಮೋಕ್ಷದ ಕಾನ್ಸೆಪ್ಟೇ ನಮಗೆ ತಲೆಗೆ ಬಂದಿಲ್ಲ. ಮೋಕ್ಷದ ಕಾನ್ಸೆಪ್ಟೇ ನಮಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಅವನಿಗೆ ಮುಂದೆ ಸಾಧನೆ ಮಾಡೋಕ್ಕಾಗಲ್ಲ. ಅದಕ್ಕೆ ಬ್ರಹ್ಮಸೂತ್ರಗಳಲ್ಲಿ ಕೊನೆಯ ಅಧ್ಯಾಯ ಪೂರ್ತಿ ಫಲಾಧ್ಯಾಯ ಅಂತಲೇ ಅದಕ್ಕೆ ಫಲವನ್ನು ಕೇಳಿದ ಮೇಲೆ ಸಾಧನೆ ಮಾಡಬೇಕು ಅಂತಕ್ಕಂಥ ಭಾವನೆ ಬರುತ್ತೆ. ಆ ದೃಷ್ಟಿಯಿಂದ ಸ್ವರ್ಗಾದಿ ಭೋಗಗಳನ್ನು ಕೊಡ್ತಾನೆ ಅಂತ ಕೇಳಿದ ತಕ್ಷಣ ಏನು ಅನಿಸುತ್ತೆ, ನಮಗೆ ಸಾಕು ಬಿಡಿ ಅನಿಸಿಬಿಡುತ್ತೆ. ಅದು ಸೆಕೆಂಡರಿ ಉಪಯೋಗ ಇಲ್ಲ ಅಂತ ಅರ್ಥ. ಅದಕ್ಕೆ ತನುವ ದಂಡಿಸಿ ದಿನ ದಿನದೇ ಸಾಧನೆಯ ಮಾಡ್ಪಾನೆ ಗಿತ್ತಪ್ಪನು ಸ್ವರ್ಗಾದಿ ಭೋಗಗಳು. ತನುವನ್ನು ದಂಡಿಸ್ತಾನೆ, ದಿನದಲ್ಲಿ ಸಾಧನೆ ಮಾಡ್ತಾನೆ, ಪುರುಷಾರ್ಥ ಮಾತ್ರ ಭಾರಿ ಕಡಿಮೆ. ದಿನಾ ಕೂಲಿ ಹೋಗ್ತಾನೆ, ಒಂದು ಸೌದ ರಜೆ ಗಿಡ ಕೌಂಟ್ ಆಗಲ್ಲ, ರಜೆ ಇಲ್ಲ, ಯಾವುದೂ ಇಲ್ಲ, ದಿನಗೂಲಿಯವನಿಗೆ ರಜೆ ಇಲ್ಲ, ಆಮೇಲೆ ಯಾವುದೇ ಮೆಡಿಕಲ್ ಲೀವ್ ಇಲ್ಲ, ಸಿ ಎಲ್ ಇಲ್ಲ, ಯಾವುದೂ ಇಲ್ಲ, ಕೆಲಸ ಮಾಡಿದ ದುಡ್ಡು ಇಲ್ಲ, ಹೋದ್ರಿಲ್ಲ, ದುಡ್ಡು ಕೂಡ ಎಷ್ಟು ಭಾರಿ ಸೀಮಿತವಾದದ್ದು, ಜಾಸ್ತಿ ಇಲ್ಲ. ಅದೇ ಕೆಲಸ ಸೇರ್ಕೊಂಡ್ಬಿಟ್ರೆ ಎಷ್ಟು ಬೆನಿಫಿಟ್ಟು, ಸಂಬಳ, ಇನ್ಕ್ರಿಮೆಂಟ್ ಎಷ್ಟಿರುತ್ತೆ. ಈ ಕೂಲಿಯವರು ಪೆನ್ಷನ್ ಕೊಡ್ತಾರೆ, ಯಾರು ಯಾರ್ಯಾರು ಕೊಡೋದು. ಸಾಮಾಜಿಕ ಸುಖಕ್ಕೆ ಯಾವ ಬೆನೆಯೂ ಇಲ್ಲ. ಆ ಒಂದು ಪರಿಕಲ್ಪನೆ ಕಳ್ಕೊತಾ ಇದೆ ಆಧುನಿಕ ವಿಜ್ಞಾನ ಮತ್ತು ಆಧುನಿಕ ಅನೇಕ ಕೆಟ್ಟ ಕೆಟ್ಟ ಮತಗಳ ಆಕ್ರಮಣದಿಂದ ನಮಗೆ ಈ ಪಾರಲೋಕಿಕ ಕಲ್ಪನೆಯೇ ಬಿಟ್ಟೋಗ್ಬಿಟ್ಟಿದೆ, ಮರೆತುಬಿಟ್ಟಿದ್ದಾರೆ ಮನುಷ್ಯ. ಏನು ತಮ್ಮ ಎದುರಿಗೆ ಕಾಣ್ತಾ ಇಷ್ಟೇ ಪುರುಷಾರ್ಥ ತಿಳ್ಕೊಂಡು ಚಾರ್ವಾಕರ ಮತ ಇದೆಯಲ್ಲ, ಸ್ವರ್ಗ ಇಲ್ಲ, ಮೋಕ್ಷ ಇಲ್ಲ, ಜೀವ ಇಲ್ಲ, ನರಕ ಇಲ್ಲ, ಯಾವುದೂ ಇಲ್ಲ, ಋಣಂ ಕೃತ್ವ ಋತಂ ಪಿಬೆ, ಈ ವಾದ ನಮ್ಮ ಆಧಾರದಲ್ಲಿ ಪ್ರದರ್ಶನವಾಗುತ್ತೆ. ಸಾಲ ಮಾಡಿ ತುಪ್ಪ ತಿನ್ನಿ, ಭಾರಿ ತಪ್ಪು. ಆ ದೃಷ್ಟಿಯಿಂದ ವ್ಯತ್ಯರಿಸಿ ಹೇಳ್ತಾರೆ, ಮನಸ್ಸು ಸರಿ ಇರಬೇಕು. ಸ್ವರ್ಗಾದಿ ಭೋಗಗಳನ್ನು ಪರಮಾತ್ಮ ಕೊಡ್ತಾನೆ, ಅದು ಉಪಯೋಗಕ್ಕೆ ಬರೋದಿಲ್ಲ. ಆದರೆ ಮನವನಿತ್ತರೆ ತನ್ನ ನೀವು, ಯಾವಾಗ ಮನಸ್ಸನ್ನು ಕೊಟ್ಟ ತನ್ನನ್ನೇ ಕೊಟ್ಟು ಬಿಡ್ತಾನೆ. ತನ್ನನ್ನೇ ಕೊಟ್ಟ ಅಂದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೆ ಇದ್ದಾನೆ. ದೇವರು ಬಂದ ಮೇಲೆ ಇನ್ನೇನು ಯೋಚನೆ, ಏನು ಯೋಚನೆ ಇಲ್ಲ. ನಮ್ಮ ಜೊತೆ ಸ್ವಾಮಿಗಳಿದ್ದಾರೆ ಅಂದರೆ ಗ್ಯಾರಂಟಿ, ಅವ್ರ ಊಟ ಗ್ಯಾರಂಟಿ, ತೀರ್ಥಪ್ಪದ ಎಲ್ಲ ಗ್ಯಾರಂಟಿ. ಮತ್ತೆ ಅದು ಹಿಂದಿದ್ದು ಓಡಾಡಿಬಿಟ್ಟಿದ್ರೆ ಸೆಕೆಂಡ್ ಏನು ಮಾಡಬೇಕು, ಸುಮ್ಮನೆ ಹಿಂದೆ ಓಡಾಡ್ಕೊಳಿದ್ರೆ ಗಂಟೆ ವೆರಿಟಿ, ಯಾಕೆ ಅವ್ರಿಗೆ ಆಗಲೇಬೇಕು, ನಮಗೆ ಆಗೇ ಆಗುತ್ತೆ. ಇವತ್ತು ಈ ರೀತಿ ದೊಡ್ಡವರಿಂದಿದ್ದರೆ ಅವ್ರಿಗೆ ಕ್ಷೇಮ, ಭಗವಂತನ ಹಿಂದಿದ್ದರೆ ಎಷ್ಟು ಹೇಳಬೇಕು. ಮನವನಿತ್ತಾನೆ ತನ್ನ ನೀವು, ಇದಕ್ಕೆ ನಾವು ಪದ್ಯ ಕೇಳಿದ ಮೇಲೆ ದೇವರ ಕಡೆ ಮನಸ್ಸಾಕುವ ಅಭ್ಯಾಸವನ್ನು ಮಾಡೋದೇ ಮುಖ್ಯವಾದ ಕೆಲಸ. ಇದಿಷ್ಟು ಪದ್ಯ ಶ್ರೀಮದ್ ಆಚಾರ್ಯರ ದ್ವಾದಶ ಸ್ತೋತ್ರದ ಒಂದು ಮಾತಿಗೆ ವಿವರಣೆಯಾಗಿ ಬಂದಿರತಕ್ಕಂಥ ಪದ್ಯ. ಅದೇ ನಿನ್ನೆ ಹೇಳಿತು, ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ವೀಷಪದಿ, ಪ್ರವಣಂ ಕುರು ಮಾನಸ ವೀಷಪದಿ. ಪರಮಾತ್ಮನ ಪಾದದಲ್ಲಿ ಮನಸ್ಸನ್ನು ಹಾಕಿಬಿಡು, ಇನ್ಯಾವ ಯೋಚನೆ ಮಾಡಬೇಡ. ತದನ ಅದು ಫೈಟ್ ಸಫಿಶಿಯಂಟ್, ಉದ್ಧಾರ ಆಗಿಬಿಡ್ತೀನಿ. ವಿದ್ಯಾರ್ಥಿ ಎಲ್ಲೆಲ್ಲೋ ನೋಡ್ತಿರ್ತಾನೆ, ಈ ಕಡೆ ನೋಡು ಅಂತ ಹೇಳ್ತಾನೆ ಹುಡುಗ, ಆ ಬೇಷ್ಟು ಆ ಕಡೆ ನೋಡಬೇಡಿ, ಈ ಕಡೆ ನೋಡು, ಪುಸ್ತಕದ ಕಡೆ ನೋಡು ಅಂತ ಹೇಳ್ತಾನೆ. ಆ ಕಡೆ ಈ ಕಡೆ ನೋಡೋದು ಅಂದರೆ ಸ್ವರ್ಗಾದಿಗಳ ಕಡೆ ಗಮನ ಕೊಡೋದು, ಇವತ್ತು ಪುಸ್ತಕ ನೋಡೋದು ಅಂದರೆ ದೇವರ ಕಡೆ ಗಮನ ಕೊಡೋದು. ಇದು ಪುಸ್ತಕ ಓದಿ ಹೇಗೆ ಪಾಸ್ ಆಗ್ತಾನೋ, ದೇವರ ಕಡೆ ಗಮನ ಕೊಟ್ಟು ಸಂಸಾರದಿಂದ ಬಿಡುಗಡೆ ಕಾಣ್ತಾನಾದ್ರಿಂದ ಅಷ್ಟು ಶ್ರೇಷ್ಠವಾಗಿ ಮನಸ್ಸನ್ನು ಉಪಯೋಗಿಸಬೇಕು ಅಂತ. ಮನೆಗೆ ಪರಮಾದರದಿ ಬಂದಿತ್ತಲ್ಲ, ಪರಮಾದರ ಯಾವಾಗ ಬರುತ್ತೆ, ಮನಸ್ಸು ಸರಿ ಇದ್ರೆ ಮಾತ್ರ ಅದ್ರ ಲಿಂಕ್ ಕೊಡು. ಇಷ್ಟು ಮಾಡಿ ನನ್ನ ಉಪಾಸನೆ ಮನಸ್ಸನ್ನು ಹೇಗೆ ಸರಿಯಾಗಿ ಉಪಯೋಗಿಸಬೇಕು ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳ್ತಾರೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಕೈವರಿಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿಸಿದ್ಧದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಇದು ಉಪಾಸನೆಯಲ್ಲಿ ವ್ಯತ್ಯಾಸ ಹೇಗಾಗುತ್ತೆ, ಏನಾಗುತ್ತೆ ಅದನ್ನು ಬಿಡಿಸಿ ಬಿಡಿಸಿ ಹೇಳುತ್ತಾರೆ. ಉಪಾಸನೆ ಹೇಗೆ ಮಾಡಬೇಕು, ಸದುಪಾಸನೆಯನ್ನು ಮಾಡಬೇಕು ಫಸ್ಟ್. ಸದುಪಾಸನೆ ಅಸದುಪಾಸನೆ ಅಂತ ಉಪಾಸನೆ ಎರಡು ವಿಧ. ಇವತ್ತು ಡ್ರೈವ್ ಸರಿಯಾಗಿ ಮಾಡ್ತಾರೆ ತಪ್ಪಾಗಿ ಮಾಡ್ತಾರೆ ಅಂತೆಲ್ಲ ಹಾಕಿ, ಸರಿಯಾದ ಡ್ರೈವಿಂಗ್ ತಪ್ಪಾದ ಡ್ರೈವಿಂಗ್ ಹೇಗೋ, ಸರಿಯಾದ ಅಡಿಗೆ ತಪ್ಪಾದ ಅಡಿಗೆ ಹೇಗೋ, ಅದೇ ರೀತಿ ಸರಿಯಾದ ಒಂದು ಉಪಾಸನೆ ತಪ್ಪಾದ ಉಪಾಸನೆ. ಉಪಾಸನೆ ಮಾಡಲಿಲ್ಲ, ಅವನು ಸ್ಕೂಲಿಗೆ ಹೋಗಲಿಲ್ಲ, ನೋಡ್ ಚಾನ್ಸ್, ಇಲ್ಲಿ ಉದ್ಧಾರ ಆಗೋ ಚಾನ್ಸೇ ಇಲ್ಲ. ಸ್ಕೂಲಿಗೆ ಹೋದ, ಸರಿಯಾಗಿ ಓದಲಿಲ್ಲ, ಅವಾಗ ಫೇಲ್ ಆಗ್ತದೆ. ಸ್ಕೂಲಿಗೆ ಹೋಗಲಿಲ್ಲ ಫೇಲ್ ಆಗ್ತದೆ, ಸರಿಯಾಗಿ ಓದಲಿಲ್ಲ ಫೇಲ್ ಆಗ್ತದೆ. ಸದುಪಾಸನೆ ಅಂತರದೆ, ಸದುಪಾಸನೆಯ ಪದ ಅರ್ಥವಾದ ಮೇಲೆ ಉಪಾಸನೆಯಲ್ಲಿ ನಾವು ಕಾರ್ಯ ತಪ್ಪ ಚಾನ್ಸಸ್ಸೇ ಇರೋದಿಲ್ಲ, ಅದನ್ನು ಬಿಡಿಸಿ ಹೇಳ್ತಾರೆ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು. ಸದುಪಾಸನೆ ಅಂದ್ರೇನು, ದೇವರು ಪರಮ ಸತ್ಪುರುಷಾರ್ಥ ರೂಪ, ಅದನ್ನು ಉಪಾಸನೆ ಸದುಪಾಸನೆ ಅಂತ ಕರೀತಾರೆ. ಅಂದರೆ ದೇವರ ಮುಂದೆ ಯಾವುದೂ ಅಲ್ಲ, ಗಾಡ್ ಈಸ್ ಫೈನಲ್, ಅದನ್ನು ಸದುಪಾಸನೆ ಅಂತ ಕರೀತಾರೆ. ಆ ಭಾವನೆ ಬಂತು ಅಂದರೆ ವಿದ್ಯಾರ್ಥಿ ಇರ್ತಾರೆ, ಏನು ನಾವು ಓದಬೇಕಷ್ಟೆ, ಬೇರೆ ದಾರಿ ಇಲ್ಲ, ನಾನು ಹೇಳಿ ಕೊಡ್ತಾ ಬರ್ತಾರೆ, ನಾನು ಕೆಲಸ ಕೊಡೋಕ್ಕೆ ಬರ್ತಾರೆ, ಬೇಡ ನಾವು ಓದಬೇಕಷ್ಟೆ. ಅದು ನಿಜವಾದ ಧ್ಯೇಯ, ಓದಿಗಿರೋ ಮಹತ್ವ ಮತ್ತೊಂದಕ್ಕಿಲ್ಲ, ದೇವರಿಗಿರೋ ಮಹತ್ವ ಮತ್ತೊಂದಕ್ಕಿಲ್ಲ. ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ, ಒಬ್ಬಿಬ್ಬರಿಗಲ್ಲ, ಎಂಟೈರ್ ಯೂನಿವರ್ಸ್ಗೆ ಒಬ್ಬನೇ ದೇವರು, ಅವನೇ ಪುರುಷಾರ್ಥ ಪ್ರದ. ಒಬ್ಬೊಬ್ಬರಿಗೊಂದು ಕೋರ್ಸ್ ಇರಬಹುದು, ಆದರೆ ಯಾವುದೋ ಕೋರ್ಸ್ ಇದ್ದರೂ ಕೆಲಸ ಸಿಗಬೇಕು, ದುಡ್ಡು ಬರಬೇಕು, ಜೀವನ ಆಗಬೇಕು. ಆ ರೀತಿ ಎಲ್ಲರೂ ಏನೇ ಮಾಡಿದರೂ ದೇವರು ಸಿಗಬೇಕು, ಇಲ್ಲ ಹೋದರೆ ಕೆಲಸ ಆಗೋದಿಲ್ಲ. ದೇವರೇ ಪರಮ ಸತ್ಪುರುಷಾರ್ಥ ರೂಪ ಅಂತ ತಿಳ್ಕೊಂಡು ಉಪಾಸನೆ ಮಾಡಿದ ಸದುಪಾಸನೆ, ಅದನ್ನು ಬಿಟ್ಟು ಮರೆತು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ. ಅದನ್ನು ಬಿಟ್ಟು ಧರ್ಮ ಅರ್ಥ ಕಾಮ, ನಮಗೆ ದೇವರು ಬೇಕಾಗಲಿಲ್ಲ, ಧರ್ಮ ಅರ್ಥ ಕಾಮ ಬೇಕಾಯಿತು. ಅದು ಅಸದುಪಾಸನೆ, ಇದು ಸದುಪಾಸನೆ, ಅದು ಅಸದುಪಾಸನೆ. ಅಸದುಪಾಸನೆ ಮಾಡಿದರೆ ಪ್ರಯೋಜನ ಇಲ್ಲ, ಸದುಪಾಸನೆ ಮಾಡಿದರೆ ಪ್ರಯೋಜನ ಇದೆ. ಅದಕ್ಕೆ ದೃಷ್ಟಾಂತ ಸುರಪತನಯ ಸುಯೋಧನರಿಗಿಂತಂತೆ ಕೊಡುತ್ತಿಪ್ಪ. ಸುರಪತನಯ ಸುರಪ, ಸುರ ದೇವತೆಗಳು, ಸುರಪ ಇಂದ್ರದೇವರು, ಅವರ ತನಯ ಇಂದ್ರಾವತಾರ ಅರ್ಜುನ, ಆಮೇಲೆ ದುರ್ಯೋಧನ, ಅವರಿಬ್ಬರಿಗೆ ಪರಮಾತ್ಮ ಕೊಟ್ಟನಲ್ಲ. ದಾಸರು ಎಂಥ ದೃಷ್ಟಾಂತ ಹುಡುಕಿದ್ದಾರೆ ಅಂದರೆ ಒಂದೇ ದ್ವಾರಕ್ಕೆ, ಸೇಮ್ ಪಿಕ್ಚರ್ ಆಗಿತ್ತು, ಚೇಂಜ್ ಇಲ್ಲ, ಒಂದೇ ದ್ವಾರಕ್ಕೆ ಒಬ್ಬನೇ ಕೃಷ್ಣ, ಇಬ್ಬರು ಹೋಗಿದ್ದಾರೆ, ಆದರೆ ಫಲ ಮಾತ್ರ ಟೋಟಲಿ ಡಿಫರೆಂಟ್. ಅರ್ಜುನ ಸಿಕ್ಕ ಫಲ ಇಲ್ಲಿ, ದುರ್ಯೋಧನ ಸಿಕ್ಕ ಫಲ ಇಲ್ಲಿ, ಎಲ್ಲ ಕಾಮನ್. ಎಲ್ಲರೂ ಭರತಖಂಡಕ್ಕೆ ಬರಬೇಕು ಸಾಧನೆಗೆ, ಎಲ್ಲರೂ ಇದೇ ಮನುಷ್ಯ ದೇಹ ತಗೊಂಡೇ ಬರಬೇಕು. ಆದರೆ ದಿರ್ದಟ್ ಪಾತ್ರ ಎಷ್ಟು ಬೇರೆ ಆಗುತ್ತೆ ನೋಡಿ. ಅದು ಅರ್ಜುನ ಇನ್ನೂ ಸ್ವಾರಸ್ಯ, ಇಬ್ಬರು ಕುರುವಂಶದವರೇ, ಇಬ್ಬರು ಚಂದ್ರವಂಶದವರೇ, ದುರ್ಯೋಧನ ಚಂದ್ರವಂಶ, ಅರ್ಜುನ ಚಂದ್ರವಂಶ. ಆಶ್ಚರ್ಯ ಅಂದರೆ ಇಬ್ಬರು ವೇದವ್ಯಾಸರ ಮೊಮ್ಮಕ್ಕಳು, ಧೃತರಾಷ್ಟ್ರರ ಮಕ್ಕಳು ಕೌರವರು, ಪಾಂಡುರಾಜರ ಮಕ್ಕಳು ಪಾಂಡವರು, ಧೃತರಾಷ್ಟ್ರ ವೇದವ್ಯಾಸರ ಮಗ, ಪಾಂಡುರಾಜರ ವೇದವ್ಯಾಸರ ಮಗ, ಎಲ್ಲ ಕಾಮನ್. ರಿಸಲ್ಟ್ ಮಾತ್ರ ಟೋಟಲಿ ಬೇರೆ, ಒಂದೇ ಕಾಲೇಜು, ಒಂದೇ ಕ್ವಶನ್ ಪೇಪರು, ಒಂದೇ ಎಕ್ಸಾಮ್ ಹಾಲು, ಅಕ್ಕಪಕ್ಕದಲ್ಲಿ ಕೂತಿದ್ದಾರೆ, ಅವರ ರ್ಯಾಂಕು ಇವರು ಫೇಲು, ಎಷ್ಟು ವ್ಯತ್ಯಾಸ ಆಗುತ್ತಲ್ಲ. ಅದಾಗೆ ಆಗುತ್ತೆ, ಏನು ಯೋಚನೆ, ನೆಕ್ಸ್ಟ್ ನಂಬರ್ ಕೂಡ ಇರಲ್ಲ, ಒಂದು ನಂಬರ್ ರ್ಯಾಂಕ್, ಒಂದು ನಂಬರ್ ಫೇಲ್ ಆಗ್ಬೋದು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ದುರ್ಯೋಧನ ಮತ್ತು ಅರ್ಜುನ. ಯಾಕೆ ಹೀಗಾಯಿತು ಅನ್ನು, ಸರಿಯಾಗಿ ಬರೆದ ರ್ಯಾಂಕ್ ಬಂದ, ತಪ್ಪು ತಪ್ಪ ಬರೆದ ಫೇಲ್ ಆದ ಅಷ್ಟೇ. ಅದು ಸದುಪಾಸನೆ ಅಸದುಪಾಸ ಏನು ಅಂತ ದಾಸರು ಬಿಡಿಸೋದು ಗೊತ್ತಲ್ಲ. ಕಥೆ ಕೇಳಿಸ್ತಾರೆ ಸುರಪತನೆಯ ಸುಯೋಧನ, ಯಾವುದು ಆಬ್ವಿಯಸ್ ಆದರೆ ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ. ದುರ್ಯೋಧನ ಕಥೆ ಗೊತ್ತು, ಅವನು ಸರ್ವನಾಶ ಕಂಡವನಂತೆ ವಿಶ್ವವಿಖ್ಯಾತ. ಅರ್ಜುನನ ಹೆಸರು ಕೇಳಿಬಿಟ್ರೆ ಎತ್ರ ಯೋಗೇಶ್ವರ ಕೃಷ್ಣ ಎತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತ್ತೆ ನಿಮ್ಮ ಎಷ್ಟು ಕೀರ್ತಿ ಗಳಿಸಿದರು ಅರ್ಜುನ. ಆ ರಿಸಲ್ಟ್ ಗೊತ್ತಿರೋದ್ರಿಂದ ಆ ರೀತಿ ಕೊಡ್ತಾನೆ ಅಂತ ಹೇಳ್ಬಿಟ್ರೆ, ಆ ರೀತಿ ಕೊಡ್ತಾನೆ. ಆದರೆ ನಿನ್ನೆ ನೋಡಿದ್ದು ಏನು ಸದುಪಾಸನೆ, ಇಲ್ಲೆಲ್ಲಿ ಬೇರೆ ಆಯಿತು? ಇಬ್ಬರದು ಕೂಡ ಒಂದೇ ಗಡಿಗೆಯಲ್ಲಿ ಎಷ್ಟು ವ್ಯತ್ಯಾಸ ಆಯಿತು ಅಂತ ಕೇಳಿದರೆ, ದುರ್ಯೋಧನ ಬಂದ, ನಾನು ತಲೆ ಹತ್ರ ಕೊಡೋದಿಲ್ಲ, ಕಾಲತ್ರ ಕೊಡ್ತೇನೆ, ನಾನು ರಾಜ ಅಂತ ತಿಳ್ಕೊಂಡ, ದೊಡ್ಡ ತಪ್ಪು ಮಾಡಿದೆ. ಇನ್ನೊಂದು, ಕೃಷ್ಣ ಮಲಗಿದ್ದಾನೆ ತಪ್ಪು ತಿಳ್ಕೊಂಡ. ಎಷ್ಟು ಆಶ್ಚರ್ಯ, ಕೃಷ್ಣ ಮಲಗಿದ್ದಾನೆ ಅಂತ ತಿಳ್ಕೊಂಡ್ರೆ ವಾಯುದೇವರಿಗೇನೆ ನಿದ್ರೆ ಇಲ್ಲ, ಇದು ಕೃಷ್ಣ ನಿದ್ರೆ ಬರುತ್ತಾ? ಜೀವೋತ್ತಮರಾದ ವಾಯುದೇವರೇ ಪ್ರಳಯ ಕಾಲದಲ್ಲೂ ಮಲಗದೇವರು. ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರ, ಮುಖ್ಯವಾಯು ನಿತ್ಯ ಸಮ ಅಂತ ಸ್ಪಷ್ಟ ಪ್ರಮಾಣ. ಅಂತ ವಾಯುದೇವರಿಗೆ ನಿದ್ರೆ ಇಲ್ಲ, ಜೀವೋತ್ತಮರು ಸರ್ವೋತ್ತಮನೇ ನಿದ್ರೆನಾ? ಹೆಸರಿಲ್ಲ ನಿದ್ರೆ. ಅಭಿಮಾನಿ ಯಾರು ಗೊತ್ತಾ? ದುರ್ಗಾದೇವಿ, ಅವರ ಮೇಲೆ ಭಗವಂತ ಇದ್ದಾನೆ, ನನ್ನ ಮೇಲೆ ಎಂದೂ ನಿದ್ರೆ ಹೆಸರೇ ದೇವರಿಗಿಲ್ಲ ಅಂತ ಕೃಷ್ಣ ಮಲಗಿದ್ದಾನೆ ಅಂತ ತಿಳ್ಕೊಂಡ್ರೆ ದುರ್ಯೋಧನ ಎಂಟು ತಪ್ಪು ಮಾಡಿದ. ಇದು ಮೊದಲನೇ. ಕೃಷ್ಣನ ನಾನು ಪಾದತ್ರ ಕೂಡ ತಲೆ ಹತ್ರ ಕೊಡ್ತೇನೆ, ತನ್ನ ಬಗ್ಗೆ ರಾಜರಾಜ ಅಹಂಕಾರ ಅಹಂಕಾರ ಇದೆ, ನಾನು ದಾಸನಾಗಿ ತಯಾರಿ ಇಲ್ಲ ಅಂತಕ್ಕಂಥ ಮಾತು. ಹೋಗಲಿ, ಹಾಗಿದ್ರೆ ಅವ್ರಿಗೆ ಕೇಳೋದಕ್ಕೆ ಯಾಕೆ ಬರಬೇಕು ಅಂದರೆ ಅದಿಲ್ಲ, ಬೇಕು ಅವನಿಗೆ ಕೇಳೋದು ಬೇಕು, ಹಂಬಲ್ ಆಗಿರೋದು ಬೇಕಿಲ್ಲ, ವಿನಯ ಇಲ್ಲ. ಇದು ದುರ್ಯೋಧನ ದುರ್ನಡತೆಯ ಫಲ. ಇಷ್ಟು ಮಾಡಿ ಕೂತ್ಕೊಂಡು ಬಿಟ್ಟ ಕೃಷ್ಣನ ಮುಂದೆ ಕೂತ. ಇಷ್ಟೆಲ್ಲ ತಪ್ಪು ತಿಳುವಳಿಕೆ ನಡೆಸಿದ. ತಪಾಡಿಸಿದ್ರೆ ಮೊದಲು ಬಂದ, ಮೊದಲು ಬಂದು ಉಪಯೋಗ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಅರ್ಜುನ ಸ್ವಲ್ಪ ತಡವಾಗಿ ಬಂದ, ಯೋಚನೆ ಮಾಡಲೇ ಇಲ್ಲ, ನೋಡಿದ ಕೃಷ್ಣ ಮಲಗಿಲ್ಲ. ಪ್ರಹ್ವಃ ಅತಿಷ್ಠ ಕೃತಾಂಜಲಿ, ನಮಸ್ಕಾರ ಮಾಡ್ದ, ಕೂಡ ಯೋಚನೆ ಕೂಡ ಮಾಡಲಿಲ್ಲ, ನಿಂತ್ಕೊಂಡ. ಅದು ಬಾಗಿ ನಿಂತ್ಕೊಂಡ. ಬಾಗೋದು ವಿನಯ, ಬಾಗೋದಕ್ಕೆ ಪ್ರವಣಂ ಕುರುಮಾನಸ ಮೀಶಮದೆ. ಬಾಗೋದು ಅಂತ ಕರೆ, ಬಾಗೋದು ಬೇರೆ, ಬೀಗೋದು ಬೇರೆ. ಬೀಗೋದ ಬೀಗರು ಅಂತ ಹೆಸರು, ಬೀಗರು ಕರೆಯೋದು. ಭಾರಿ ಬಿತ್ತಿರ ಒಂದು ಹಾರಾಟ, ವಿಚಿತ್ರ ಹಾರಾಟ ಅವರಿಗೆ ಬಂದಿದೆ. ಆ ಕಾಫಿ ಬರಲಿಲ್ಲ, ತಿಂಡಿ ಬರಲಿಲ್ಲ, ಏನು ಪೂರ್ವಿ ಅದು ಶಾಸ್ತ್ರ ಬರಲಿಲ್ಲ, ಏನಿಲ್ಲ ಅವರಿಗೆ, ತಿಂಡಿ ಬರಲಿ ಇಷ್ಟೇ, ಅದೊಂದೇ ಎಕ್ಸ್ಪೆಕ್ಟ್ ಮಾಡೋದು. ಬೀಗ್ತಿರ್ತಾರೆ ಇವ್ರು, ಪಾಪ ಬಾಗ್ತಿರ್ತಾರೆ, ಎಲ್ಲಿ ಹೊರಗಡೆ ಶಿಫ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರೋ ಅಂತ ಬಾಗ ಕಾಲ ಬಂದಿರ್ತಾರೆ. ಅದು ತಪ್ಪು, ಬೀಗುವುದು ಹಾಳಕ್ಕೆ ಹಾಳಾಗ್ತಾನೆ ಮನುಷ್ಯ, ಬಾಗಿದವನು ಬದುಕ್ತಾನೆ, ಬೀಗಿದವನು ಸಾಯ್ತಾನೆ. ಅದಕ್ಕೆ ದುರ್ಯೋಧನ ಬೀಗಿದ ಸತ್ತ. ಧರ್ಮ ಅರ್ಜುನ ದಾಸೋಹಂ ಕಾಲ ಹತ್ರ ಕೂತ್ಕೊಂಡ, ಎಷ್ಟು ಚಿಂತನೆ ಮಾಡ್ತೀನಿ, ಎಷ್ಟು ಸಂತೋಷ ಅರ್ಜುನನಿಗೆ ಕೃಷ್ಣ ಕಂಡಿದ್ದಾನೆ. ಅರ್ಜುನ ಕೃಷ್ಣನ ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಇದು ಇನ್ನೊಂದು ಮುಖ್ಯ, ದೇವರು ನಮ್ಮ ಕಡೆ ನೋಡಬೇಕು, ನಾವು ನೋಡೋ ಶಕ್ತಿ ಇಲ್ಲ. ದೇವರ ಮುಂದೆ ಕೂಡದೇ ಹಾಗೆ ನಾವು ಆಯಕಾಭ್ಯಾಂ ವಿಶಾಲಾಭ್ಯಾಂ ಸೀತಾಲಾಭ್ಯಾಂ ಕೃಪಾನಿಧೇ ಕರುಣಾ ರಸ ಪೂರ್ಣಾಭ್ಯಾಂ ಲೋಚನಾಭ್ಯಾಂ ವಿಲೋಕಯ. ಈ ಶ್ಲೋಕ ಹೇಳಬೇಕಾದ್ರೆ ಅರ್ಜುನ ಕೂತ ದೃಶ್ಯ ನಮಗೆ ಜ್ಞಾಪಕ ಆಗಬೇಕು. ಈ ಭಾಗವತ ಮಹಾಭಾರತ ಕೇಳಿದಾಗ ಆ ಪಾತ್ರಗಳ ಚಿತ್ರ ನಮ್ಮಲ್ಲಿ ಬರಬೇಕು. ಯಾಕೆ ಮಾಡ್ತಾನಲ್ಲ, ಯಾವ ಪಾತ್ರ ಮಾಡ್ತಾನೋ ಆ ಪಾತ್ರದಲ್ಲಿ ತನ್ಮಯತೆ ತಂದ್ಕೋತಾನೆ, ಆಗ ಒಳ್ಳೆ ಆ್ಯಕ್ಟರ್ ಆಗ್ತಾನೆ. ಇಲ್ಲವರು ಮಾಡೋಕ್ಕಾಗೋದಿಲ್ಲ. ಇದು ಧ್ರುವನ ಕಥೆ ಕೇಳುತ್ತೇವೆ, ಧ್ರುವನ ಧ್ಯಾನದ ರೀತಿ ಕೇಳುತ್ತೇವೆ. ಅದನ್ನು ಚಿಂತನೆ ಮಾಡಿದಾಗ ನಮಗದು ಸಾಧನೆಯಾಗುತ್ತೆ. ಧ್ರುವ ಮಾಡಿದ ಅಂದರೆ ನಮಗೆ ಧ್ಯಾನ ಬರೋದಿಲ್ಲ. ಧ್ರುವ ಹೇಗೆ ಮಾಡಿದ ಅನ್ನೋ ಅಪ್ಲೈ ಮಾಡಿಕೊಂಡಾಗ ಅದು ಧ್ಯಾನ. ಇವತ್ತು ಅರ್ಜುನ ಕೂತಿದ್ದಾರೆ, ಕೃಷ್ಣ ನನ್ನನ್ನು ನೋಡಲಿ, ಈ ಭಾವನೆ ನಮಗಿದ್ರೆ ದೇವರು ನಮ್ಮನ್ನು ನೋಡಬೇಕು ಅಷ್ಟೇ. ಆ ಹಿನ್ನೆಲೆಯಲ್ಲಿ ನಿಂತ್ಕೊಂಡ ಆಗ ದುರ್ಯೋಧನದಿಂದ ಕೃಷ್ಣ ಆಗ ನೋಡಿದ. ನೋಡಿ, ದೇವರು ಯಾರನ್ನು ನೋಡ್ತಾನೆ ಪ್ರಶ್ನೆ ಈಗ ಮೊದಲು. ಅಷ್ಟೆಲ್ಲ ಅಹಂಕಾರ ಪಟ್ಟ ದುರ್ಯೋಧನನ ನೋಡಿದನೋ ಅಥವಾ ವಿನಯ ತೋರಿಸಿ ಅರ್ಜುನನ ನೋಡಿದನೋ ಅಂತ ಕೇಳಿದರೆ, ಅರ್ಜುನ ಯಾವಾಗ ಬಂದೆ ಅಂತ ಕೇಳಿದೆ. ಆಯ್ತಲ್ಲ, ಮತ್ತು ದಾಸೋಹಂ ಅನ್ನೋರು ಭಗವಂತ ನೋಡ್ತಾನೆ ಹೊರತು ಈ ಶೋಹಂ ಅನ್ನೋರು ನೋಡೋದಿಲ್ಲ, ಅಹಂಕಾರಗಳನ್ನು ಜನ ನೋಡೋದಿಲ್ಲ. ಲೋಕದ ಕಾಮನ್ ಸೆನ್ಸ್ ಕೂಡ ಹೇಳೋದು ಹಾಗೇನೆ, ಅಹಂಕಾರ ಪಡ್ತಾನೆ, ಭಾರಿ ಹಾರಾಡ್ತಾನೆ, ಹಾಗೆ ಇರಲಿ ಅಂತ ಹೇಳ್ಬಿಟ್ಟ. ವಿನಯ ಇರ್ತದಲ್ಲ ಅವನ ಕರೆದು ಪಾಪ ಮಾತಾಡ್ಸೋಣ ಅಂತ. ವಿನಯೋ ಹಿ ಭೂಷಯತಿ ಸರ್ವರಸ. ಮಾತನ್ನು ಅರ್ಥ ಮಾಡಿಕೊಂಡ್ರೆ ಎರಡರಲ್ಲಿ ಒಂದು ಪಕ್ಷ, ದಾಸೋಹಂ ಒಂದು ಪಕ್ಷ, ಈ ಶೋಹಂ ಇನ್ನೊಂದು ಪಕ್ಷ. ದಾಸೋಹಂ ಮಧ್ವ ಸಿದ್ಧಾಂತ, ಈ ಶೋಹಂ ಇತ್ಯಾದಿಗಳೆಲ್ಲ ಮಾಯಾವಾದ ಎಲ್ಲಾ ಮತಗಳು ಕೂಡ ಆ ಇದರಲ್ಲಿ ಸೇರಿದೆ. ಇದರಲ್ಲಿ ಯಾವುದು ಸೇಫು? ವಾದಿರಾಜ ಸ್ವಾಮಿಗಳು ಯುಕ್ತಿ ಮಲ್ಲಿಕೆಯಲ್ಲಿ ಬರೀತಾರೆ. ಅವ್ರು ಎಷ್ಟು ಅವ್ರ ಮನಸ್ಸಿಗೆ ಹುಟ್ಟತಕ್ಕಂಥ ಯುಕ್ತಿಗಳನ್ನು ಕೊಡೋದಕ್ಕೆ ವಾದಿರಾಜ ಸ್ವಾಮಿಗಳು ಭಾರಿ ಹೆಸರಾದರು. ಯುಕ್ತಿ ಮಲ್ಲಿಕ ಅಂತ ಗ್ರಂಥದ ಹೆಸರು. ನೋಡಿಪ್ಪ, ಇವನು ಗೊಂದಲ ಇರಬಹುದು, ದ್ವೈತ ಸರಿನೋ ಅದ್ವೈತ ಸರಿನೋ ಅಂತ ಗೊಂದಲ ಇರಬಹುದು. ಇವು ತೀರ್ಮಾನ ಮಾಡೋಕ್ಕಾಗದೇನು ಇರಬಹುದು, ಒಪ್ಕೊಂಡ್ಬಿಡೋಣ ಹೋಗಿ. ಇವು ಭಾರಿ ಇದಕ್ಕೆ ಅವರು ಹಾಗೆ ಹೇಳ್ತಾರೆ, ಇವರು ಹೀಗೆ ಹೇಳ್ತಾರೆ, ಅರ್ಥ ಮಾಡೋದು ಕಷ್ಟ, ಏನೇನೋ ಸಾವಿರ ಪ್ರಶ್ನೆ ಇರುತ್ತೆ. ಡೋಂಟ್ ವರಿ, ಇಟ್ಕೊಂಬಿಡಿ ಪರವಾಗಿಲ್ಲ. ಆದರೆ ಒಂದು ಯೋಚನೆ ಮಾಡಿ, ಇವತ್ತು ನಾನು ದಾಸ, ಇದು ದ್ವೈತ ಮತ, ನಾನು ದಾಸನಲ್ಲ, ಈಶಾ ಇತ್ಯಾದಿ ಉಳಿದ ಎಲ್ಲ ಮತಗಳು ಹೇಳ್ತಾರೆ. ನಮಗೆ ಯಾವ ಮತ ಸ್ವಲ್ಪ ಸೇಫ್ ಯೋಚನೆ ಮಾಡಿ ಅಂತ ಹೇಳ್ತೀವಿ, ಯಾವ ಮತ ಸೇಫ್ ಇದು? ಅಕಸ್ಮಾತ್ ಏನಾದರೂ ನಾವು ದ್ವೈತ ಮತ ನಂಬಿದ್ದೇವೆ, ಸರಿ, ಅದ್ವೈತ ಸತ್ಯ ಆಗಿದೆ ಅಂತ ತಿಳ್ಕೊಬೋಣ. ದ್ವೈತ ಮತ ನಂಬಿದ್ದೇವೆ, ಅದು ಸುಳ್ಳಾಯಿತು ಅಂತ ಬೈ ಚಾನ್ಸ್ ಅಂದ್ಕೋಬೋಣ. ಅದ್ವೈತ ಸತ್ಯ ಆಯಿತು ಅಂತ ತಿಳ್ಕೊಬೋಣ, ನೋ ಪ್ರಾಬ್ಲಮ್ ಮಟ. ಯಾತಕ್ಕೆ ಗೊತ್ತಾ? ನಾವೇನು ಅಹಂಕಾರ ಪಟ್ಟಿಲ್ಲ, ದೇವರ ಅಂದ್ಕೊಂಡಿಲ್ಲ. ಮತ್ತು ಅದ್ವೈತಿಗಳ ಪ್ರಕಾರ ಕೂಡ ದ್ವೈತಿಗಳಿಗೆ ನರಕ ಆಗತ್ತೆ ಅಂತ ಯಾವ ಅದ್ವೈತನೇ ಹೇಳೋದಿಲ್ಲ. ನೆನಪಿರಲಿ, ದ್ವೈತಿಗಳಿಗೆ ನರಕ ಆಗತ್ತೆ, ದ್ವೈತಿಗಳು ಹಾಳಾಗ್ತಾರೆ ಅಂತ ಅದ್ವೈತ ಮತ ಪ್ರಸಾರಕರಾದ ಶಂಕರಾಚಾರ್ಯರು ಕೂಡ ಹೇಳಲಿಲ್ಲ. ನೆನಪಿರಬೇಕು, ಒಂದು ಮಾತಿದೆ ಶಂಕರ ಭಾಷ್ಯದ ಕೊನೆಯ ಸೂತ್ರಕ್ಕೆ ಅರ್ಥ ಬರೀತಾರೆ ಅವರು, ದ್ವೈತದಿಂದನೂ ಮೋಕ್ಷ ಆಗುತ್ತೆ. ಶಂಕರಾಚಾರ್ಯರ ಮಾತು ಮುಗಿತಲ್ಲ, ಈ ಮಾತು ಕೇಳಿದ ಮೇಲೆ ದ್ವೈತ 100% ಸೇಫ್ ಅದು. ಅರ್ಥ ಅದ್ವೈತ ಕರೆಕ್ಟ್ ಆದರೂ ಕೂಡ ಇವನ್ನ ಕಾಣಿಟ್ಟು ಅದ್ವೈತ ದ್ವೈತ ಅನ್ನೋದು ಏನೂ ಕೆಟ್ಟದ್ದಲ್ಲ. ಆಯ್ತಾ? ಇನ್ನು ಅಕಸ್ಮಾತ್ ನಾವು ಅದ್ವೈತ ಹಿಡ್ಕೊಂಡು ಅದು ತಪ್ಪಾಯಿತು, ದ್ವೈತ ಸರಿಯಾಯಿತು, ನಿಮ್ಮ ಗತಿ ಏನಾಯಿತು ಲೆಕ್ಕಾಯಕ್ಕೆ ಯೋಚನೆ ಮಾಡಿ ಅಂತ ಹೇಳ್ತಾರೆ. ದ್ವೈತ ಸರಿಯಾಯಿತು, ನಾವು ಇಲ್ಲಿಗೆ ಹೋಗ್ತೀರಿ, ಅಂಧಂತಮ ಪ್ರವೇಶಂತಿ ಅವಿದ್ಯಾ ಉಪಾಸತೆ, ಎಷ್ಟು ರಿಸ್ಕ್ ಇದೆ ಗೊತ್ತಾ ನಿಮಗೆ, ಹಾಳಾಗಿ ಹೋಗ್ಬಿಡುತ್ತೆ. ಈ ಶೋಭಂ ಅಂತ ಹೇಳಿದರೆ ಆ ಮತ ತಪ್ಪಾಗಿ ಬಿಟ್ಟಾಗ ಗತಿ ಏನಾಗುತ್ತೆ ಅಂದರೆ ಅಂಧಂತಮಸಿಗೆ ಹೋಗ್ತಾರೆ. ಉತ್ತಪ್ತ ಚುಟ್ಟಡ ಕಟ ಕಡಕಡ ಧ್ವಾನ ಸಂಘಟನೋದ್ಯ ಕೇಳಿಬಿಟ್ರೆ ಅಷ್ಟು ಭಯಂಕರ ಆಗಿ. ಅಕಸ್ಮಾತ್ ದ್ವೈತ ತಪ್ಪ ಅದೇನು ಯೋಚನೆ ಇಲ್ಲ, ಅವ್ರ ಪ್ರಕಾರ ಕೂಡ ಒಳ್ಳೆಯದಾಗುತ್ತೆ. ಅಂದಮೇಲೆ ವಿನೀತನಾದವನಿಗೆ ವಿಷಯ ತಪ್ಪಾದರೂ ಕೂಡ ಯಾರೂ ಅವನು ಬಯೋದಿಲ್ಲ. ಒಳ್ಳೇನು ಬಿಡಿ ಪಾಪ ಯೋಚನೆ ಮಾಡಲಿ ಅಂತ ಹೇಳ್ತಾರೆ. ಅಹಂಕಾರ ಪಡ್ತಾನಲ್ಲ, ಅವನು ಬೀಳ್ಬೇಕು ಹಾಗೆ ಬೀಳ್ಬೇಕು ಅಂತ ಹೇಳಿದ್ದ. ನಾನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಹಂಕಾರ ಬಿದ್ರೆ ಹಾಗಾಗಬೇಕು ಅಂತ ಹೇಳಿದ್ದ. ಇವತ್ತು ಯಾರೋ ತಾನೋ ಅಂತ ಅಹಂಕಾರ ಪಟ್ಟರೇನೇ ಬೀಳ್ತಾನೆ, ಇನ್ನು ನಾನೇ ದೇವರು ಅಂತ ಹಾಗೆ ಬೀಳುವುದು ಲೆಕ್ಕ. ಆದ್ದರಿಂದ ಯಾವಾಗಲೂ ಕೂಡ ಅತಿ ಸುಲಭವಾದ ಮಾರ್ಗ ಮತ್ತು ಸುರಕ್ಷಿತ ಮಾರ್ಗ ಹಿಡಿಯಬೇಕು. ದ್ವೈತ ಮತಕ್ಕೆ ರಿಸ್ಕ್ ಇದೆ ಅಂತ ಜಗತ್ತಲ್ಲಿ ಯಾರ್ಯಾರೂ ಹೇಳೋದಿಲ್ಲ, ಆದರೆ ಬೇರೆ ಎಲ್ಲ ಮತಕ್ಕೆ ರಿಸ್ಕ್ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಈ ಕಾಮನ್ ಸೆನ್ಸ್ ಇದ್ದ ದೃಷ್ಟಿಯಿಂದ ಕೂಡ ಹರಿರೇವ ಪರಹ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃ ಗತಿ ಎನ್ನ ಮಾತು ಎಷ್ಟು ಸತ್ಯವಾದ ಮಾತು ಅಂತ ಹೇಳ್ತಾರೆ. ಇನ್ನೂ ಸ್ವಲ್ಪ ಅರ್ಥ ಆಗಬೇಕಾದ್ರೆ ಯಾರೋ ಹೇಳಿದ್ರು ಅರ್ಜೆಂಟ್ ಬಸ್ ಕೊಟ್ಟಿದ್ದಾರೆ, 11 ಗಂಟೆಗೆ ತೋಪ ಅಂತ, 10:30 ತೋಪ ಅಂತ, ಏನು ಮಾಡಬೇಕೀಗ? ರಿಸ್ಕ್ ಯೋಚನೆ ಮಾಡ್ತಾನೆ ಬುದ್ಧಿವಂತನಾದರೂ. ಅಕಸ್ಮಾತ್ ಏನಾದರೂ 11 ಗಂಟೆ ಬಸ್ ಇರಲಿ, 10:30 ಬಂದು ಏನೂ ಪ್ರಾಬ್ಲಮ್ ಇಲ್ಲ, 1/2 ಗಂಟೆ ಕಾತ್ರ ಇದೆ ಅಷ್ಟೇ. ಅಕಸ್ಮಾತ್ ಏನಾದರೂ 11 ಗಂಟೆಗೆ 10:30 ಬಸ್ ಹೋಗಿದ್ರೆ ಮುಗಿದವತ್ ಕತೆ ಇವು. ಅರ್ಥ ಆಗ್ತದೆ, ಪೂರ್ತಿ ಮಿಸ್ ರಿಸರ್ವೇಷನ್ ಕೂಡ ಹೋಯ್ತು, ಎಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತಾರೆ ನಾವೇ. ಎಷ್ಟು 10 ಗಂಟೆ ಅಷ್ಟೇ ಇದೆ ಅಂತ ಹೊತ್ತಲ್ಲಿ ಬೇಗ ಹೋಗಿದ್ದು ಉದ್ಯೋಗಕ್ಕೆ ಬಂತು, ತಡವಾದ ಉದ್ಯೋಗಕ್ಕೆ ಬರೋದೇ. ಅಕಸ್ಮಾತ್ ಪರೀಕ್ಷೆ ನಾಳೆ ಹೋಗಿ ಬಸ್ಸಿನ ಬಿಟ್ಟುಬಿಡಿ, ಪರೀಕ್ಷೆ ಇವತ್ತು ನಾಳೆ ಡೌಟ್ ಬಂತು, ನಾಳೆ ತಿಳ್ಕೊಂಡ್ಬಿಟ್ಟ, ಸೆಪ್ಟೆಂಬರ್ವರೆಗೆ ಕಾಯ್ಬೇಕು, ನೆಕ್ಸ್ಟ್ ಇಯರ್ವರೆಗೆ ಕಾಯ್ಬೇಕು. ಮತ್ತೆ ಒಂದು ದಿವಸ ಹೆಚ್ಚು ಕಡಿಮೆ ಆದರೆ ಮೊದಲು ಹೋದ ಯೋಚನೆ ಬಂದು ನಾಳೆ ಹೋದ್ರೆ ಆಯ್ತು, ಏನು ಗೊತ್ತಿರಲಿಲ್ಲ, ಇವತ್ತಿರಲಿಲ್ಲ ಹೋದ್ರೆ ನಾಳೆ ಹೋದ್ರೆ ಆಯ್ತು. ದ್ವೈತ ಒಂದು ಸುರಕ್ಷಿತವಾದ ಮತ ಇದನ್ನು ಒತ್ತಿ ಹೇಳಬೇಕಾಗಿದೆ ಇವತ್ತಿನ ದಿವಸ. ಇವತ್ತು ತುಂಬ ಜನಗಳಿಗೆ ಒಂದು ಅನೇಕರಿಗೆ ಗೊತ್ತಿಲ್ಲ, ನಾವೇನೋ ಮಾತುಕತೆ ಇಲ್ಲಿ ವಿದ್ಯಾಪೀಠಕ್ಕೆ ಬರ್ತೀವಿ ತೊಂದರೆ ಇಲ್ಲ. ತುಂಬ ಜನ ಹೊರಗೆ ಹೋಗೋರಿಗೆ ನಮ್ಮ ಹುಡುಗರಿಗೆ ಎಷ್ಟು ತಲೆ ಕೆಟ್ಟಿರುತ್ತೆ ಅಂದರೆ, ಅದ್ವೈತ ಭಾರಿ ಪಾಪ್ಯುಲರ್ ಫಿಲಾಸಫಿ ಗೊತ್ತಿರಬೇಕು. ಜಗತ್ತಿನಲ್ಲಿ ಅತಿ ಹೆಚ್ಚು ಪ್ರಚಾರದಲ್ಲಿರೋದು ಅದ್ವೈತ ದ್ವೈತ ಅಲ್ಲ, ಅದು ಹೆಚ್ಚು ಪ್ರಾಕ್ಟೀಸ್ನಲ್ಲಿರೋ ದ್ವೈತ ಅದ್ವೈತ ಅಲ್ಲ ನೆನಪಿರಬೇಕು. ಪ್ರಚಾರದಲ್ಲಿರೋದು ಅದ್ವೈತ, ಪ್ರಾಕ್ಟೀಸಲ್ಲಿರೋ ದ್ವೈತ. ಅರ್ಥ ಆಯ್ತಾ? ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ದ್ವೈತನೇ ಹೊರತು ಅದ್ವೈತನಲ್ಲ. ಲೋಕದೃಷ್ಟಿಯಲ್ಲಿ ಪ್ರಚಾರಕ್ಕೆ ಬಂದರೆ ಮಾತ್ರ ಅದ್ವೈತನೇ. ಅವರಿಗೆ ಹೇಳಬೇಕಾದ್ರೆ ನೋಡಿ, ಅದ್ವೈತ ಸರಿ ಅಂತ ನಿಮ್ಮ ತಲೆಗೆ ಅಕಸ್ಮಾತ್ ಆಗಿದ್ರು ಕೂಡ ಯೋಚನೆ ಮಾಡಬೇಡಿ, ದ್ವೈತ ಮತವನ್ನೇ ಹಿಡೀರಿ. ಬಿಕಾಸ್ ನೀವು ರೋಲ್ ಇಸ್ ಕಟ್ ಆಫ್. ಯೋಚನೆ ಮಾಡಿ ಬುದ್ಧಿ ಇದ್ರೆ ತೊಂದರೆ ಇಲ್ಲ, ವಾಕ್ಯಾರ್ಥ ಮಾಡಕ್ಕೆ ಬರುತ್ತೆ. ಯಾಕೆ ಬುದ್ಧಿ ಇಲ್ಲವದಲ್ಲೋ, ಈ ಕಾಮನ್ ಸೆನ್ಸ್ ಉಪಯೋಗಿಸಿ ಸಾಕನೆ ಪಟ್ಟು. ದ್ವೈತದಿಂದ ಎಂದೂ ಕೇಳಿಲ್ಲ ನೆನಪಿನ ಮಧ್ವ ಮತವೇ ಮತವು ಸಕಲ ಶ್ರುತಿ ಸಮ್ಮತವು ಮಧ್ವರಾಯರ ಧ್ಯಾನ ಅಮೃತ ಮಾನ. ಆಚಾರ್ಯರು ವಿಷ್ಣು ತೊಂದರೆ ನಡೆಯದೆ ತುಂಬ ವಿಚಾರಗಳನ್ನು ಹೇಳ್ತಾರೆ. ಒಂದು ಕೆಲಸ ಇದೆ, ರಾಜರ ಹತ್ರ ಹೋಗ್ತೇನಾಗುತ್ತೆ, ನಮ್ಮ ಕೆಲಸ ಆಗಬೇಕು ರಾಜರ ಹತ್ರ. ಅವಾಗ ಏನಂತ ಹೋದ್ರೆ ಕೆಲಸ ಆಗುತ್ತೆ ಯೋಚನೆ ಮಾಡಿ ಅಂತ ಹೇಳ್ತಾರೆ ಆಚಾರ್ಯ. ರಾಜರ ಹತ್ರ ಹೋದ, ನಿಂತ್ಕೊಂಡ, ರಾಜ ನಾನೇ ರಾಜ ಅಂದ, ಏನಾಗುವುದು ಲೆಕ್ಕ ಹಾಕಿ ಅಂತ ಹೇಳ್ತಾರೆ. ಹೋಗಿರೋದೇ ಕೇಳಲಿಕ್ಕೆ, ನಾನೇ ರಾಜ ಅಂದ, ಮದ್ದು ಕೊಡೋದಿಲ್ಲ ಅಲ್ಲ, ಒಳಗೆ ಹಾಕ್ತಾನೆ ಬಟ್ ಇಮಿಡಿಯೇಟ್ಲಿ ಅವನು. ಬರೀ ಕೆಲಸ ಆಗೋದಿಲ್ಲ ಅಲ್ಲ, ಜನ್ಮದಲ್ಲೇ ಕೆಲಸ ಆಗೋದಿಲ್ಲ. ಆಚಾರ್ಯರು ಮಾತಾಡ್ದು, ಘಾತಯಂತಿ ರಾಜಾನಃ ರಾಜಾಹಂಬಿತಿ ವದಂತಂ. ನಾನು ರಾಜಾಹಂ ಅಂದ್ರೆ ಘಾತಯಂತಿ, ಇನ್ನು ಬ್ರಹ್ಮಾಹಂ ಅಂದ್ರೆ ಗತಿಯನಾಗಿರ್ಲಿ. ಬ್ರಹ್ಮಾಹಂ ನಿರ್ಗುಣೋಹಂ ವಿಧದ ಮಿತಿ ಮಿತಿ ಶೇಷ ಪ್ರಷಂಡವಾದ. ಅದರಿಂದ ಎಂದು ಬ್ರಹ್ಮಾಹಂ ಅನ್ನಬಾರದು. ಇದು ರಾಜನ ಹತ್ರ ಹೋದ. ದದತಿಹ ದದತಿ ಚ ಸರ್ವಂ ಅಭಿಪ್ರೇತಂ. ಅಲ್ಲಿ ಕೇಳಿದ್ದೆಲ್ಲ ಕೊಟ್ಬಿಡ್ತಾನೆ. ರಾಜ ನೀನು ರಾಜ, ನಾ ರಾಜನಲ್ಲ ಅಂತ ಒಪ್ಕೋತಾರಲ್ಲ, ಅವನ ಮೊದಲು ಮಾತಾಡ್ತಾರೆ. ಏನು ಬೇಕು ಅಂತ ಕೇಳ್ತಾರೆ, ಎಲ್ಲ ಕೇಳಿಬಿಟ್ಟು ಆಯ್ತು ತಗೊಂಡು ಅಂತ ಹೇಳ್ತಾರೆ. ರಾಜನಲ್ಲ, ನಾನು ದಾಸ ಅಂತ ಹೇಳಿದ್ದಕ್ಕೆ ಎಲ್ಲ ಸಿಕ್ತು. ರಾಜ ಅಂತ ಹೇಳಿದ್ದಕ್ಕೆ ಘಾತ ಎತ್ತಿ ಒಂದು ಒಳಗೆ ಹಾಕ್ತಾರೆ, ಇಲ್ಲ ಘಾತ ಎತ್ತಿ ಕೊಲಿಸೇ ಬಿಡ್ತಾರೆ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಹಿಂದಿನ, ನೀವು ಡೆಲ್ಲಿ ಇತಿಹಾಸ ಓದಬೇಕು ಪಾಲಿಟಿಕ್ಸ್ ಎಲ್ಲ, ಎಷ್ಟೋ ಜನ ಹಿಂದಿನ ರಾಜರನ್ನು ಕೊಂದು ಮುಂದೆ ರಾಜರಾದವರು ಶತ್ರುಗಳಲ್ಲ, ಸ್ವಂತ ಮಕ್ಕಳು. ಸ್ವಂತ ಮಕ್ಕಳು ತಂದೆಯನ್ನು ಕೊಂದವರಿದ್ದಾರೆ, ಅಣ್ಣ ತಮ್ಮದನ್ನು ಕೊಂದವರಿದ್ದಾರೆ. ಯಾಕೆ ರಾಜರಾಗಬೇಕು ಅಂತ ಇದು ಅರ್ಥ ಮಾಡ್ಕೊಂಡ್ರೆ, ನಾನು ರಾಜ ಅಂತಕ್ಕಂಥ ಕ್ಯಾಂಡಿಡೇಟ್ ಒಬ್ಬರು ಇದ್ದಾನೆ ಅಂತ ತಿಳ್ಕೊಂಡ್ರೆ ಕೊಂದು ಹಾಕಿಬಿಡ್ತಾರೆ. ನಾನೇ ರಾಜ ಅಂತ ಕಳ್ಕೊಂಡ್ರೆ ಏನಾಗುತ್ತೆ? ಇದೆಲ್ಲ ಹೇಳ್ತಾರೆ, ಪರಮ ಸತ್ಪುರು ಸಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾತರದಿ ಸದುಪಾಸನೆಯ ಕೈವರಿ ಗಿತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿರುವ. ಇಲ್ಲಿ ದುರ್ಯೋಧನ ರಾಜರಾಜ ಅಂತ ಕೂತವು, ಅರ್ಜುನ ದಾಸೋಹಂ ಅಂತ ಕೂತವು. ಕೃಷ್ಣ ನೋಡಿದ, ಅರ್ಜುನ ಏನು ಬೇಕು ಯಾವ ಬಂದಿ ಅಂತ ಮಾತಾಡ್ತ. ದುರ್ಯೋಧನ ಏನು ಮಾಡಿದಾಗ, ಕೃಷ್ಣ ನಾನೇ ನಾನೂ ಬಂದಿದ್ದೇನೆ ಅಂತ ಹೇಳಿದೆ. ಆಗಲೂ ನಮಸ್ಕಾರ ಏನಿಲ್ಲೇ ಇಲ್ಲ, ನಾನು ನನಗೂ ನೀನು ಬೇಕು. ಕೃಷ್ಣ ಕೃಷ್ಣನೇ ಪರ ಜಗಳ ಪ್ರಶ್ನೆ ಇಲ್ಲೇ ಇಲ್ಲ. ಓ ಇಬ್ಬರು ಬಂದಿದ್ದೀರಾ, ಭಾರಿ ಸಂತೋಷ. ಏನು ಬೇಕು ಏನು ಬೇಕು, ನೀನು ಹೋಗೋದು ಹೇಳೋದಿಲ್ಲ, ನಾನು ಕೊಟ್ಟೆ ಕೊಡ್ತೇನೆ. ಅದಕ್ಕೆ ಮನದ ವೃತ್ತಿಗಳನ್ನು ಸರಿಸಿ ಭೋಗಂಗಡಿಯವನು ತ್ರಿವಿಧ ಚೇತನೆ. ಇಬ್ಬರು ಬಂದಿದ್ದೀರಿ, ಬರೀ ಕೈಲಿ ಕಳಿಸೋದಿಲ್ಲ, ನಾನು ಇಬ್ಬರಿಗೂ ಕೊಡ್ತೇನೆ. ಏನು ಬೇಕು ಕೇಳಿ, ಕೃಷ್ಣ ಹೇಳ್ತಾನೆ. ಏನು ಕೇಳಬೇಕು ಅಂತ ಎರಡೇ ಚಾಯ್ಸ್ ನಿಮಗಿರೋದು, ನಾನು ನನ್ನ ಸೈನ್ಯ ಇದರಲ್ಲಿ ಯಾರು ಬೇಕು? ನಾನು ನಾನು ಅಂದರೆ ನಾನು ಅಷ್ಟೇ, ಶಸ್ತ್ರ ಅಸ್ತ್ರ ಏನೇನೋ ತರೋದಿಲ್ಲ. ರಥ ಕೂಡ ನಿಮ್ಮದೇ ವೆಹಿಕಲ್, ವೆಹಿಕಲ್ ಕೂಡ ತರೋದಿಲ್ಲ ನಾನು, ಬರೀ ಕೈಲಿ ಕೊಡ್ತೇನೆ ಅಷ್ಟೇ. ಕೃಷ್ಣ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ, ಏನೇನೂ ತರೋದಿಲ್ಲ ನಾನು, ಬರೀ ನಾನು ನಾನು ಬೇಕು. ಅಥವಾ ನಾನು ಫುಲ್ಲಿ ಆರಂಭ ಸೈನ್ಯ ಬೇಕೋ, ಮತ್ತೆ ಮಿಲಿಟ್ರಿ ಬರೀ ಯಾವುದೋ ಪೊಲೀಸ್ ಆಡೆ ಕೊಡ್ತೀನಿ, ಫುಲ್ಲಿ ಆರಂಭ ಮಿಲಿಟ್ರಿ ಪೊಲೀಸ್ ಕೊಟ್ಟು ಆರ್ಮಿ ಕೊಡ್ತೇನೆ ಬೇಕೋ ನಿಮಗೆ. ನಾನು ಒಬ್ಬ ಆರ್ಮಿ ಎಷ್ಟು 10 ಲಕ್ಷ ನೆನಪಿರಬೇಕು, 10 ಲಕ್ಷ. ನನ್ನ ಮಕ್ಕಳೇ ಅವರು ನಾರಾಯಣ ಸೇನಾ ಅಂತ ಹೇಳ್ತಾರೆ, ಎಲ್ಲ ಸಮಸ್ತ ಸೈನ್ಯ ಸಮೇತ ಬರ್ತಾರೆ. ಅವರು ಬೇಕೋ ನಾನು ಬೇಕು ಇಷ್ಟೇ ಹೆಚ್ಚ, ಎರಡು ಬೇಕು ಅನ್ನಾಗಿಲ್ಲ. ಮತ್ತೆ ರಥನೂ ಬೇಕು, ಅದನ್ನು ಎರಡು ಹುಡುಕೋದು, ಎರಡು ಸಾರಿಸ್ಬಿಡ್ತಾರೆ, ಬಿಡೋದಿಲ್ಲ. ಯಾವ್ದು ಫಸ್ಟ್ ಬಂದ್ರೆ ಅದೇ ಅದಲ್ಲ, ಎರಡರಲ್ಲಿ ಒಂದು ಮಾತ್ರ ಬೇಕು, ಯಾವ್ದು ಬೇಕು ಇವತ್ತು. ಇದು ಭಗವಂತ ಕೊಟ್ಟ ಸವಾಲು ಇದೆಯಲ್ಲ, ವಿಶ್ವಕ್ಕೆ ಕೊಟ್ಟ ಸವಾಲು. ನಾನು ಬೇಕೋ ನನ್ನ ಬಿಟ್ಟು ಬೇರೆ ಬೇಕು ಇಷ್ಟೇ, ಯಾರು ಬದಲಾಯಿಸ್ಕೋಬೇಕು? ಕೃಷ್ಣ ಛಾಯ್ಸ್ ಕೊಡ್ತಾರೆ, ನೋಡು ಇಬ್ಬರು ಬಂದಿದ್ದೀರಿ, ಮೊದಲು ಯಾರು ಆರಿಸ್ಕೋಬೇಕು ಅಂತ ಕೇಳಿದರೆ, ಮೊದಲು ಬಾಲಾನಾಂ ಪ್ರವಾರಣಂ ಪೂರ್ವ. ಕೃಷ್ಣ ಮಾತು ಹೇಳ್ತಾರೆ, ಚಿಕ್ಕವರಿಗೆ ಮೊದಲು ಚಾನ್ಸ್ ಕೊಡಬೇಕು, ಕೃಷ್ಣದಿಂದ ಕಲಿಬೇಕು ಮಾತು. ಮತ್ತು ಮಠಮಾನಿಗೆ ಚಿಕ್ಕವರಿಗೆ ಚಾನ್ಸೇ ಇಲ್ಲ, ಬರೀ ದೊಡ್ಡವರಿಗೆ ಅಷ್ಟೇ ಚಾನ್ಸ್. ಚಿಕ್ಕವ್ರನ್ನ ತಳ್ಳಿ ಎತ್ತರೆ ಶುರು ಮಾಡೋ, ಏಯ್ ಮಕ್ಕಳು ಹೊಡೆದೋಡಿಸ್ತಾರೆ, ಅವ್ರು ಎಲ್ಲಿ ಕೊಡ್ತಾರೆ ಗೊತ್ತಾ, ಸೀದಾ ಉತ್ಪತ್ತಿಗಲ್ಲ ಓಡೋಗ್ಬಿಡುತ್ತೆ, ಇಲ್ಲಿ ಬೇರೆ ಕಡೆ ಹೋಗೋದೇ ಇಲ್ಲ. ಯಾಕೆಂದ್ರೆ ಓಡಿಸ್ಬಿಡ್ತಾರಲ್ಲ, ಅಲ್ಲಿ ಓಡ್ತಾರಲ್ಲ. ಮೊದಲು ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ ಪರಮ ಆಚಾರ್ಯ. ಸದಾಚಾರ ಸ್ಮೃತಿಯಲ್ಲಿ ಹೇಳ್ತಾರೆ, ಮೊದಲು ಊಟ ಮಕ್ಕಳಿಗೆ ಹಾಕಿ ಅಂತ ಹೇಳ್ತಾರೆ, ಅತಿಥಿಗಳಿಗೆ ಹಾಕಿ, ಮಕ್ಕಳಿಗೆ ಹಾಕಿ. ಕುಂಜೀತ ಸದ್ಗತಂ ವಿಷ್ಣು ಜಾಯನ್ ತದ್ಗತ ಮಾನಸಃ ಅಷ್ಟೇ ಹೇಳ್ತಾ, ವೃತ್ಯಾತಿಥಿ ಪುರಸ್ಸರ. ಉಳಿದವರಿಗೆ ಹಾಕಿದ್ರೆ ಊಟ ಮಾಡಿ, ಆಗ ಮಕ್ಕಳಿಗೆ ಆಸಕ್ತಿ ಬರುತ್ತೆ. ಮಠಮಾನ್ಯಗಳಲ್ಲಿ ಮಕ್ಕಳ ಮುಂದೆ ಬಿಡಿ, ಅವ್ರ ಹಿಂದೆ ಎಂದೂ ಹೋಗೋದಿಲ್ಲ, ಮುಂದೆ ಮುಂದೆನೇ ಬರ್ತಾ ಇರ್ತಾರೆ. ಅದನ್ನು ಬಿಟ್ಟು ಹಿಂದಕ್ಕೆ ಓಡಿಸಿದ್ರೆ ಏನಾಗುತ್ತೆ? ಫಸ್ಟ್ ಮೊದಲು ಮಕ್ಕಳಿಗೆ ಚಾನ್ಸ್ ಕೊಡಬೇಕು. ಅರ್ಜುನ ಚಿಕ್ಕವನು, ದುರ್ಯೋಧನ ದೊಡ್ಡವನು. ಅರ್ಜುನ ಮೊದಲು ಚಾನ್ಸ್, ಅರ್ಜುನ ನೀನು ಆಸೆ ಅಂತ ಹೇಳ್ತಾರೆ. ಚಿಕ್ಕವರಿಗೆ ಮೊದಲ ಆಯ್ಕೆ ಅಂತ ಕೃಷ್ಣ ಹೇಳ್ತಾನೆ. ಅರ್ಜುನ ಭಾರಿ ಚಿಕ್ಕವನಲ್ಲ, ದುರ್ಯೋಧನ ಭಾರಿ ದೊಡ್ಡವನು ಅಲ್ಲ. ಎಷ್ಟು ಗೊತ್ತಾ? ದುರ್ಯೋಧನ ಹುಟ್ಟಿ ಸರಿಯಾಗಿ ನೆಕ್ಸ್ಟ್ ಡೇ ಭೀಮಸೇನ ದೇವರು ಹುಟ್ಟಿದ್ದು, ಸರಿಯಾಗಿ ಒಂದು ವರ್ಷಕ್ಕೆ ಅರ್ಜುನ ಹುಟ್ಟಿದ. ಅರ್ಥ ಆಯ್ತಾ? ಒಂದು ವರ್ಷ ಚಿಕ್ಕವನಷ್ಟೇ ಅರ್ಜುನ. ಆತನ ಪ್ರಿಫರೆನ್ಸ್ ಕೊಡಬೇಕು ಚಿಕ್ಕವನಿಗೆ ಮೊದಲು, ಆಮೇಲೆ ದೊಡ್ಡವರಿಗೆ. ಭಗವತ್ ಶಾಸ್ತ್ರದಲ್ಲಿ ನಿತ್ಯ ಜೀವನಕ್ಕೆ ಬೇಕಾದ ತತ್ವಗಳನ್ನು ಎಷ್ಟು ಹೇಳಿರ್ತಾರೆ ನೋಡಬೇಕು. ಅರ್ಜುನ ಆಸ್ಕೊಂಡೀನೀಗ ದುರ್ಯೋಧನೆಯ ಸಂಕಟ ಏನು ಆಸ್ಕೊಂಡ್ಬಿಡ್ತಾನೆ ಅರ್ಜುನ ಅಂತ ಭಾರಿ ಗಾಳಾಡ್ಕೊಂಡ್ಬಿಡ್ತಿದ್ದಾನೆ. ಅರ್ಜುನ ತುಂಬ ಹೊತ್ತು ತಗೊಳ್ಳಲಿಲ್ಲ, ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಕೆಲವರಾಗಿದ್ದು ಕೇಳ್ಕೊಂಡ್ಬಿಡ್ತೀನಿ ಅನ್ನಲಿಲ್ಲ. ಕ್ಷಣ, ಕೃಷ್ಣ ನೀನು ಬೇಕು, ನೀನು ಸಾಕು, ಇನ್ನೇನು ಬೇಡ, ನೀನು ಬೇಕು ಅಂತ ಒಂದೇ ಮಾತು ಬರ್ತದೆ ಕೃಷ್ಣ ಹೇಳಿ. ಇಲ್ಲಿ ತುಂಬ ಸಮಸ್ಯೆ ಬರುತ್ತೆ ನಮಗೆ. ನೀವು ಅರ್ಜುನ ದುರ್ಯೋಧನ ಭಾರಿ ಬೈತೀರಿ, ಕೃಷ್ಣನ ಆರಿಸ್ಕೊಳ್ಳಿಲ್ಲ, ಕೃಷ್ಣನ ಆರಿಸ್ಕೊಳ್ಳಿಲ್ಲ ಅಂತ ಹೇಳಿಬಿಟ್ಟು ಅರ್ಜುನ ಕೃಷ್ಣ ಕೊಟ್ಟರೆ ಛಾಯಿಸರಡೆ. ಒಂದು ಕೃಷ್ಣ ವಯಸ್ಸು ಉಳಿದೆಲ್ಲ ಒಂದು. ಅರ್ಜುನ ಕೃಷ್ಣನ ಆರಿಸ್ಕೊಂಡು ಹೋಯ್ತು ಪಾಪ. ಅರ್ಜುನ ಆರಿಸ್ಕೊಂಡು ಬಿಟ್ಟ, ಉಳಿದಿದ್ದ ಸೈನ್ಯ. ದುರ್ಯೋಧನ ಆರಿಸ್ಕೊಂಡ, ಯಾಕೆ ಬೈತೀರಿ ಆರಿಸ್ಕೊಂಡ ಅಂತ ಹೇಳಿಬಿಟ್ಟೆ ಅವನನ್ನು. ದುರ್ಯೋಧನ ತಪ್ಪು ಮಾಡಿಲ್ಲ, ಇವರು ಎರಡು ಇರೋ ಎರಡರಲ್ಲಿ ಒಬ್ಬನು ತೊಗೊಂಡ್ಮೇಲೆ ಇರೋ ಒಂದನ್ನು ತೊಗೊಳ್ಬೇಕಲ್ಲ. ಸಿಂಪಲ್ ಕಾಮನ್ ಸೆನ್ಸ್. ಅರ್ಜುನ ಕೃಷ್ಣನ ಆರಿಸ್ಕೊಂಡಿದ್ದರಿಂದ ದುರ್ಯೋಧನ ಏನು ಮಾಡಿಕೊಂಡ? ಸೈನ್ಯ ಆರಿಸ್ಕೊಂಡ. ಅವ್ನು ತಪ್ಪೇನಿದೆ? ಅಕಸ್ಮಾತ್ ಏನಾದ್ರು ಅರ್ಜುನ ಸೈನ್ಯ ಆರಿಸ್ಕೊಂಡು ಕೃಷ್ಣ ನನ್ನ ದುರ್ಯೋಧನ ಆರಿಸ್ಕೊಂಡ್ಬಿಡ್ತಿದ್ದ, ಇತ್ತ ವಾದ ಮಾಡಲಿಕ್ಕೆ ಬರುತ್ತೆ. ಇದು ಉತ್ತರ ಕೊಡ್ತಾರೆ ವೇದವ್ಯಾಸರು. ಅದಕ್ಕೆ ಮಹಾಭಾರತವನ್ನು ಅಷ್ಟು ಪರಿಪೂರ್ಣ ಗ್ರಂಥ ಅಂತ ಕರೆಯುತ್ತೆ. ಆಗ ದುರ್ಯೋಧನ ಏನು ಮಾಡಬೇಕು ಅಂತ ನಾವು ತಿಳ್ಕೊಂಡಾಗ ಮಾಡಲಿಲ್ಲ. ಅವನೇನು ಮಾಡಬೇಕಾಗಿತ್ತು ನಿಜವಾಗ್ಲೂ? ನಾನು ತಿಳ್ಕೊಂಡ ಮಾಡೋದಾಗಿತ್ತು ಕೃಷ್ಣ, ನೀನೇ ಬೇಕಾಗಿತ್ತು. ಏನು ಮಾಡೋದು? ಅರ್ಜುನ ಆರಿಸ್ಕೊಂಡ್ಬಿಟ್ಟ, ನಿರ್ವಾಹ ಇಲ್ಲ, ಆಯಿತು ನಿನ್ನ ಸೈನ್ಯ ಕೊಡು ಅಂದಿದ್ರೆ ದುರ್ಯೋಧನ ಒಂದು ರೀತಿ ರಾಜಕೀಯವಾಗಲು ಬುದ್ಧಿ ತೋರಿಸ್ದಾಗುತ್ತೆ. ಆದರೆ ದುರ್ಯೋಧನ ಏನು ಮಾಡಿದೆ ಗೊತ್ತಾಗ, ಕೃಷ್ಣ ನಿನ್ನ ಸೈನ್ಯ ನನಬೇಕು, ನಿನ್ನ ಸೈನ್ಯ ನನಬೇಕು ಅಂತ ಕೂಗಿಬಿಡ್ತಾನೆ ಜೋರಾಗಿ. ಯಾತಕ್ಕೆ ಅಂದರೆ ಅರ್ಜುನ ಏನೋ ಸೆಕೆಂಡ್ ಥಾಟ್, ಇಲ್ಲ ಇಲ್ಲ ಕೃಷ್ಣ ನಿನ್ನ ಸೈನ್ಯನೇ ಬೇಕು, ತಂದುಬಿಟ್ರೆ ಭಾರಿ ಕಷ್ಟ ಅಂತ ಹೇಳಿ ದುರ್ಯೋಧನ ಪಟ್ಟಿನ ಸೈನ್ಯ ಬೇಕು ಅಂತ ಕೇಳ್ತಾನೆ. ಅವನ ಮನಸ್ಸು ಹೊರಗೆ ಬಂದುಬಿಡುತ್ತೆ ಅಂತ ಹೇಳ್ತಾನೆ. ಮುಚ್ಚಿಟ್ಕೊಳ್ಳೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ, ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿಬಿಟ್ರೆ. ಇದರ ಅರ್ಥ ಏನು ಅಂದರೆ, ಮೊದಲನೇ ಚಾಯ್ ದುರ್ಯೋಧನೆ ಕೊಟ್ಟಿದ್ರು ಕೂಡ ಅವನ ಆಸ್ಕೊತಿದ್ದ ಯಾರನ್ನ? ಸೈನ್ಯವನ್ನೇ ಹೊರತು ಕೃಷ್ಣನನ್ನ ಅಲ್ಲ. ಹಾಗಿದ್ರೆ ಕೃಷ್ಣ ಯಾಕೆ ಹೇಳಬೇಕಾಗಿತ್ತು ಈ ಮಾತನ್ನು? ಹೇಗೋ ಅರ್ಜುನ ತನ್ನೇ ಆಸ್ಕೊತಾನೆ, ದುರ್ಯೋಧನ ತನ್ನ ಆಸ್ಕೊಳ್ಳೋದೇ ಇಲ್ಲ ಅಂತ ಗೊತ್ತಿದ್ದ ಮೇಲೆ ಕೃಷ್ಣನಿಗೆ ದುರ್ಯೋಧನೆ ಚಾನ್ಸ್ ಕೊಟ್ಟರೆ ಮುಗಿದೋಗ್ತಿತ್ತು, ನೀನೇ ಆಸ್ಕೊಳ್ಳಾಯಿದ್ರೆ ಮುಗಿದೋಗ್ತಿತ್ತು. ಒಳ್ಳೆ ಪ್ರಶ್ನೆ. ಇಂಥ ಪ್ರಶ್ನೆ ಕೇಳಿದಷ್ಟು ಮಹಾಭಾರತದ ಮಹಿಮೆ ನಮಗೆ ಗೊತ್ತಾಗುತ್ತೆ. ಹೇಳಲಿಲ್ಲ, ನಾವು ಕಡದಷ್ಟು ಬೆಣ್ಣೆ ಬರುತ್ತೆ ಅಂತ ಹೇಳ್ತೇವಲ್ಲ. ಆರೋಗ್ಯ ಸರ್ವಶಾಸ್ತ್ರ ವಿಚಾರೀಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಭಾರಿ ಸುಲಭ ಅದು. ನಿಜವಾಗ್ಲೂ ಮೊದಲು ಹೇಳಿದ್ರು ದುರ್ಯೋಧನ ಸೈನ್ಯನೇ ಹಚ್ಕೋತಾ ಇದ್ದ, ಅರ್ಜುನ ಕೃಷ್ಣನ ಹಚ್ಕೋತಾ ಇದ್ದ. ಆದರೆ ಏನು ಸಮಸ್ಯೆ ಬರ್ತಿತ್ತು ಗೊತ್ತಾ ನಮಗೆ? ನಮಗೊಂದು ಸಂಶಯ ಬರ್ತಿತ್ತು. ಮೊದಲು ದುರ್ಯೋಧನ ಚಾಯ್ಸ್ ಕೊಟ್ಟಿದ್ರೆ ಸೈನ್ಯ ಹಚ್ಕೊಂಡ್ಬಿಡ್ತಿತ್ತ, ಅರ್ಜುನ ಕೃಷ್ಣನ ಹಚ್ಕೋತಾ ಇದ್ದ. ನಮಗೇನು ಸಂಶಯ ಬರ್ತಿತ್ತು ಅಂದರೆ, ಅರ್ಜುನ ಮೊದಲು ಕೇಳಿದ್ರೆ ಕೃಷ್ಣನ ಆಸ್ಕೋತಿದ್ದೋ ಇಲ್ಲೋ ಪಾಪ, ಆ ಸೈನ್ಯ ಆಸ್ಕೋತಾ ಇದ್ದ ಏನೋ, ಅರ್ಜುನ ಬಗ್ಗೆ ಡೌಟ್ ಬರ್ತಿತ್ತು. ಅರ್ಜುನನ ಪ್ರಾಮಾಣಿಕತೆಯ ಬಗ್ಗೆ ನಮಗೆ ಡೌಟ್ ಬರೋದು, ಆ ಡೌಟ್ ಬರಬಾರ್ದು. ಮತ್ತು ಈಗ ಡೌಟ್ ಬಂತ, ಅರ್ಜುನದ ಬಗ್ಗೆ ಡೌಟ್ ಬಂತಲ್ಲ. ಈಗ ಇಬ್ಬರ ಬಗ್ಗೆ ಡೌಟ್ ಬಂದೇ ಬರುತ್ತೆ. ಈಗ ಯಾರು ಮೊದಲು ಆಸ್ಕೊಂಡ್ರು ಇನ್ನೊಬ್ಬರ ಬಗ್ಗೆ ಡೌಟ್ ಬಂದೇ ಬರುತ್ತೆ. ಅರ್ಜುನ ಬಗ್ಗೆ ಡೌಟ್ ಬರ್ತಿತ್ತು, ದುರೋಧ ಬಗ್ಗೆ ಡೌಟ್ ಬಂತೀಗ. ಹಾಗಿದ್ದರೆ ಕೃಷ್ಣ ದುರ್ಯೋಧನೆಗೆ ಚಾಯ್ಸ್ ಕೊಟ್ಟರೆ ಆಗ್ತಿತ್ತಲ್ಲ, ಯಾವ ಕೃಷ್ಣನನ್ನು ತನ್ನನ್ನು ಅರ್ಜುನ ಆಸ್ಕೋತಿದ್ದ ಅಂತ ಕೇಳಿದರೆ ಹೇಳ್ತಾರೆ, ಕೃಷ್ಣನಿಗೆ ಅದು ಬೇಡ. ಅರ್ಜುನ ತನ್ನನ್ನು ನಿರ್ವಾಹಿಯಿಂದ ಆರಿಸ್ಕೊಂಡ ಅಂತ ಆಗಬಾರ್ದು, ತನ್ನನ್ನೇ ಆರಿಸ್ಕೊಂಡ ಅಂತ ಆಗಬೇಕು, ಪಾಸಿಟಿವ್ ಆಗಿ ಆಗಬೇಕು. ದುರ್ಯೋಧನ ಬಗ್ಗೆ ಏನಾದರೂ ಜನ ತಿಳ್ಕೊಳ್ಳಿ, ಅರ್ಜುನ ಬಗ್ಗೆ ತಪ್ಪು ತಿಳ್ಕೋಬಾರ್ದು. ತನ್ನ ಭಕ್ತರ ಬಗ್ಗೆ ತಪ್ಪು ಕಲ್ಪನೆ ಬರಬಾರ್ದು, ಭಗವಂತನ ದೀಕ್ಷೆ ಅದು. ಅದಕ್ಕೆ ತಾನು ಹೇಳ್ತಾನೆ, ಅವತಾರ ಯಾತಕ್ಕೆ ಮಾಡ್ತಾನೆ ಗೊತ್ತಾ? ನಾನು ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ. ಪರಿತ್ಯರ ಸಜ್ಜನ ರಕ್ಷಣೆ ಮೊದಲು, ದುರ್ಯೋಧನ ಶಿಕ್ಷಣ ಆಮೇಲೆ, ಅರ್ಜುನನಿಗೆ ಪ್ರಿಫರೆನ್ಸ್ ಕೊಡಬೇಕು, ಅವನು ಕೀರ್ತಿ ಕೊಡಬೇಕಾದ ಮೊದಲು, ದುರ್ಯೋಧನ ಹೊಡೆಯೋದು ಆಮೇಲೆ. ಯಾರೋ ಬಿದ್ದುಬಿಡ್ತಾರೆ, ಹೋಗ್ತಾರೆ ಸ್ಕೂಟ್ರ್ ಬಿದ್ದುಬಿಡ್ತಾರೆ, ತಪ್ಪಂತ ಬಿದ್ದುಬಿಡ್ತಾರೆ. ಮತ್ತು ಸ್ಕೂಟ್ರ್ ಎತ್ತದಲ್ಲಿ ಬಿದ್ದವ್ನ ಇರ್ತಾರೆ ಫಸ್ಟ್. ಮೊದಲು ಬಿದ್ದೋ ಮನುಷ್ಯನ ಪ್ರಾಧಾನ್ಯ, ಜಡವತ್ತು ಪ್ರಾಧಾನ್ಯ ಅಲ್ಲ. ಮೊದಲು ಬಿದ್ದವನ್ನೇ ತಾವೇ ಸ್ಕೂಟ್ರ್ ಎತ್ತಾರೆ, ಯಾಕಂದ್ರೆ ಸ್ಕೂಟ್ರ್ ಎತ್ತೋದಲ್ಲೇ ಕೆಲಸ ಅಲ್ಲ. ಬಾರಿ ಬಿಡಿ ಎತ್ಕೊಂಡು ಬಿಡ್ತಾರೆ ಫಸ್ಟ್ ಇವನನ್ನು, ಇವನು ಉಳಿಸ್ಬೇಕು ಇವನನ್ನು. ಅರ್ಥ ಆಯ್ತಾ? ಅದು ಚೇತನ ಮತ್ತು ಜಡಗಳಲ್ಲಿ ಚೇತನಕ್ಕೆ ಪ್ರಾಧಾನ್ಯ, ದುಷ್ಟರು ಮತ್ತು ಶಿಷ್ಟರಲ್ಲಿ ಶಿಷ್ಟರಿಗೆ ಪ್ರಾಧಾನ್ಯ. ಅರ್ಜುನ ಬಗ್ಗೆ ಜನ ತಪ್ಪು ತಿಳ್ಕೊಂಡು ಬಿಟ್ಟು ದುರ್ಯೋಧನ ಸೈನ್ಯ ಆರಿಸ್ಕೊಂಡಿದ್ದಕ್ಕೆ ಕೃಷ್ಣನ ಆರಿಸ್ಕೊಂಡ ಪಾಪ. ಇಲ್ಲೋದ್ರೆ ನಮ್ಮಂತೆ ಅರ್ಜುನ ಕೂಡ ಏನು ಮಾಡ್ತಾ ಇದ್ದ? ಕೃಷ್ಣನ ಆರಿಸ್ಕೋತಾ ಇದ್ದಿಲ್ಲ ಅಂತ ತಿಳ್ಕೊಂಡ್ಬಿಡಬಾರ್ದು. ಕೃಷ್ಣ ಹಾಗೆ ಮಾಡ್ದ, ಅದಕ್ಕೆ ಛಾಯಿಸ್ಕೊಡ್ತಾ ಅರ್ಜುನೇ ಆರಿಸ್ಕೊಂಡಾಯ್ತು ದುರ್ಯೋಧನ. ಇಷ್ಟೇ ಅಲ್ಲ, ವೇದವ್ಯಾಸರ ಮುಂದೆ ಬರೀತಾರೆ, ದುರ್ಯೋಧನಿಗೆ ಎಷ್ಟು ಖುಷಿ ಆಯಿತು ಅಂತ ಗೊತ್ತಾ? ಅರ್ಜುನ ದಂಡ, ಒಬ್ಬ ಕೃಷ್ಣನ ಆರಿಸ್ಕೊಂಡ್ಬಿಟ್ಟ, ಎಂಥ ಖ್ಯಾತ ನನಸಿಕ್ತು. ಅಕಸ್ಮಾತ್ ಅರ್ಜುನ ಸೈನ್ಯ ರಾಜ್ಕೊಟ್ಟಿದ್ರೆ ನನ್ನ ಗತಿ ಏನಾಗ್ತಿತ್ತು? ಈ ಕೃಷ್ಣ ತಗೊಂಡು ಏನು ಮಾಡಲಿ ಅಂತ ಅರ್ಥ ಆಯ್ತಾ? ನಮ್ಮ ಸಾರಿಗ್ರಾಮ ತಗೊಂಡು ಏನು ಮಾಡಬೇಕು ತಿಳ್ಕೊಂಡಿದ್ದೆ ಹಾಗೆ. ಸಾರಿಗ್ರಾಮ ಸರ್ವಮೂಲ ಭಾಗವತ ಏನಿವೆಲ್ಲ ಏನು ಕೆಲಸಕ್ಕೆ ಬರೋದು? ಇಸ್ಪೆಟ್ಟು ಭಾರಿ ಬೆಲೆ ಮಾಡುತ್ತೆ. ನ್ಯಾಯಸೌದ ಪತ್ರ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಎಷ್ಟು ಜನ ಮೂರ್ಖರಿದ್ದಾರೆ ಅಂದರೆ ಈ ಸುಧಾ ವಾರಪತ್ರಿಕೆ ಬರುತ್ತಲ್ಲ, ಕ್ಯೂ ನಿಂತು ಬಿಟ್ಟಿರ್ತಾರೆ. ಈ ಸುಧಾ ಮನೆ ಕೊಟ್ಟರು ಕೂಡ ಬೇಡ, ನೀವು ಹೇಳ್ತೀರಿ ಕಷ್ಟೇ ಕೊಡ್ತೀವಿ ಹೋಗಿಬಿಡ್ರಿ ಆ ಟೈಪ್. ಸುಧಾ ತಗೊಂಡು ದಕ್ಷೆ ಕೊಡ್ತೀವಿ ಖಾಲಿ ಮಾಡಿದ ಜಾಗ ಅನ್ನೋಷ್ಟು ಬಟ್ಟೆ ಮನುಷ್ಯನಿಗೆ ಭಯ ಗೊತ್ತಿಲ್ಲ. ಇದು ದುರ್ಯೋಧನ ಅನ್ಕೋತಾನೆ, ಎಷ್ಟು ದೊಡ್ಡ ಅರ್ಜುನ, ನಾ ಎಷ್ಟು ಬುದ್ಧಿವಂತ ಅಂತ ಅನ್ಕೊಂಡ್ಬಿಟ್ಟು ಬರೀತಾರೆ ಮಹಾಭಾರತದಲ್ಲಿ. ಜಿತಂ ಮತ್ವಾಚ ಕೇಶವ, ಕೃಷ್ಣ ಸೋತು ಬಿಟ್ಟ ಅನ್ಕೊಂಡ್ಬಿಟ್ಟ ದುರ್ಯೋಧನ. ಕೃಷ್ಣ ಸೋತು ಬಿಟ್ಟ, ಕೃಷ್ಣ ಪ್ಲಾನ್ ಮಾಡಿದ್ದ ದುರ್ಯೋಧನ. ಕೃಷ್ಣ ಪ್ಲಾನ್ ಮಾಡಿದ್ದ, ನಾನು ತನ್ನನ್ನು ಆರಿಸ್ಕೊಂಡ್ಬಿಡ್ತೇನೆ, ಅರ್ಜುನ ಸೈನ್ಯ ಆರಿಸ್ಕೊತೇನೆ ಅಂತ ಕೃಷ್ಣ ಏನೋ ಪ್ಲಾನ್ ಮಾಡಿದ್ದ. ಆದರೆ ಹಾಗಾಗಲಿಲ್ಲ, ಅರ್ಜುನ ದಟ್ಟತನ ಮಾಡಿಬಿಟ್ಟು ಆರಿಸ್ಕೊಂಡ್ಬಿಟ್ಟ, ನಾನು ಸೈನ್ಯ ಆರಿಸ್ಕೊಂಡೆ, ಕೃಷ್ಣ ಸೋತು ಬಿಟ್ಟ ಅಂತ ಹೇಳ್ಕೊಂಡ್ಬಿಟ್ಟ ದುರ್ಯೋಧನ. ಯಾರು ಸೋತರು ಅಂತ ಮುಂದೆ ಗೊತ್ತಾಗುತ್ತಾನೆ. ಇಲ್ಲಿ ಏನು ಇನ್ನೊಂದು ತಪ್ಪು ತಿಳಿಯೋದು ಅಂತ ದುರ್ಯೋಧನಿಗೆ, ಅಸದ್ ಉಪಾಸನೆ ಏನು ಗೊತ್ತಾ? ಸೈನ್ಯದಲ್ಲಿ ಆಯುಧ ಇದೆ, ಶಸ್ತ್ರಾಸ್ತ್ರ ಇದೆ, ಎಲ್ಲ ಇದೆ, ಸಂಖ್ಯೆ ಇದೆ, ಅದು ಗೆದ್ದು ಬಿಡುತ್ತೆ. ಕೃಷ್ಣ ಒಬ್ಬನೇ ಬರೀ ಕೈಲಿ ಬರ್ತಾನೆ, ಏನು ಮಾಡ್ತಾನೆ ಅವನು? ಇದು ಅಸದ್ ಉಪಾಸನೆ. ದೇವರು ಒಬ್ಬನೇ ಏನು ಮಾಡ್ತಾನೆ ಅಂತ ತಪ್ಪು ತಿಳ್ಕೊಂಡಲ್ಲ, ಅದು ತಪ್ಪು. ಏಕೋ ನಾರಾಯಣ ಆಸೀತ್, ಇಡೀ ಜಗತ್ತಿನ ಎಲ್ಲ ಕೆಲಸ ಎಲ್ಲ ಕಾಲಕ್ಕೂ ಮಾಡೋದು ಯಾರು ಗೊತ್ತಾ? ಎಲ್ಲ ಕಾಲಕ್ಕೂ ದೇವರೇ ಮಾಡೋದು. ಇವತ್ತು ನಾವೆಲ್ಲ ಮಾತಾಡ್ತಿದ್ದರೆ, ಕೂತಿದ್ರೆ, ನಿಂತಿದ್ರೆ ಯಾರು ಮಾಡ್ತಿರೋದು? ಅದು ಪಶ್ಯನ್, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ಯನ್, ಗಚ್ಚನ್, ಸ್ವಪನ್, ಶಶನ್, ಪ್ರಲಪನ್, ವಿಸೃಜನ್, ಗೃಹನ್, ಉನ್ಮಿಷನ್, ನಿಮಿಷನ್, ಅಪಿ ಇಂದ್ರಿಯಾಣ್ ಇಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯ. ಪ್ರತಿ ಕೆಲಸ ಮಾಡೋದು ಭಗವಂತ ನೆನಪಿರಬೇಕು. ನಾವೇನೋ ಮಾಡಿದ ನಾಹಂಕರ್ತ ಹರಿಕರ್ತ ಅನ್ನಬಾರದು, ಪ್ರತಿ ಕ್ಷಣದಲ್ಲೂ ನಾಹಂಕರ್ತ ಹರಿಕರ್ತ. ದೇವರೇ ಮಾಡಿಸ್ತಾನೆ, ದೇವರೇ ಮಾಡಿಸ್ತಾನೆ, ಇದು ಅನುಸಂಧಾನ. ಇದು ದುರ್ಯೋಧನೆ ಗೊತ್ತಿಲ್ಲ. ಒಬ್ಬ ಕೃಷ್ಣ ಏನು ಮಾಡ್ತಾನೆ? ಕೃಷ್ಣ ಗೆಲ್ಲಬೇಕಾದ್ರೆ ಆಯುಧ ಹಿಡ್ಕೊಂಡು ಬರಬೇಕು, ಸೈನ್ಯ ತಗೊಂಡು ಬರಬೇಕು, ಅವನ ಕೈಯಲ್ಲಿ ಚಕ್ರ ಇರಬೇಕು. ಬರೀ ಕೈಲಿ ಬರ್ತೀನಿ ಅಂತ ಹೇಳ್ತಾನೆ, ಏನು ಮಾಡಬೇಕು ಈ ಮಧ್ಯ ತಗೊಂಡು? ಇದು ದುರ್ಯೋಧನ ತಿಳ್ಕೊಂಡು, ಅರ್ಜುನ ತಿಳ್ಕೊಂಡ. ಅದೇ ಮಾತು ದುರ್ಯೋಧನ ಹೊಂಟೋದ. ಆ ಕೃಷ್ಣ ಅರ್ಜುನನ ಕೇಳಿದಂತೆ, ಅರ್ಜುನ ಏನಯ್ಯ ಎಂಥ ಅವಕಾಶ ಕೊಟ್ಟೆ, ಕಳ್ಕೊಂಡ್ಬಿಟ್ಟಿಯಲ್ಲ ಅಂತ ಕೃಷ್ಣ ಕೇಳಿದ್ದೀನಿ. ಏನೋ ಪಾಪ, ನಿನಗೇ ಚಾಯ್ಸ್ ಕೊಟ್ಟು ಸೈನ್ಯ ಬೇಕು, ನೀನು ಬೇಕು, ನಾನು ಬೇಕು ಅಂತ ನನ್ನ ಅನಿಸ್ಕೊಂಡ್ಬಿಟ್ಟಿಲ್ಲ, ನಾನು ಒಬ್ಬನೇ ಬರ್ತೀನಿ ಗೊತ್ತಲ್ಲ, ಬರೀ ಕೈಲಿ ಬರ್ತೀನಿ ಗೊತ್ತಲ್ಲ ಅಂತ ಹೇಳಿದ್ರು. ಆಗ ಅರ್ಜುನ ಹೇಳ್ತಾರೆ, ಕೃಷ್ಣ ನಾನು ಮೋಸ ಮಾಡ್ಲಿಕ್ಕೆ ಹೋಗಬೇಡ, ನಾನು ಹೊರಳು ಮಾಡ್ಲಿಕ್ಕೆ ಹೋಗಬೇಡ, ನಾನು ಸರಿಯಾದ ಕೆಲಸ ಮಾಡಿದ್ದೀನಿ, ನೀನು ಒಬ್ಬನೇ ಸಾಕು, ಸೈನ್ಯಕ್ಕೆ ಏನು ಬೇಕಾಗಿಲ್ಲ, ಒಬ್ಬರು ಬಂದರೆ ಸಾಕು, ನಿನ್ನ ಮೇಲೆ ನನಗೆ ಗೊತ್ತಿದೆ ಅಂತ ಹೇಳಿದೆ, ಮೇಲೆ ನನಗೆ ಗೊತ್ತಿದೆ. ಹಾಗೆ ಹೇಳಿದ ತಕ್ಷಣ ಕೃಷ್ಣ, ಆಯಿತು, ಏನು ಮಾಡಲಿ ಬಂತು ಅಂತ ಕೇಳಿದ, ನನ್ನ ಸಾರಥಿ ಆಗು ಅಂತ ಕೇಳಿದನಂತೆ. ಆ ಮಾತು ಕೇಳಿದ್ದಕ್ಕೆ ಅರ್ಜುನ ಏನು ಸಿಕ್ತು ಗೊತ್ತಾ? ಏನು ಕೊಟ್ಟ ಕೃಷ್ಣನಿಗೆ? ಗೀತಾಮೃತವನ್ನು ಕೊಡ್ತ ನೆನಪಿರಬೇಕು. ಭಗವದ್ಗೀತೆಯ ಉಪದೇಶವನ್ನು ಕೇಳೋ ಭಾಗ್ಯ ದುರ್ಯೋಧನೆ ಬರಲಿಲ್ಲ, ಅರ್ಜುನಿಗೆ ಬಂತು. ಕೃಷ್ಣನ ಆರಿಸ್ಕೊಂಡಿದ್ದರ ಫಲ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ಕೃಷ್ಣ ಅಂದ್ರೆ ಏನು ತಿಳ್ಕೊಂಡಿದ್ದೀರಿ? ಅಮೃತ ಮಹಾರ್ಣವ ಸಂಸಾರ ವಿಷಪಾನೇನ ಏಮೃತಾ ಪ್ರಾಣಿನೋ ಭುವಿ ಅಮೃತ ಸ್ಮೃತೇಷಾಂ ಕೃಷ್ಣಾಮೃತ ಮಹಾರ್ಣವ. ಕೃಷ್ಣ ಅಮೃತದ ಮಹಾಸಾಗರ. ಇನ್ನೇನು ಬೇಕು ಇದಕ್ಕೆ? ಪಾಯಿಂಟ್ ತಗೋತಾರೆ, ಅದಕ್ಕೇನು ಆಯುಧ ಬೇಕಾ? ಅದು ಒಂದು ಬಂದ ಸಾಕು ಸತ್ತೋಗ್ತಾರೆ. ಫಾರಿಡಲ್ಲಿ ಏನು ಬೇಕಿಲ್ಲ, ಫಾರಿಡ ಆಗಿರೋದೇ ಸಾಕು ಕೊಲ್ಲಲಿಕ್ಕೆ. ಫಾರಿಡಲ್ಲಿ ಏನು ಇಲ್ಲದೆ ಕೊಲ್ಲುತ್ತೆ ಅಂತ ಗೊತ್ತಲ್ಲ. ಕೃಷ್ಣನಿಗೆ ಏನಾದ್ರು ಬೇಕಾಗಿದೆ, ಇನ್ನೊಂದೇನಾದ್ರು ಬೇಕಾಗಿ ಉದ್ಧಾರ ಮಾಡಲಿಕ್ಕೆ ಏನು ಬೇಡ. ಅಮೃತ ಏನು ಇಲ್ಲದೆ ಅಮೃತ ಹೇಗೋ, ಕೃಷ್ಣ ಏನು ಇಲ್ಲದೆ ಪರಿಪೂರ್ಣ. ಪರಮಾತ್ಮನಿಗೆ ಯಾವ ಆಯುಧ ಬೇಕಿಲ್ಲ, ಯಾವ ವೆಹಿಕಲ್ ಬೇಕಿಲ್ಲ, ಏನೂ ಬೇಕಿಲ್ಲ. ಸ್ವಯಂ ಪೂರ್ಣ, ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಜ್ಜತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇ ವಾವಶಿಷ್ಯತೆ. ಇದು ಅಲ್ಲಿ ನಡೆದ ಪ್ರಸಂಗ. ಮುಂದಿನ ಇತಿಹಾಸ, ಅರ್ಜುನ ಗೀತಾಮೃತ ಬಂತು, ಯುದ್ಧದಲ್ಲಿ ಜಯ ಬಂತು. ಅಷ್ಟೇ ಇಲ್ಲ, ಲೋಕವೀರ ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ ಭೂತಿ ಧ್ರುವ ನೀತಿ ಮತಿರ್ಮವ. ಅಷ್ಟು ಕೀರ್ತಿ ಪಡ್ಕೊಂಡ ದುರ್ಯೋಧನ ಏನಾಯಿತು? ಅವನ ವಂಶ ನಿರ್ವಂಶವಾಗಿದೆ ನೆನಪಿರಬೇಕು. ಸೈನ್ಯ ತಗೊಂಡ ದುರ್ಯೋಧನ ವಂಶ ನಿರ್ವಂಶವಾಯಿತು. ಪಾಂಡವರ ವಂಶ ಮುಂದೆ ಸಾವಿರ ವರ್ಷಗಳ ಕಾಲ ಅದು ಅರ್ಜುನನ ಸಾಕ್ಷಾತ್ ಮಗ ಅಭಿಮನ್ಯು, ಆತನ ಮಗ ಪರೀಕ್ಷಿತರಾಜ, ಆತ ರಾಜ್ಯಭಾರ ಮಾಡ್ತಾರೆ, ಆತನ ಮಕ್ಕಳು ಮಾಡ್ತಾರೆ, ಆತನ ಸಂತಾನ ಮಾಡ್ತಾರೆ. ಕೃಷ್ಣನ ಆರಿಸ್ಕೊಂಡಿದ್ದಕ್ಕೆ ಸಕುಟುಂಬ ಸಪರಿವಾರ ಉದ್ಧಾರವಾದ ಅರ್ಜುನ, ದುರ್ಯೋಧನ ಸಕುಟುಂಬ ಸಪರಿವಾರ ನಾಶವಾಗಿದೆ, ಕೃಷ್ಣನ ಬಿಟ್ಟಿದ್ದಿತ್ತು. ಇದನ್ನು ಅರ್ಥ ಮಾಡಿಕೊಂಡ್ರೆ ನಮಗೆ ಸದುಪಾಸನೆ ಅಂದರೆ ದೇವ್ರನ್ನ ಆರಿಸ್ಕೊಳ್ಳೋದು ಸದುಪಾಸನೆ, ದೇವ್ರನ್ನ ಬಿಡೋದು ಅಸದುಪಾಸನೆ. ಇವತ್ತು ನಾವು ಮಾಡ್ತಿರೋದು ಯಾವುದು? ಉಪನ್ಯಾಸ ಕೇಳಿದಾಗ ಜೈ ಅರ್ಜುನ, ಅಯ್ಯೋ ದುರ್ಯೋಧನ ಅಂತೆ, ಮುಗಿದು ಎದ್ದೋದ ತಕ್ಷಣ ಜೈ ದುರ್ಯೋಧನ ಅಂತಾನೆ. ಈಗ ನಮಗೆಲ್ಲ ಎಲ್ಲಿ ಬೇಕು ಓದಲ್ಲೆಲ್ಲ ಧನ ಧನ ಧನ, ಪ್ರತಿಯೊಂದು ಕಡೆಗೆ ಮಾತೆತ್ತಿದ್ರೆ ಏನು ಬೆನಿಫಿಟ್ ಸಿಗುತ್ತೆ? ಈ ರೀತಿ ಯೋಚನೆ ಮಾಡ್ತಾನೆ. ತಂದೆ ತಾಯಿ ಸಾಕ್ಕೊಂಡ್ರು ಕೂಡ ಏನು ಸಿಗುತ್ತೆ? ಆ ಮುದುಕರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮೊದಲು ಸ್ವಲ್ಪ ಇಟ್ಕೊಂಡಿರ್ತಾರೆ, ಸ್ವಲ್ಪ ಹಾರಿಗೆ ಇರೋ ಥರ ಸಿಕ್ತಿರುತ್ತೆ ಅವ್ರಿಗೆ ಪಾಪ. ವಾಟರ್ ಬಿಲ್ ಕೊಡ್ತಾರೆ, ಅದು ಬ್ಯಾಂಕಿಗೆ ಹೋಗಿ ಬರ್ತಿರ್ತಾರೆ, ಇಟ್ಕೊಂಡಿರ್ತಾರೆ. ಅದು ನಿಂತ ತಕ್ಷಣ ಇನ್ನೇನು ಇನ್ವ್ಯಾಲಿಡ್ ಆಗಿಬಿಡ್ತಾರೆ. ಮತ್ತೆ ಆಯ್ತಾ, ಹಾಲು ಕೊಡೋವರೆಗೂ ಹಸುವನ್ನು ಸಾಕಿ ಆಮೇಲೆ ಕಟುಕನಿಗೆ ಕೊಡ್ತಾರಲ್ಲ, ಆ ರೀತಿ ತಂದೆ ತಾಯಿಗಳನ್ನ ದೂರ ಮಾಡೋ ಜನ ಇವತ್ತಿದ್ದೆ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ, ಮತ್ತು ಮಾತೆತ್ತಿದ್ರೆ ಹಣಕಾಸಿನ ವಿಚಾರ. ಎಷ್ಟೋ ಜನ ರಿಟೈರ್ಡ್ ಪರ್ಸನ್ ಇರ್ತಾರೆ ಮಕ್ಕಳ ಮನೆಯಲ್ಲಿ, ಅವರೇನು ಸಾಮಾನ್ಯ ಇರೋದಿಲ್ಲ, ಪೆನ್ಷನ್ ಸಾಮಾನ್ಯ ಬರೋದಿಲ್ಲ, ಪಾಪ ಅವ್ರಿಗೆ ಚಿಕ್ಕಾವಟಿ ಬರ್ತಿರುತ್ತೆ, ಶಕ್ತಿ ಇರೋದಿಲ್ಲ ದೇಹದಲ್ಲಿ, ಡಿಪೆಂಡ್ ಅಡಿಗೆ ಮಾಡೋಕ್ಕೂ ಬರೋದಿಲ್ಲ. ಎಂಥ ಮಕ್ಕಳಿದ್ದಾರೆ ಗೊತ್ತಾ, ಪೆನ್ಷನ್ ದುಡ್ಡು ಕೊಟ್ಟರೆ ಮಾತ್ರ ಊಟ ಇಲ್ಲಿ ಹೋಗೋದಿಲ್ಲ, ಪೆನ್ಷನ್ ಕೊಡಬೇಕು, ಅಲ್ಲಿ ಚಿಕ್ಕಾವಟಿ ಸಂಬಳ, ಪೆನ್ಷನ್ ದುಡ್ಡು ಬೇರೆ ಬರಬೇಕು. ಇನ್ನೂ ಕೆಲವರು ನೋಡಿದ್ದೆ, ಅಕಸ್ಮಾತ್ ತಂದೆ ತಾಯಿ ಗೆಸ್ಟ್ ಏನಾದ್ರು ಬಂದರೆ ಎಕ್ಸ್ಟ್ರಾ ಪೇಮೆಂಟ್ ಕೊಡಬೇಕಿತ್ತು ಅದಕ್ಕೆ. ಮತ್ತೆ ಹೋಟೆಲ್ಗಳು ವಾಸಿ ಪಾಪ, ಎಷ್ಟೋ ಸತ್ತು ಕರಡಿಂದ ಕೊಡ್ತಾರೆ, ಕರಡೆ ಕೂಡ ಇರೋದಿಲ್ಲ. ಅಂದರೆ ದುರ್ಯೋಧನ ಪ್ರವೃತ್ತಿ ಅಂದರೆ ಎದ್ದು ಕಾಣ್ತಾ ಇದೆ. ಅವರಿಗೆ ಪರಮಾತ್ಮ ಏನು ಮಾಡ್ತಾರೆ, ವಂಶ ಹಾಳು ಮಾಡ್ತಾರೆ ನೆನಪಿನಲ್ಲಿ. ಇವತ್ತು ಹಣದಿಂದ ವಂಶ ಬದುಕೋದಿಲ್ಲ, ಗುಣದಿಂದ ಬದುಕ್ತಾರೆ. ಹಣವಂತನಾದವನು ಯಾರು ಬದುಕಿದ್ದ ದಾಖಲೆ ಇಲ್ಲ, ಗುಣವಂತನಾದವರೆಲ್ಲ ಶಾಶ್ವತವಾದ ದಾಖಲೆ ಮಾಡಿದ್ದೆ. ಪಾಂಡವರ ಹೆಸರು ಹೇಳಬೇಕಾದ್ರೆ, ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಶತ್ರುರ್ವಿನ ಪಾಪಂ ಪ್ರಣಶ್ಯತಿ ಬೃಹೋದರ ಕೀರ್ತನೇನ, ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ, ಮಾತ್ರೀ ಸುತೌ ಕಥಯತಾಂ ನಭವಂತಿ ರೋಗಾಃ. ಅವ್ರ ಹೆಸರು ಹೇಳಿದ್ರೆ ಸಾಕು ಬದುಕೋಗ್ತೇವೆ ಅಂತ ಹೇಳಿದ. ದುರ್ಯೋಧನ ಹೆಸರನ್ನ, ನಮ್ಮ ಆಧುನಿಕರು ದುರ್ಯೋಧನ ಇದ್ದಾಗೆ ಇರ್ತಾರೆ, ಆದರೂ ದುರ್ಯೋಧನ ಸಣ್ಣೋದಿಲ್ಲ. ಕೆಲವು ವರ್ಷದಿಂದ ಗೊತ್ತಲ್ಲ, ಆ ಪಾರ್ಲಿಮೆಂಟಲ್ಲಿ ಇದು ನಡೀತು, ಆಪರೇಷನ್ ದುರ್ಯೋಧನ ಅಂತ ಹೆಸರಿಟ್ಟರೆ ಅದಕ್ಕೆ ಗೊತ್ತಾಯ್ತಾ, ಆಪರೇಷನ್ ದುರ್ಯೋಧನ ಅಂತ. ಅಂದ್ರೆ ದುರ್ಯೋಧನ ಹಿಡಿಯೋ ವ್ಯವಸ್ಥೆ, ಅಂದ್ರೆ ಲಂಚ ಗಿಂತ ತಗೊಂಡು ದುರ್ಯೋಧನ ಅಂತ ಕರೀತಾರೆ, ಅವರು ಯಾರು ಪಾಂಡವರು ಅಂತ ಕರೆಯೋದಿಲ್ಲ ಅವರನ್ನು. ದುರ್ಯೋಧನಾದಿಗಳನ್ನ ದುರ್ಯೋಧನಂಥವರು ಕೂಡ ಅದನ್ನು ಬ್ಯಾಡ್ ಎಕ್ಸಾಂಪಲ್ ಅಂತ ತಿಳ್ಕೊತಾರೆ, ಒಳ್ಳೆ ಕೆಟ್ಟದಕ್ಕೆ ಎಂದು ಕೂಡ ಒಳ್ಳೆಯವರು ಅಂತ ಕರೆಯೋದಿಲ್ಲ. ಅಂದ ಮೇಲೆ ಗುಣವಂತ ಉಳಿತಾರೆ, ಹಣವಂತ ಉಳಿಯೋದಿಲ್ಲ. ಗುಣ ಇದ್ದರೆ ಹಣ ತಾನಾಗಿ ಬರುತ್ತೆ ಅಂತ ಹೇಳ್ತಾರೆ, ಹಣ ಇದ್ದರೆ ಗುಣ ಬರೋ ಗ್ಯಾರಂಟಿ ಇಲ್ಲ. ದುರ್ಗುಣ ಬರುತ್ತೆ, ಹಣ ಇದ್ದರೆ ದುರ್ಗುಣ ಬರುತ್ತೆ ಹೊರತು ಗುಣ ಬರೋದಿಲ್ಲ. ಅದಕ್ಕೆ ಸದುಪಾಸನೆ ಮಾಡಬೇಕು, ಅಸದುಪಾಸನೆ ಮಾಡಬಾರದು ಅನ್ನೋದನ್ನು ದಾಸರು ಒತ್ತಿ ಹೇಳ್ತಾರೆ. ಮೊದಲು ಹೇಳಿದಂತೆ ಆಚಾರ ಉಲ್ಲೇಖ ಮಾಡಿದ ಈಶಾವಾಸ್ಯ ಭಾಷ್ಯದ ಮಾತು ಏನಂತ, ನಚರಮಂತ್ಯಹೋ ಅಸದುಪಾಸನೆಯ ಆತ್ಮಹನ. ಯಾರು ಅಸದುಪಾಸನೆ ಮಾಡ್ತಾರೋ ಅವರ ಆತ್ಮಹನ, ಪರಮಾತ್ಮನ ಕೊಂದ ಪಾಪ ಗುರಿಯಾಗ್ತಾರೆ ಅಂತ ಹೇಳ್ತಾರೆ. ಸದುಪಾಸನೆ ಮಾಡಿದ್ರೆ ಬದುಕು ಹೋಗ್ತಾರೆ. ಈ ಕಥೆಯೆಲ್ಲ ಎಲ್ಲಿಂದ ಬಂತು? ಹರಿಕಥಾ ಅಂತ ಹೆಸರು. ಮಹಾಭಾರತವನ್ನು ಹರಿಕಥಾ, ಕೃಷ್ಣನ ಕಥೆ, ಕುಮಾರವ್ಯಾಸನಂತ ಮಹಾಕವಿ ಕೂಡ ಹೇಳ್ತಾರೆ, ತಿಳಿಯ ಹೇಳುವೆ ಕೃಷ್ಣ ಕಥೆಯೇನು, ಮಹಾಭಾರತ ಅಂದ್ರೆ ಹರಿಕಥಾ ಅಂತ. ಅಮೃತ ಅಂದ್ರೇನು? ಮಹಾಭಾರತ ತಾತ್ಪರ್ಯ ನಿರ್ಣಯ. ಸುಮಧ್ಯದಲ್ಲಿ ಬರುತ್ತೆ ಮಾತು, ಇತಿಹಾಸ ಪುರಾಣಾರ್ಥೇ ಭವಚಿತ್ತಾತ್ರಿ ಲೋಲಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾ ಕಸನ್ನೆ ಸೈವತೆ. ಇದು ಶುಭದ್ವೇಜದ ಮಾತಲ್ಲಿ ಏನು ಹೇಳ್ತಾರೆ, ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದ್ರೆ ಅಮೃತ ಸುಧಾ ಅಂತ ಕರೆ. ಮಹಾಭಾರತ ಹರಿಕಥಾ, ಅಮೃತ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ, ಹರಿಕಥಾ ಅಮೃತ ಇದೆ. ಸಾರ ಅಂದ್ರೆ ಏನು? ಕನ್ನಡದಲ್ಲಿ ವಿಷಯ ತಿಳಿಸಿದ್ದಕ್ಕೆ ಸಾರ, ಹರಿಕಥಾಮೃತ ಸಾರ ಅನ್ನೋ ಹೆಸರಿನಲ್ಲಿ ಇಡೀ ಮಹಾಭಾರತ, ಮಹಾಭಾರತ ತಾತ್ಪರ್ಯ ನಿರ್ಣಯ, ಅದರ ಕನ್ನಡದ ಒಂದು ನಿರೂಪಣೆ, ಇಷ್ಟು ಅರ್ಥ ಬರ ಹೇಳ್ತಾರೆ. ದಾಸರು ಏನೇ ಕಥೆ ಬರೆದ್ರು ಕೂಡ ಬರೀ ಹೆಸರು ಕೇಳಿದ್ರೆ ಮೋಸ ಹೋಗಿಬಿಡ್ತಾರೆ, ಹರಿಕಥಾಮೃತ ಸಾರ ಪುಸ್ತಕ ತೊಗೊಂಡ್ಬಿಡ್ತಾರೆ. ಎಷ್ಟು ಕಥೆನೇ ನೋಡ್ಲಿಕ್ಕೆ ಹೋಗ್ತಾರೆ, ಒಂದು ಕಥೆ ಕೂಡ ಸಿಗಲಿಲ್ಲ ಅದರಲ್ಲಿ. ನಾಟ್ ಇವನ್ ಸಿಂಗಲ್ ಸ್ಟೋರಿ, ಯಾವ್ಯಾವ ಸ್ಟೋರಿಗಳು ಕೂಡ ಇಲ್ಲ. ಆದರೆ ಅಲ್ರಿ ಮತ್ತೇನು ಕಥೆ ಇಲ್ಲ ಅಂತ ಕೇಳಿದರೆ ಸರಿಯಾಗಿ ಓದಿ, ಹರಿಕಥಾ ಅಂತ ಹೆಸರಿಟ್ಟಿಲ್ಲ, ಹರಿಕಥಾ ಅಮೃತ ಸಾರ ಅಂತಿಟ್ಟಿರೋದವರು. ಯಾವುದೇ ಒಂದು ಶಾಸ್ತ್ರದ ಪ್ರಮೇಯಗಳನ್ನು ಅಮೃತವಾದ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಗೆ ವಿಶ್ಲೇಷಣೆ ಮಾಡಿರ್ತಾರೆ ಅದನ್ನು ತಿಳಿಸ್ಕೊಡ್ತೇವೆ ಅಂತ ಅರ್ಥ. ಅದಕ್ಕೆ ಸಾಲಿಡ್ ಎಕ್ಸಾಂಪಲ್ ಈ ಶ್ಲೋಕ ಇದೆ, ಪರಮಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ. ನೋಡಿ, ಮರಗೆ ಪರಮಾದರದಿ ಪಾಡಲು ಪರಮಾದರದಿ ಪರಮಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗಿತ್ತಪ್ಪನು ತನ್ನ ಪರಮಾದರ ಕಾನೂನು ಕಾಮನ್ ಎಲ್ಲ ಕಡೆ ಇರಬೇಕು. ಅಟ್ಟೆಕ್ಕೆ ಆಧಾರದಲ್ಲೇನೆ ಹರಿಕಥಾಮೃತ ಸಾರ ಗುರುಗಳ ಕನ್ನಡದಿಂದ ಬರೆದು ಹೇಳುವೆ ಪರಮ ಭಗವದ್ಭಕ್ತರಿದನು ಆದರದಿ ಕೇಳುವುದು. ಆದರ ಅಂಬದು ಕಾಮನ್ ಫ್ಯಾಕ್ಟರ್ ಇರಬೇಕು. ಆದರ ಅಂದ್ರೆ ಭಕ್ತಿ, ಭಕ್ತಿ ಎಲ್ಲ ಹಂತದಲ್ಲೂ ಭಕ್ತಿ ಇರಬೇಕು ಅಂತ ಅದನ್ನು ತಿಳಿಸಿ. ಅದಕ್ಕಿನ್ನು ಪರಮ ಸತ್ಪುರುಷಾರ್ಥ ರೂಪನು, ಅದಕ್ಕಿನ್ನೊಂದು ಅರ್ಥ ಇದೆ, ಪರಮ ಸತ್ಪುರುಷಾರ್ಥ ರೂಪನು. ಸತ್ ಅಂದ್ರೆ ಸರಿತಿ ಪ್ರಾಣ, ಸತ್ ಅಂದ್ರೆ ವಾಯುದೇವರು ಅಂತ ಅರ್ಥ. ಪರಮ ಸತ್, ಸತ್ ಅಂದ್ರೆ ಪ್ರಾಣ, ಪರಮ ಸತ್ ಅಂದ್ರೆ ಏನು? ಮುಖ್ಯ ಪ್ರಾಣ ಅಂತ. ಪರಮ ಸತ್ ಮುಖ್ಯ ಪ್ರಾಣ, ಮುಖ್ಯ ಪ್ರಾಣನಿಗೆ ಪುರುಷಾರ್ಥ ರೂಪನು ಹರಿ. ಮುಖ್ಯ ಪ್ರಾಣ ದೇವರು, ದೇವರನ್ನು ಬಿಟ್ಟು ಬೇರೆ ಏನನ್ನೂ ಕೇಳೋದಿಲ್ಲ ಅಂತ ನಾವು ಕೇಳ್ಕೊಂಡ್ರೆ ಸದುಪಾಸನೆ. ಮುಖ್ಯ ಪ್ರಾಣ ದೇವರು, ದೇವರನ್ನು ಬಿಟ್ಟು ಬೇರೆ ಏನೋ ಕೇಳೋದೇ ಇಲ್ಲ, ಅದ ಅದಕ್ಕೆ ರಾಮದೇವರು ಕೇಳಿದರು, ಏನು ಬೇಕು ಹನುಮಂತ ಅಂತ ಕೇಳಿದರೆ, ನೀನು ಬೇಕು, ಭಕ್ತಿ ಬೇಕು ಅಂತ ಬೇರೆ ಕೇಳಲಿಲ್ಲ, ದೇವರು ಬೇಕು ಯಾವಾಗಲೂ ಕೂಡ. ಆಚಾರ್ಯರು ತತ್ವೋದ್ಯೋತಾಂಗ ಸ್ವರಮೂಲ ಗ್ರಂಥದಲ್ಲಿ ಒಂದು ದಶ ಪ್ರಕರಣಗಳಲ್ಲಿ ಒಂದು ಪ್ರಾರಂಭ ಮಾಡ್ತಾರೆ. ಸರ್ವತ್ರ ಅಖಿಲ ಸಚ್ಛಕ್ತಿ ಸ್ವತಂತ್ರೋವಶೇಷ ದರ್ಶನ ನಿತ್ಯಾತಾದೃಶ ಚಿತ್ಯಂತ ಇಷ್ಟೋನೋ ರಮಾಪತಿ. ಟೀಕಾರ ಹೇಳ್ತಾರೆ, ರಮಾಪತಿ ಇಷ್ಟ ಹಣಃ, ನಮಗೆ ರಮಾಪತಿ ಇಷ್ಟ ಅಲ್ಲ, ರಮಾಪತಿ ಕೊಡೋ ಮೋಕ್ಷ ನಮಗೆ ಇಷ್ಟ, ವಾಯುದೇವರ ರಮಾಪತಿನೇ ಇಷ್ಟ. ಅದಕ್ಕೆ ಏಕಾಂತ ಭಕ್ತರು ಅಂತವರಿಗೆ ಸರ್, ಪರಮ ಸತ್ಪುರುಷಾರ್ಥ ರೂಪನು ಹರಿಯೋ ಲೋಕಕ್ಕೆ ಎಂದು. ವಾಯುದೇವರಿಗೆ ಮುಖ್ಯ ಪ್ರಾಣದೇವರಿಗೆ ಪರಮಾತ್ಮ ಸಾಕ್ಷಾತ್ ಪುರುಷಾರ್ಥ, ಏನು ಕೊಟ್ಟರು ಕೂಡ ಅವರು ಇಷ್ಟಪಡೋದಿಲ್ಲ. ಆದರೆ ಯಾವಾಗ ಉಳಿದವರು ಬೇರೆ ಕೇಳೋಕ್ಕೆ ಇಷ್ಟಪಡ್ತಾರೆ, ಈ ರೀತಿ ನಾವು ನಮಗೆ ದೇವರೇ ಇಷ್ಟಾರ್ಥ ಅಲ್ಲದೇ ಇರಬಹುದು, ವಾಯುದೇವರು ಇಷ್ಟಾರ್ಥ ಅಂತ ತಿಳ್ಕೊಂಡ್ಬಿಟ್ರೆ ನಮಗೆ ಇಷ್ಟಾರ್ಥ ದೇವರು ಕೊಡ್ತಾರೆ ಅಂತ, ಅಷ್ಟು ವಿಶೇಷ. ಈ ಹಿನ್ನೆಲೆಯಲ್ಲಿ ಯಾತಕೊತ್ತ ವಾಯುದೇವರನ್ನು ಪರಮಾತ್ಮ ಎಷ್ಟು ಪ್ರಿಯ ಅಂತ ತೋರಿಸಲಿಕ್ಕೆ ಪುರುಷೋಕ್ತದಲ್ಲಿ ಹೇಳ್ತಾರೆ. ಬೇರೆ ಬೇರೆ ದೇವತೆಗಳನ್ನು ಪರಮಾತ್ಮ ಬೇರೆ ಬೇರೆ ಅಂಗದಿಂದ ಹುಟ್ಟಿಸ್ತಾನೆ, ಕಣ್ಣಿನಿಂದ ಸೂರ್ಯ, ಕಿವಿಯಿಂದ ಚಂದ್ರ, ಎಲ್ಲ ಹುಟ್ಟಿಸ್ತಾನೆ. ವಾಯುದೇವರನ್ನ ಪ್ರಾಣದ್ವಾಯುರಾಜಾಯಕ ತನ್ನ ಪ್ರಾಣದಿಂದ ಹುಟ್ಟಿಸಿದನಂತೆ. ಯಾತಕ್ಕೆ ಅಂದರೆ ಪ್ರಾಣಪ್ರಿಯ ಅಂತ ತೋರಿಸ್ಬೇಕಾಗಿದೆ. ಪ್ರಾಣಪ್ರಿಯ ವಾಯುದೇವ ಪುರುಷೋಕ್ತ ಓದಿದವರಿಗೆ ಮುಖ್ಯ ಪ್ರಾಣ ಅಂದರೆ ಪರಮಾತ್ಮನಿಗೆ ಪ್ರಾಣಪ್ರಿಯರು. ಅದನ್ನು ಆಚಾರ್ಯ ಮತ್ತೆ ಮತ್ತೆ ಹೇಳ್ತಾರೆ, ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತ ತಮಸ್ಸದ. ನನಗೆ ಅತ್ಯಂತ ಆಪ್ತತಮ ಅಂದರೆ ಪರಮಾತ್ಮ, ಪರಮಾತ್ಮನಿಗೆ ಅತ್ಯಂತ ಆಪ್ತತಮ ಅಂದರೆ ನಾವು. ಅದಕ್ಕೆ ರಾಮಾಯಣ ದೃಷ್ಟಾಂತ, ಹನುಮಂತನಷ್ಟು ಪ್ರೀತಿಯನ್ನು ರಾಮದೇವರು ಬೇರೆ ಯಾರ ಮೇಲೂ ತೋರಿಸಲಿಲ್ಲ. ಹನುಮಂತ ದೇವರು ರಾಮದೇವರ ಮೇಲೆ ತೋರಿಸಿದ ಭಕ್ತಿಯನ್ನು ಬೇರೆ ಯಾರ ಮೇಲೂ ತೋರಿಸಲಿಲ್ಲ. ಇದು ವಿಶಿಷ್ಟವಾದದ್ದು. ಮಹಾಭಾರತಕ್ಕೆ ಬಂದರೆ ಭೀಮನಷ್ಟು ಹರಿಭಕ್ತನಿಲ್ಲ, ಕೃಷ್ಣನಷ್ಟು ಭೀಮನ ಮೇಲೆ ಪ್ರೀತಿ ತೋರಿಸಿದವರಿಲ್ಲ. ಇಲ್ಲಿ ಬಂದರೆ ಮಧ್ವಾಚಾರ್ಯರಂತೆ ವ್ಯಾಸ ಸೇವೆ ಮಾಡಿದವರಿಲ್ಲ, ಮತ್ತು ವೇದವ್ಯಾಸರು ಮಧ್ವಾಚಾರ್ಯ ಮೇಲೆ ಅನುಗ್ರಹ ಮಾಡಿ ಬೇರೆ ಯಾರ ಮೇಲೂ ಮಾಡಿದ್ದಾರೆ. ಇದು ಅರ್ಥ ಮಾಡಬೇಕು. ಒಂದು ಕಥೆ ಹೇಳ್ತಾರೆ, ಅಭಿಷೇಕ ನಾಟಕ ಅಂತ ಭಾಷಣ ನಾಟಕ, ಅದರಲ್ಲಿ ಹನುಮಂತನ ವ್ಯಕ್ತಿತ್ವವನ್ನು ಹೇಳ್ತಾರೆ. ಅವರೇನು ದೊಡ್ಡ ಶಾಸ್ತ್ರಜ್ಞರಲ್ಲ, ಆಗಿನ ಕಾಲಕ್ಕೆ ಹನುಮಂತನ ಪಾತ್ರ ಹೇಗೆ ತಲೆಯಲ್ಲಿ ಕೂತಿತ್ತು ಅಂತ ಅರ್ಥ. ಇನ್ನೇ ರಾಮಾಯಣ ಯುದ್ಧ ಮುಗಿದೋಗಿದೆ, ರಾಮರಾವಣರ ಯುದ್ಧ. ಆ ಸಮಯಕ್ಕೆ ಸೀತಾದೇವಿನ ಕರ್ಕೊಂಡು ಬರ್ತಾರೆ, ಅವನು ಭಾಷಣ ಕಥೆ ಹೇಳ್ತಿರೋದು ನಾನು ಕರ್ಕೊಂಡು ಬರ್ತಾರೆ. ಆಗ ರಾಮದೇವರು ಸ್ವೀಕಾರ ಮಾಡೋದಿಲ್ಲ, ಕಥೆ ಗೊತ್ತಿರಬೇಕು. ಆಗ ಹನುಮಂತ ದೇವರು ಬಂದಿರಂತೆ, ಲಕ್ಷ್ಮಣ ಭಾರಿ ಯೋಚನೆ ಮಾಡ್ತಾ ಕೂತಿರ್ತಾನೆ, ಏನು ಲಕ್ಷ್ಮಣ ಅಂತ ಹನುಮಂತ ಕೇಳಿದಂತೆ. ಆಗ ಲಕ್ಷ್ಮಣ ಹೇಳ್ತಾನೆ, ಇನ್ನೇನು ಇಲ್ಲ ಹನುಮಂತ, ಅಣ್ಣ ರಾಮದೇವರು ಹೇಳ್ತಾರೆ ನಾನು ಚಿತೆ ಸಿದ್ಧ ಮಾಡಬೇಕಂತೆ, ಚಿತೆ ಅಗ್ನಿ ಪ್ರವೇಶ ಮಾಡಬೇಕಂತೆ, ನಾನು ಚಿತೆ ಸಿದ್ಧ ಮಾಡಬೇಕಂತೆ ಅಂತ ಕೇಳಿ. ಅದಕ್ಕೆ ಹನುಮಂತ ಮಾತಾಡ್ತಾನೆ, ಭಾಸ ಬರೀತಾನೆ, ಅತ್ರ ಕಿಂ ತರ್ಕ ಐತೆ ಕುಮಾರ, ಮತ್ತೇನು ಯೋಚನೆ ಮಾಡ್ತೀವಿ, ಚಿತೆ ಸಿದ್ಧ ಮಾಡು ಅಂತ ಹೇಳ್ತಾನೆ. ಅರ್ಥ ಆಯ್ತಾ? ಲಕ್ಷ್ಮಣ ಯೋಚನೆ ಮಾಡ್ತಾ ಕೂತಿದ್ದಾನೆ, ರಾಮದೇವರು ಹೇಳಿದ್ದಾರೆ ಚಿತೆ ಸಿದ್ಧ ಮಾಡೋಕೆ ಬಿಡಬೇಕು ಅಂತೇಳಿ. ಹನುಮಂತ ಹೇಳ್ತಾರೆ, ಈ ವಿಚಾರ ಮಾಡೋದೇನಿದೆ ಮಾಡಿಬಿಡು ಅಂತ ಹೇಳ್ತಾರೆ. ರಾಮನಂತ ಬಾಗ್ನೆ ಫೈನಲ್, ಮತ್ತೇನು ಮಾಡಾಗಿಲ್ಲ, ಅತ್ರ ಕಿಂ ತರ್ಕ ಐತೆ ಕುಮಾರ, ಇನ್ನೂ ಯೋಚನೆ ಮಾಡ್ತೀಯಾ, ಮೊದಲು ತಯಾರು ಮಾಡು ಅಂತ ಹೇಳ್ತಾರೆ. ಲಕ್ಷ್ಮಣ ಹನುಮಂತನ ಮಟ್ಟ ಕೇಳೋದಿಲ್ಲ, ರಾಮದೇವರು ಮಾತ್ರ ಸಸ್ಪೆಕ್ಟ್ ಮಾಡ್ತಾನೆ. ಇನ್ನೂ ಕೂಡ ಯೋಚನೆ ಮಾಡಿ ಮಾಡಿ ಮಾಡಬೇಕು ಅಂತ ಹನುಮಂತನ ಮಾತಾಗಲ್ಲ, ರಾಮ ಹೇಳಿದ್ರೆ ಮುಗಿದೋಯ್ತಂತೆ. ರಾಮ ಸೀತೆ ಇಬ್ಬರೂ ಬೇಕು, ಇಬ್ಬರಲ್ಲಿ ಯಾರು ಒಬ್ಬರು ಬಿಡೋದಾದ್ರೆ ಸೀತೆಯನ್ನು ಬಿಡ್ತೇನೆ, ರಾಮನ ಬಿಡೋದಿಲ್ಲ ಅಂತ ಅರ್ಥ. ರಾಮಸಿ ಇಬ್ಬರು ಹನುಮಂತ ಬಿಡೋದಿಲ್ಲ, ನಮಗೆ ಛಾಯ್ಸ್ ಬರೋದಾದರೆ ನಮಗೆ ರಾಮ ಬೇಕು. ಇದು ಹನುಮಂತನ ದೀಕ್ಷೆ. ಕಥೆ ಕಾದಂಬರಿಗಳಲ್ಲೂ ಕೂಡ ಇವತ್ತು ಹನುಮಂತನ ಪಾತ್ರ ಸ್ಪಷ್ಟ ಇರಬೇಕಾದ್ರೆ ಹನುಮಂತನಂಥ ವ್ಯಕ್ತಿ ಸಿಗೋದಿಲ್ಲ, ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕ್ಕೆ ಎಂದು ಪರಮಾತರದೆ ಸದುಪಾಸನೆಯ ಕೈವರಿಗಿತ್ತವನು ತನ್ನ ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ. ಆಯಿತು, ವಾಯುದೇವರಿಗೆ ಭಾರಿ ಪ್ರಿಯ ಹರಿ ಅಂತ ತಿಳ್ಕೊಂಡು ನಮಗೇನು ಬಂತು ಅಂದರೆ ಅವಾಗ ಅರ್ಥ ಆಗುತ್ತೆ, ವಾಯುದೇವರು ಭಾರಿ ದೊಡ್ಡವರು, ಜೀವೋತ್ತಮರು, ಅವರಿಗೆ ಹರಿ ಪ್ರಿಯ ಆದಮೇಲೆ ನಮಗೂ ಹರಿನೇ ಪ್ರಿಯ ಆಗಬೇಕು ಅಂತ ಗೊತ್ತ. ಅದು ಮುಂದೆ ಫಾಲೋಯರ್ಸ್ ಏನು ಮಾಡ್ತಾರೆ, ಲೀಡರ್ನ ಫಾಲೋ ಮಾಡಬೇಕು. ಇವತ್ತು ಜೀವೋತ್ತಮರು ನಾವೆಲ್ಲ ಫಾಲೋ ಮಾಡಬೇಕು. ಪರಮಾತ್ಮ ವಾಯುದೇವರಿಗೆ ಅತ್ಯಂತ ಪ್ರಿಯತಮ ಅಂದಮೇಲೆ ನಮ್ಮ ಗುರುಗಳ ಆದರ್ಶ ನಮ್ಮದಾಗಬೇಕು ಅಂತೇಳಿ ವಾಯುದೇವರನ್ನು ಆಧರಿಸಿ ಮಾತರಮೇ ಮಾತರೇಶ್ವರ ಸ್ತೋತ್ರ ಮಾಡಬೇಕು. ಆಗ ದೇವರೇನು ಮಾಡ್ತಾನೆ, ನಮಗೆ ಕಲ್ಯಾಣವನ್ನು ಮಾಡ್ತಾನೆ. ಇನ್ನು ಆ ಮಾತಿಗೆ ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ ಬಂತಲ್ಲ, ಅದಕ್ಕೆ ಇನ್ನೊಂದು ಅರ್ಥ ಇತ್ತು. ಸುರಪತನಯ ಅರ್ಜುನ ನಮಗೆ ಅರ್ಥ ಆಯಿತು, ಇಷ್ಟೊತ್ತು ನೋಡಿ ಆಯಿತು. ಸುರಪತನಯ ಅಂದರೆ ವಾಲಿ ಅಂತಲೂ ಅರ್ಥ. ಸುರಪತನಯ ವಾಲಿ, ರಾಮಾಯಣ ಹೋದ್ರ ವಾಲಿ, ಇಲ್ಲಿ ದುರ್ಯೋಧನ, ಇಬ್ಬರು ಒಂದೇ ಕೇಸಿಗ, ಇಬ್ಬರದು ಬೇರೆ ಕೇಸಲ್ಲ. ಮರೆದು ಧರ್ಮಾರ್ಥಗಳ ಕಾಮಿಸುವವರಿಗೆ ನಗುತತಿ ಶೀಘ್ರದಿಂದಲೇ ಸುರಪತನಯ ಸುಯೋಧನರಿಗೆ ಇತ್ತಂತೆ ಕೊಡುತ್ತಿಪ್ಪ. ಅಲ್ಲಿ ವಾಲಿಗೆ ಏನು ಕೊಟ್ಟ, ದುರ್ಯೋಧನ ಏನು ಕೊಟ್ಟ, ಹಾಗೆ ಕೊಡ್ತಾನೆ. ಇಬ್ಬರು ಏನು ಮಾಡಿದರು, ರಾಮನನ್ನು ಬಿಟ್ಟವರು, ರಾಮನನ್ನ ವಾಲಿ ಬಿಟ್ಟ, ಸುಗ್ರೀವ ರಾಮನನ್ನು ಹಿಡಿದ. ಅದೇ ರೀತಿ ಇಲ್ಲಿ ಕೃಷ್ಣನನ್ನ ದುರ್ಯೋಧನ ಬಿಟ್ಟ, ಇಬ್ಬರಿಗೂ ಏನಾಯಿತು, ವಾಲಿಯನ್ನು ರಾಮದೇವರೇ ಬಾಣ ಹೊಡೆದುಕೊಂಡು. ಇಲ್ಲಿ ದುರ್ಯೋಧನನ ಬೆಂಕಿಯ ಮೆರಕಲ್ಲಿ ತೊಡೆ ಮುಡಿಸಿ ಆಯ್ತಲ್ಲ ಅಂದ್ರೆ ಬಿಟ್ರೆ ಸುರಪತನೆಯಾದ್ರೂ ಅಷ್ಟೇ, ದುರ್ಯೋಧನಾದ್ರೂ ಅಷ್ಟೇ, ಪರಮಾತ್ಮ ಸಮ ನಿಷ್ಪಕ್ಷಪಾತಿ ಪರಮಾತ್ಮ. ಯಾವಾಗ ತನ್ನನ್ನು ಮರೆತು ಧರ್ಮಾರ್ಥ ಕಾಮಗಳನ್ನು ಕಾಮಿಸಿ ಬಿಡ್ತಾರೋ ಅವ್ರನ್ನ ಕೈ ಬಿಡ್ತಾನೆ ಅಂತ ಇಟ್ಕೊಂಡಾಗ ಎರಡು ಒಂದೇ ಕಥೆ ಆಯ್ತು. ಮೊದಲ ದೃಷ್ಟಾಂತದಲ್ಲಿ ಸುರಪತನೆ ಅರ್ಜುನ ಆತನ ಉದ್ಧಾರ ಮಾಡಿದ, ದುರ್ಯೋಧನ ಅಪೋಸಿಟ್ಟು ನಾಶ ಮಾಡಿದ, ಅದು ಮಹಾಭಾರತದ ಕಥೆ. ರಾಮಾಯಣದ ಕಥೆ ಹೋದರೆ ಸುರಪತನಯ ವಾಲಿ ಮತ್ತೆ ದುರ್ಯೋಧನ ಅಂತೂ ಮಹಾಭಾರತಕ್ಕೆ ಬಂದ. ಇಬ್ಬರು ತಗೊಂಡ್ರೆ ವಾಲಿ ಹಾಳಾದ ಇಂದ್ರಾವತಾರನಾಗಿ, ವಾಲಿ ಅದೇ ವಾಲಿ ಅರ್ಜುನನಾಗಿ ಉದ್ಧಾರವಾದ ಅರ್ಜುನನಾಗಿ ಕಾಂಟ್ರಾಸ್ಟ್ ಮಾಡ್ತಾರೆ. ಅಂದ್ರೆ ಏನ್ ತೋರಿಸ್ತಾರೆ ಅಂದ್ರೆ ಸರಿಯಾದ ಉಪಾಸನೆ ಮಾಡಿದ್ದರ ಫಲ ಅರ್ಜುನನಾಗಿ ಗೆದ್ದ, ಮಾಡದೆ ಹೋಗಿದ್ದಕ್ಕೆ ವಾಲಿಯಾಗಿ ಬಿದ್ದ. ಈ ದೃಷ್ಟಾಂತ ಕೊಟ್ಟರೆ ನಮಗಿನ್ನೂ ಕನ್ಫರ್ಮ್ ಆಗುತ್ತೆ. ಅಂದ್ರೆ ಸರಿ ಮಾಡಿದ ಕೇಸು ಇದೆ, ತಪ್ಪು ಮಾಡಿದ ಕೇಸು ಇದೆ. ದುರ್ಯೋಧನ ಎರಡು ಕೇಸು ಅಂತಿಲ್ಲ, ಒಂದೇ ಕೇಸು ಹೌದು. ಯಾವಾಗಲೂ ತಪ್ಪು ಮಾಡೋ ಕೇಸು ಅಷ್ಟೇ ಹೌದು. ಆದ್ರೆ ಇಂದ್ರದೇವರು ಹಾಗಲ್ಲ, ಒಂದರಲ್ಲಿ ಸರಿ ಮಾಡಿದ ಒಂದರಲ್ಲಿ ತಪ್ಪು ಮಾಡಿ, ತಪ್ಪು ಮಾಡಿದ ಶಿಕ್ಷೆ ಬಂತು, ಸರಿ ಮಾಡಿದ ಶಿಕ್ಷೆ ಕೊಡಲಿಲ್ಲ. ಇವರು ತಪ್ಪೇ ಮಾಡಿದ ಶಿಕ್ಷೆ ಕೊಟ್ಟೇ ಕೊಟ್ಟ. ಇದರಿಂದ ನಾವು ದೇವರನ್ನು ಎಂದೂ ಮರಿಬಾರದು ಅನ್ನೋ ಉಪಾಸನೆ ಇದೆಯಲ್ಲ, ಅದೇ ಸದುಪಾಸನೆ. ಅದನ್ನು ಮಾಡಿದ್ದು ಇವತ್ತು ಯೋಗ್ಯರು, ಅವರು ಉದ್ಧಾರ ಮಾಡ್ತಾರೆ. ಆದ್ದರಿಂದ ನಾವು ಮನಸ್ಸನ್ನು ಕೊಡೋದು ಅಂದರೆ ಹೀಗೆ. ಆಗ ನಾವು ಮಲಗಿದ್ರು ಪರವಾಗಿಲ್ಲ, ಕೂತರು ಪರವಾಗಿಲ್ಲ, ದೇವರು ಉದ್ಧಾರ ಮಾಡ್ತಾರೆ. ಇಲ್ಲಿ ಹೋದ್ರೆ ಮಲಗಿದ್ರು ಅಷ್ಟೇ, ಕೂತರು ಅಷ್ಟೇ, ನಿಂತರು ಅಷ್ಟೇ, ಹಾರಾಡಿದ್ರು ಅಷ್ಟೇ. ಉತ್ತರ ಅದೇ, ಭಕ್ತಿ ಇದ್ರೆ ಮಲಗ್ತಿರೋ ಕೂಡ್ತಿರೋ ಪ್ರಶ್ನೆ ಇಲ್ಲ. ಭಕ್ತಿ ಇಲ್ಲದೆ ಹೋದರೆ ಮತ್ತೆ ಮಲಗ್ತಿರೋ ಕೂಡ್ತಿರೋ ಪ್ರಶ್ನೆ ಇಲ್ಲ, ಎರಡು ಅಷ್ಟೇ. ಮತ್ತು ಬಸ್ಸಲ್ಲಿ ಕೂತಿರ್ತಾರೆ, ಮಲಗಿದ್ರೂ ಬೆಲೆ ಇದೆ, ಕೂತರು ಬೆಲೆ ಇದೆ. ಯಾತಕ್ಕೆ ಗೊತ್ತಾ? ಬಸ್ಸಲ್ಲಿ ಕೂತಿದ್ದಾರೆ, ಅವ್ನ ಗ್ಯಾರಂಟಿ ಮುಂದೆ ಮೂರು ಸೇರೆ ಸೇರ್ತಾರೆ. ಪ್ಲಾಟ್ಫಾರ್ಮ್ ಅವ್ರು ಕೂತಿರ್ತಾರೆ, ಅಲ್ಲೇ ಕೂತಿರ್ತಾರೆ, ಮುಂದೆ ಹೋಗೋದೇ ಇಲ್ಲ. ಬಸ್ ಸ್ಟ್ಯಾಂಡ್ಗೆ ಹೋದ ಬಸ್ ಬಂದಿದ್ದಿಲ್ಲ, ಹಾಗೆ ಸ್ವಲ್ಪ ಹೊತ್ತು ಅಭ್ಯಾಸ ಯಾವ ಒಂದು ಜಂಪು ತೆಗೆದ ಅಭ್ಯಾಸ ಇರ್ತದೆ, ಕಣ್ಣು ಮುಚ್ಕೊಂಡ್ಬಿಟ್ಟ. ಒಂದು ಅರ್ಧ ಗಂಟೆ ಇರ್ತಾರೆ, ಬಸ್ ಬಂದಾಯ್ತು, ಹೋಗಿ ಆಯ್ತು, ಅಲ್ಲಿ ಅಲ್ಲೇ ಕೂತಿರ್ಬೇಕಷ್ಟು ಬೇರೆ ದಾರಿ ಇಲ್ಲ. ಆದರೆ ಬಸ್ಸಲ್ಲಿ ಕೂತು ಬಸ್ಸಲ್ಲಿ ತುಂಬ ಸುಸ್ತಾಗಿತ್ತು, ಬಸ್ ಬರೋವರೆಗೆ ಕಾಲ ಕೂತಕ್ಕೆ ಮಲ್ಕೊಂಡ್ಬಿಟ್ಟ. ಹುಬ್ಬಳ್ಳಿ ಬೆಳಗ್ಗೆ ಎದ್ದೊಡ್ಡ ಹುಬ್ಬಳ್ಳಿ ಇರ್ತಾರೆ, ಆಯ್ತಾ? ಮನೆಗಿದ್ದು ಹುಬ್ಬಳ್ಳಿಗೆ ಹೋಗಿದೆ, ಅಲ್ಲೇ ಬಿಡಬೇಕು. ಇವನು ಮನೆ ಕೂತರು ಅಷ್ಟೇ, ರಾಂಗ್ ಬಸ್ ಹತ್ತಿದ, ಕೂತರು ಇಲ್ಲೇ ಎಲ್ಲೋ. ಅದು ಸರಿಯಾದ ಬಸ್ಸಲ್ಲಿ ಕೂತು ಮಲಗಿದ್ರೂ ಬೆಲೆ ಇದೆ. ಆದ್ದರಿಂದ ಮಲಗಿ ಪರಮಾದರ ದೀಪಾಡು, ಒತ್ತು ನಿಂತರು ಗಿಂತರು ಏನೇ ಮಾಡಿದರೂ ಕೂಡ ಪರಮಾದರ ಮಿಸ್ ಆಗಬಾರ್ದು ಅನ್ನೋದಕ್ಕೆ ದಾಸರು ಕೊಟ್ಟ ಒತ್ತದು ಇಷ್ಟು ಹೇಳಿ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ದೇವರ ಮಹಿಮೆಯನ್ನು ಇಷ್ಟೆಲ್ಲ ಮಾಡ್ತಾನೆ ಅಂತ ಹೇಳಿದ್ರಲ್ಲ, ದೇವರ ಉಪಾಸನೆ ಸದುಪಾಸನೆ ಹೇಗೆ ಅಂದ್ರೆ ಫರ್ದರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಜಗವನ್ನೆಲ್ಲವ ಸೃಷ್ಟಿಸುವ ನಾಲ್ಬಗನೊಳಗೆ ತಾನಿದ್ದು ಸಲಹುವ ಗಗನ ಕೇಶನೊಡಿದ್ದು ಸಂಹರಿಸುವನು ಲೋಕಗಳ. ಎಷ್ಟು ಒಳ್ಳೆ ಮಾತಾಡ್ತಾರೆ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಕೊರೆವ. ಮುಂದಿನ ಇದ್ರೆ ದೇವರ ಮಹಿಮೆಯನ್ನು ಹೇಳ್ತಾರೆ. ದೇವರು ನಮಗೆ ಏನು ಮಾಡಿದ್ದಾನೆ ಮುಂದಿನ ಪ್ರಶ್ನೆ. ಸದುಪಾಸನೆ ಮಾಡಿ ಹಾಗೆಲ್ಲ ಕೇಳ್ತಿರಲ್ಲ, ದೇವ್ರ ಬಗ್ಗೆ ಯಾಕೆ ಉಪಾಸನೆ ಮಾಡ್ಬೇಕು ನಾವೀಗ? ನಮ್ಮೆಲ್ಲರ ಪ್ರಶ್ನೆ ಇದೆ, ದೇವ್ರ ಪೂಜೆ ಯಾತಕ್ಕೆ ಮಾಡಬೇಕು? ಇಷ್ಟೇ ಪ್ರಶ್ನೆ. ಇವತ್ತು ಯಾರ್ಯಾರನ್ನ ಮಾಡ್ತೇವೆ, ದೇವ್ರ ಪೂಜೆ ಮಾಡಕ್ಕೆ ತಯಾರಿಲ್ಲ, ಇವರಿಂದ ನಮಗೇನಾಗಿದೆ? ಅದಕ್ಕೆ ದಾಸರು ಉತ್ತರ ಕೊಡ್ತಾರೆ. ಜಗವನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗೆ ತಾನಿದ್ದು ಸಲಹುವ ಗಗನ ಕೇಶ ನೋಡಿದ್ದು ಸಂಹರಿಸುವನು ಲೋಕಗಳ. ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಕೊರೆಯುವ. ಈ ಪದ್ಯ ಕೇಳಿದವರಿಗೆ ದೇವರು ಏನು ಮಾಡ್ತಾರೆ ಉತ್ತರ ಸಿಗುತ್ತಾರೆ. ಮೊದಲನೇದಾಗಿ ಜಗವನೆಲ್ಲವ ನಿರ್ಮಿಸುವ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನು ಯಾರು ಗೊತ್ತ? ಇಡೀ ಭಗವಂತ. ಅವನೊಬ್ಬರೇ ಜಗತ್ತನ್ನು ಸೃಷ್ಟಿ ಮಾಡಿದವನು ಅಂತ ಹೇಳಬೇಕು. ಅಂತ ತಿಳ್ಕೊಂಡ್ರೆ ಅವನು ಏನು ಮಾಡಿದ್ದಾನೆ ಪ್ರಶ್ನೆ ಉತ್ತರ ಸಿಕ್ಕೋದು. ಎಲ್ಲೋ ಕಾಲೇಜಲ್ಲಿ ಓದ್ತಿದ್ದ, ಯಾರೋ ಬಂದರು, ಬೈಲಕ್ಕೆ ಹೋದ, ಈ ಕಾಲೇಜ್ ಡೊನೇಟ್ ಮಾಡಿದವರೇ ಅವರಯ್ಯ ಅಂತ ಹೇಳಿದ. ತಕ್ಷ ಸುಮ್ಮನೆ ಓದಕ್ಕೆ ಬಂದಿರೋ ಕಾಲೇಜ್ ಡೊನೇಟ್ ಮಾಡಿದವನೇ ಅವನು, ಮತ್ತೇನು ಮಾತಾಡಾಗಿಲ್ಲ. ಹೌದಾ? ಇಲ್ಲ, ಅವ್ರು ಸಾರಿ ಅಂತ ಬೇರೆ ಮಾತಿಲ್ಲ. ಓದ್ತಿರೋದು ಕಾಲೇಜ್ನೊಳಗೆ ಕಾಲೇಜ್ ಸೃಷ್ಟಿ ಮಾಡಿದವನೇ ಅವನು, ಎಷ್ಟು ದೊಡ್ಡವನಿರ್ಬೋದು. ಇವತ್ತು ಇಡೀ ಜಗತ್ತನ್ನು ಬದುಕಿದ್ದೇವೆ ನಾವು. ಅಂತ ಜಗತ್ತನ್ನು ನಿರ್ಮಾಣ ಮಾಡಿದವನು ಯಾರು ಅಂದರೆ ಅವನೇ ಭಗವಂತ. ಜಗವನ್ನೆಲ್ಲವ ನಿರ್ಮಿಸುವ, ಆಯಿತು, ನಿರ್ಮಾಣ ಮಾಡಿ ಮುಗಿದೋಯ್ತು, ಈಸ್ ನೋ ಮೋರ್, ಹೊರಟೋಗ್ಬಿಟ್ಟ ಅಲ್ಲ. ತಾನಿದ್ದು ಸಲಹುವ, 24 ತಾಸು ಕಾಪಾಡ್ತಿರೋದು ಯಾರು ಮತ್ತೆ ಅಂದರೆ ಡೊನೇಟ್ ಮಾಡಿದ ಮೇಂಟೆನೆನ್ಸ್ ಮತ್ತೆ ಅವಂದೇ ಪೂರ್ತಿ ಆಯಿತು. ಎಲ್ಲರ ಸಂಬಳಗಳನ್ನು ಕೊಡ್ತಾನೆ. ಎಷ್ಟಾದ್ರೆ ಬಿಲ್ಡಿಂಗ್ ಕಟ್ಸಿರ್ತಾರೆ, ಎಷ್ಟಿಟ್ಬಿಡ್ತಾರೆ ಅಷ್ಟೇ ಅವರಿಗೆ. ಬಿಲ್ಡಿಂಗ್ ಕಟ್ಸಿದ್ದಕ್ಕೇನೆ ಸಂಬಳ ತಾನೇ ಕೊಡ್ತಾನೆ, ಎಷ್ಟು ಅಪಾಯಿಂಟ್ ತಾನೇ ಮಾಡ್ತಾರೆ, ಎಲ್ಲ ತಾನೇ ಮಾಡ್ತಾನೆ. ಅದಕ್ಕೆ ತಾನಿದ್ದು ಸಲಹುವ, ಎಲ್ಲದನ್ನು ತಾನೇ ಮಾಡ್ತಾನೆ. ಕೊನೆಗೆ ಗಗನಕೇಶ ನೋಡಿದ್ದು ಸಂಹರಿಸುವನು ಲೋಕಗಳ. ಲೋಕ ಸಂಹಾರ ಮಾಡಬೇಕಲ್ಲ, ಅದನ್ನು ಪರಮಾತ್ಮನೇ ಮಾಡ್ತಾನೆ. ಸೃಷ್ಟಿನೂ ಅವನೇ, ಸ್ಥಿತಿನೂ ಅವನೇ, ಸಂಹಾರನೂ ಅವನೇ. ಎಷ್ಟು ದೊಡ್ಡವನಾಗಲಿಲ್ಲ ಈಗ ನಮಗೆ ಸಂಹಾರ ದೊಡ್ಡ ಕಾರ್ಯ ಅಂತ ಅನಿಸೋದಿಲ್ಲ. ಅದನ್ನು ಯಾಕೆ ಮಾಡ್ತಾನೆ ಪರಮಾತ್ಮ? ಸುಮ್ಮನೆ ಸೃಷ್ಟಿ ಮಾಡಿದ್ರೆ ಸಾಕಾಗ್ತದೆ, ಸ್ಥಿತಿ ಮಾಡಿದ್ರೆ ಸಾಕು. ಸಂಹಾರ ಯಾತಕ್ಕೆ ಮಾಡ್ತಾನೆ ನಮಗೆ ಉತ್ತರ ಗೊತ್ತಾಗೋದಿಲ್ಲ. ನಮಗೆ ಬೇರೆ ಕಡೆಗೆ ಉತ್ತರ ಗೊತ್ತಾಗುತ್ತೆ. ನಮಗೆ ಎಲೆ ಹಾಕ್ಲಿಕ್ಕೆ ಒಬ್ಬರು ಬೇಕು, ಬಡಿಸ್ಲಕ್ ಬೇಕು, ಇಷ್ಟು ಅರ್ಥ ಆಗ್ತದೆ. ಹೋಗ್ಲಿಕ್ಕೆ ಬೇಕು ಅಂತ ಯಾರಿಗೆ ಅರ್ಥ ಆಗದೆ ಆಗ ಎಣ್ಣೆ ಬಂದಿರು ಬಾಯಿ ಹೊಡೆದು ಕೂತಿರ್ಬೇಕಷ್ಟೇ, ಅದು ಕ್ಲಿಯರ್ ಮಾಡೋದು ಯಾರಿಗೆ ಮತ್ತೆ? ಅದನ್ನ ಉಪಸಂಹಾರ ಕಾರ್ಯ, ಅದನ್ನ ಭಗವಂತ ಮಾಡ್ತಾನೆ. ಇವತ್ತೇನಾದ್ರೂ ಪರಮಾತ್ಮ ಜಗತ್ತು ಸಂಹಾರ ಮಾಡದೆ ಹೋಗಿದ್ರೆ ಎಷ್ಟು ಕಷ್ಟ ಇತ್ತು ಗೊತ್ತಾ? ಜಗತ್ತು ನಾಯಿ ಹುಚ್ಚಿಯಾಗಿದೆ, ನಮಗೆ ಆಯುಷ್ಯ ಕೊಟ್ಟಿದ್ದಾರೆ, ವಯಸ್ಸಾಗ್ತಾ ಇದೆ. ಅಕಸ್ಮಾತ್ ಸಾವು ಬರದೆ ಹೋದ್ರೆ ಏನು ಗತಿ ಗೊತ್ತಾ ನಮಗೆಲ್ಲ ಕೂಡ? ಹಣ್ಣನ್ನು ಬದುಕರು ನೋಡಿ ಸಾಯಬಾರ್ದು ಅಂತ ಕೂತಿರ್ತಾರಪ್ಪ, ಹೇಳಕ್ ಬರೋದಿಲ್ಲ, ಕೂಡ್ಲಕ್ ಬರೋದಿಲ್ಲ, ಹುಡುಗವ್ರಂತೂ ಅವ್ರನ್ನ ಕ್ಯಾರಿ ಅಂತ ಕೇಳ್ತಿರೋದಿಲ್ಲ. ಎಷ್ಟು ಕಷ್ಟ ಗೊತ್ತಾ? ಯಾವುದೋ ಒಂದು ಊರಿಗೆ ಹೋದಾಗ ಹಣ್ಣನ್ನು ಹುದುಕಿ ಪಾಪ ಯಥಾ ಪ್ರಕಾರ ಮನೆಯವರು ಹೊರಗಾಕಿರ್ತಾರೆ, ಅವರನ್ನು ಅವತ್ತು ಹೇಳೋ ಕಾರಣ ಇಲ್ಲ, ಎಲ್ಲ ಬಂಧು ಬಳಗಿದ್ದಾರೆ ಹೊರಗಾಕಿರ್ತಾರೆ. ಬಂದು ರೋಗ ಬೇರೆ ಪಾಪ, ಅಲ್ಲಿ ಹೋದ್ರೆ ಆಚಾರ್ಯ ದೇವ್ರು ನಾನು ಮರ್ತು ಬಿಟ್ಟಿದ್ದಾನೆ ಪಾಪ, ನಾನು ಕರ್ಕೊಳ್ತಾನೆ ಇಲ್ಲ, ಎಷ್ಟು ಸಂಕಟ ದೇವ್ರನ್ನ ಫೈಲಲ್ಲಿ ಹೆಸರು ಬಿಸಾಗಿದ್ರೆ ಆತೆ ಎಲ್ಲೋ ಸೇರ್ಕೊಂಡ್ಬಿಟ್ಟು ಬಸ್ ಬಿಟ್ಟಾಗ ಕಾಡುತ್ತೆ, ಬೇಗ ಕರ್ಕೊಂಡ್ಬಿಡಬಾರ್ದು ಅಂತ ಹೇಳಿದ್ದೆ. ಇದು ಅರ್ಥ ಮಾಡಿಕೊಂಡ್ರೆ ಸಾವು ಅನ್ನೋದು ಎಷ್ಟೇ ಬೈಕೊಂಡ್ರು ಕೂಡ ನಮಗೆ ಬೇಡ ಅನ್ಕೋತೇವೆ, ಆ್ಯಕ್ಚುಲಿ ಬೇಕದು, ಇಲ್ಲವಾದ್ರೆ ಬದಲಕ್ಕಾಗಲ್ಲ ನಮ್ಮ ಕೈ. ಹೇಗೆ ಇವತ್ತು ಊಟ ಮಾಡಿ ಎಲೆ ತೆಗೆಯೋದು ಎಷ್ಟು ನೆಸ್ಸಿಟಿನೋ, ನಾಳೆ ಮತ್ತೆ ಊಟ ಮಾಡಬೇಕಾದ್ರೂ ಎಲೆ ತೆಗಿಬೇಕು ಒಂದು ದಿವಸನ, ಮುಂದಿನ ಜನ್ಮ ಬರಬೇಕು ಅಂದ್ರೆ ಇವತ್ತು ಜನ್ಮ ಹೋಗ್ಬೇಕು. ಜಾತಸ್ಸೆಗೆ ಧ್ರುವೋ ಮೃತ್ಯು ಧ್ರುವ ಜನ್ಮ ಮೃತಸ್ಸೆ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೂಪ ರಾಣಿ. ವಸ್ತುವನ್ನು ನಾಶ ಮಾಡೋ ಕೆಲಸ ಮಾಡಿದವರು ಎಷ್ಟು ತಪ್ಪಾಗುತ್ತೆ ಅದಕ್ಕೆ ಇವತ್ತು ಪ್ಲಾಸ್ಟಿಕ್ ಪ್ರಾಬ್ಲಮ್ ನಮ್ಗೆ ಗೊತ್ತು. ಪ್ಲಾಸ್ಟಿಕ್ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂದರೆ ಡೆಸ್ಟ್ರಾಯ್ ಮಾಡೋಕೆ ಆಗ್ತಾ ಇಲ್ಲ. ಅದನ್ನು ಆ ರಾಕ್ಷಸ ಎಷ್ಟೋ ಸತ್ತ ವರ ಕೊಟ್ಟವ್ರನ್ನ ದೇವತೆಗಳು ತಾವೇ ಹೆದರ್ಬೇಕಾಗುತ್ತಲ್ಲ ಅವರಿಗೆ, ಆ ರೀತಿ ಆಗೋಗ್ಬಿಟ್ಟಿದೆ. ಪ್ಲಾಸ್ಟಿಕ್ ಸೃಷ್ಟಿಯನ್ನು ದೊಡ್ಡ ಭಯಾನಕವಾದಂಥ ಅಪರಾಧ ಆಗಿದೆ, ನಾಶ ಮಾಡೋಕ್ಕಾಗ್ತಾ ಇಲ್ಲ. ಅದರಿಂದ ಬರೋ ರೋಗಕ್ಕೆ ಲೆಕ್ಕ ಇಲ್ಲ. ನಮ್ಮ ಇದನ್ನು ಶಾಸ್ತ್ರ ಕೇಳಿದ್ರೆ ಬರೋ ಅದನ್ನು ಕೇಳಬೇಕು. ಪ್ಲಾಸ್ಟಿಕ್ ಉಪಯೋಗಿಸಬಾರ್ದು ಅಂತ ಹೇಳ್ತಾರೆ ಪಾಪ. ನಮ್ಮ ಮಾತೆತ್ತೇರ್ ಪ್ರಸಾದದಿಂದ ಪ್ಲಾಸ್ಟಿಕ್ಗೆ ದೇವ್ರ ಪೂಜೆಗೆ ಪ್ಲಾಸ್ಟಿಕ್ ಹಾಗೆ ಬರ್ತಾ ಬರ್ತಾ ಇದೆ. ದೇವ್ರ ಮನೆಯೆಲ್ಲ ಪ್ಲಾಸ್ಟಿಕ್ ತುಂಬಿಸ್ಕೊಂಡ್ಬಿಟ್ಟಿರ್ತಾರೆ, ಪ್ಲಾಸ್ಟಿಕ್ ಉಪಯೋಗಿಸಬೇಡಿ ಅಂತ ಹೇಳ್ತಾರೆ. ಯಾರು ಕೇಳೋರೆ ಅದು ಆಗೋತ್ತೀವಿ. ಎಷ್ಟೋ ಜನ ಬೇರೆ ದೇಶದಲ್ಲಿ ಎಚ್ಚೆತ್ಕೊಂಡು ಎಷ್ಟೋ ದಿವಸ ಆಗಿರುತ್ತೆ, ಅವ್ರು ಬಿಟ್ಟು ಹಾಕಿದ್ರೆ ನಾವು ತೊಗೊಂಡು ಕೂತಿರ್ತೇವೆ. ಬಟ್ಟೆ ಮೇಲೆ ಮಾಡಬಾರ್ದು, ಉಪಯೋಗಿಸಲೇಬೇಡಿ ಅಂತ ಹೇಳ್ತಾರೆ. ನಿಷಿದ್ಧ ಪದಾರ್ಥ ಇದು, ನಮ್ಗೆ ಅರ್ಥ ಆಗುತ್ತೆ. ಮತ್ತೇನು ತಿಳ್ಕೊಂಡಿರೋ ಜನಗಳೆಲ್ಲ ಹಿಂದಿನವ್ರಿಗೆ ಏನು ಬರ್ತಾ ಇದ್ದಿಲ್ಲ ಪಾಪ, ಪ್ಲಾಸ್ಟಿಕ್ ಮಾಡಲಿಕ್ಕೆ ಬರ್ತಿದ್ದಿಲ್ಲ, ನಾವು ಮಾಡಿದ್ದೇವೆ ನೋಡಿ ಅಂತ ಕುಡಿತಿದ್ರು. ಈಗ ಅರ್ಥ ಆಗ್ತಾಯಿದೆ ಯಾಕೆ ಮಾಡಿದ್ದಿಲ್ಲ ಅಂದರೆ, ನಾಶ ಮಾಡಲಿಕ್ಕೆ ಬರೋದಿಲ್ಲ ಅಂತ ಮಾಡಿದ್ದಿಲ್ಲ ಅಂತ. ಕೆಲವರು ಯಾತಕ್ಕೆ ಹಿಂದಿನವ್ರು ಮಾಡೋದಿಲ್ಲ ಗೊತ್ತಾ? ಅದನ್ನು ಮಾಡಕ್ಕೆ ಬರೋದಿಲ್ಲ ಅಂತ ಬಿಟ್ಟಿರೋದಿಲ್ಲ ಅವರು, ಮಾಡಿದರೆ ಒಳ್ಳೇದಾಗೋದಿಲ್ಲ ಅಂತ ಮಾಡಿರೋದೆ. ಎಷ್ಟೋ ಜನ ಬೈತಿರ್ತಾರೆ, ಹಿಂದಿನ ಕಾಲಕ್ಕೆ ಸ್ಟೀಲ್ ಪಾತ್ರೆ ಉಪಯೋಗಿಸ್ತಿದ್ದಿಲ್ಲ ಜನಗಳು, ಈ ಹಾಲಿಗೆಲ್ಲ ಬಡಿಕೆ ಉಪಯೋಗಿಸ್ತಿದ್ರು, ಕುಡಿಕೆಗಳು ಉಪಯೋಗಿಸ್ತಾ ಇದ್ರು ಹಾಲು ಮೊಸರಿಗೆಲ್ಲ. ನಮ್ಮ ಜನ ಸ್ಟೀಲ್ ಬಂಗಾರ ಬೈಲಕ್ಕೆ ಶುರು ಮಾಡಿಬಿಟ್ಟಿದ್ರೆ ಹೇಗೆ ಉಪಯೋಗಿಸ್ತೀವಿ ನಾವೀಗ? ಅವ್ರಿಗೆ ಬುದ್ಧಿನೇ ಇಲ್ಲ ಅಂತ ಬೈಕೋತಿದ್ರು ಪಾಪ. ಸೈಂಟಿಫಿಕಲಿ ನೋಡಿ, ಕುಡಿಕೆಯಲ್ಲಿ ಹಾಲಿಟ್ಟರೆ ಕೆಡೋದಿಲ್ಲ, ಅದು ನ್ಯಾಚುರಲ್ ಫ್ರಿಜ್ ಅಂತ ಕರೀತಾರೆ. ಕೂ ನೀರು ಹಾಕಿದ್ರೆ ಕೂಲ್ ಆಗುತ್ತೆ, ಹಾಲು ತಣ್ಣಗಿರುತ್ತೆ, ಕೆಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದಕ್ಕೆ ಉಪಯೋಗಿಸ್ತಿದ್ರು. ಎರಡನೇ ಕಾರಣ, ಅದನ್ನು ಮೊಸರು ಹೆಪ್ಪಾಕಿದರೆ ಹೆಪ್ಪಾಕಿದರೆ ಸಾಲಿಡ್, ಇಡೀ ಇದರಲ್ಲಿ ಒಂದೇ ಒಂದು ಆ ರೀತಿ. ಈಗ ಪೀಸ್ ಪೀಸ್ ಅಲ್ಲೇ ಪೀಸ್ ಪೀಸ್ ಆಗಿದೆ. ಅಂದರೆ ಸ್ಟೀಲ್ಗೂ ಅದಕ್ಕಿರೋ ವ್ಯತ್ಯಾಸ ಗೊತ್ತಾಗುತ್ತೆ. ಹಿಂದವರಿಗೆ ನಾವು ಯಾವ ಈ ಸಂಸ್ಥೆ ಎಲ್ಲಿ ಬರುತ್ತೆ ಗೊತ್ತಾ? ಭಾಗವತ ಕೆಡದಾಗ ಬರುತ್ತೆ. ದುಷ್ಟ ಬಂದ ಮಡಿಕೆ ಒಡೆದಾಕಿ ಬಿಟ್ಟ ಅಂತ ಕೇಳ್ತೇವೆ ನಾವು. ನಾವು ಏನು ರಿಮಾರ್ಕ್ ಮಾಡ್ತೇವಾಗ, ಇದೇ ಯಶೋಧೆ ಮಾಡಿದ ತಪ್ಪು. ಕೃಷ್ಣ ಮಡಿಕೆ ಒಡೆದಿರಬೇಕು, ಸ್ಟೀಲ್ ಪಾತ್ರೆ ಉಪಯೋಗಿಸ್ಬೇಕಾಗಿತ್ತು, ಇಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟು. ಅದಕ್ಕೆ ಮಡಿಕೆ ಉಪಯೋಗಿಸಿದ್ರೆ ಹಾಗಾಯ್ತು. ಇನ್ನು ಮೇಲೆ ಇನ್ನೇನೋ ಕೃಷ್ಣ ಅವತಾರ ಮಾಡಿದ್ರಿಗೆ ಹೊಡಿಲಕ್ಕಾಗೋದಿಲ್ಲ ಅಂತಾರೆ. ಸ್ಟೀಲ್ ಪಾತ್ರೆ ಇಟ್ಬಿಟ್ಟಿರ್ತೀವಿ ಅಂತ ಹೇಳ್ತಾರೆ ಮೂರ್ಖರು ಅಂತ ಹೇಳ್ತಾರೆ. ಪರಮಾತ್ಮರಿಗೆ ಇಡೀ ಬ್ರಹ್ಮಾದಿ ದೇವತೆಗಳನ್ನೇ ಪರಮಾತ್ಮ ನುಂಗಿ ಹಾಕ್ತಾರೆ. ಬ್ರಹ್ಮೇಶ ಚಕ್ರೋತ್ಕರ ಯತ್ರೋಷೋತ್ಕರ ದಕ್ಷ ನೇತ್ರ ಕುಟೀರ ಪ್ರಾಂತೋತ್ತಿತಾಗ್ನಿಸ್ಪುರ ಖದ್ಯೋತೋಪ ವಿಶ್ವಲಿಂಗ ವಜಿತ ಬ್ರಹ್ಮೇಶ ಚಕ್ರೋತ್ಕರ. ಪರಮಾತ್ಮರು ಯಾವ ಪಾತ್ರ ಲೆಕ್ಕ ಅಲ್ಲ. ಆಕೆ ನೋಡಿದರೆ ಎ ಬಿ ಸಿ ಡಿ ಅಲ್ಲ, ಯಶೋಧಾದೇವಿ ಆಕೆ ಗೋಪುರ ರಾಣಿ. ಯಾತು ಉಪಯೋಗಿಸಲು ಮಡಿಕೆ ಅಂದರೆ ಉಪಯೋಗಿಸಿದರೆ ಮಾತ್ರ. ಇವತ್ತು ನೀವು ಗೋಕುಲಕ್ಕೆ ಹೋದರೆ ಅಲ್ಲಿ ಕೊಡೋದು ಇದರಲ್ಲೇ ಕೊಡೋದು, ನೀವು ಮೊಸರ ಎಲ್ಲ ಸಿಗೋದೆಲ್ಲ ಮಡಿಕೆಯಲ್ಲೇ ಕೊಡೋದು ಇದರಲ್ಲಿ. ಆದರೆ ಅದು ಕ್ವಾಲಿಟಿ ಹಾಗೆ ಉಳ್ಕೊಂಡಿರುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ನೆಸ್ಸಿಟಿ ಬೇರೆ, ನಮ್ಮ ಬುದ್ಧಿವಂತಿಕೆ ಬೇರೆ. ಬುದ್ಧಿವಂತಿಕೆ ಏನೋ ಮಾಡಲಿಕ್ಕೆ ಹೋಗಿ ಬರೀ ಏನೋ ಮಾಡ್ಕೊಂಡ್ಬಿಡ್ತೀವಲ್ಲ ಹಾಗಾಗಿಬಿಡುತ್ತೆ. ಇವತ್ತಿನ ಆಧುನಿಕ ವಿಜ್ಞಾನಗಳ ಸಮಸ್ಯೆ ಮುಂದಿನವರಿಗೆ ಭಾರಿ ಪ್ರಾಬ್ಲಮ್ ಆಗುತ್ತೆ, ನಮಗಾಗಲೇ ಆಗಿದೆ. ಮುಂದಿನವ್ರಿಗೆ ಬೇಕಾದಷ್ಟು ಆಗುತ್ತೆ. ಎಷ್ಟಾಗುತ್ತೆ ಅಂದರೆ ಹೇಳ್ತಾರೆ ಆಧುನಿಕರು, ಅಂಕಿಅಂಶ ತಜ್ಞರು ಹೇಳ್ತಾರೆ, ಸ್ಟ್ಯಾಟಿಸ್ಟಿಷಿಯನ್ ಅಂತ ಕರೀತಾ ಹೇಳ್ತಾರೆ. ಈ ರೀತಿ ಜನಸಂಖ್ಯೆ ಬೆಳೀತಾ ಬೆಳೀತಾ ಹೋಗಿಬಿಟ್ರೆ ಇನ್ನೊಂದು 50 ವರ್ಷಕ್ಕೆ 100 ವರ್ಷಕ್ಕೆ ಜಗತ್ತಲ್ಲಿ ಕಾಲಿಲ್ಲ ಜಾಗ ಇರೋದಿಲ್ಲ, ಬರೀ ಜನಗಳು ತುಂಬೋಗ್ಬಿಟ್ಟಿರ್ತಾರೆ ಅಂತ ಒಂದು ವಾದ. ಅದನ್ನು ಸೈಂಟಿಸ್ಟರಿಗೆ ಕೇಳಿ, ಸ್ಟ್ಯಾಟಿಸ್ಟಿಕ್ಸ್ ಆಗಿ ಹೇಳುತ್ತೆ, ಫ್ಯಾಕ್ಟ್ಸ್ ಆಗಿ ಹೇಳೋದಿಲ್ಲ. ಈ ರೀತಿ ನಾವು ಪೊಲ್ಯೂಟೆಡ್ ಆಹಾರ, ಪೊಲ್ಯೂಟೆಡ್ ಗಾಳಿ ಎಲ್ಲ ಪೊಲ್ಯೂಟೆಡ್ ತಿಂತಾ ಇದ್ದರೆ 100 ವರ್ಷಕ್ಕೆ ಜನ ಇರ್ತಾರ ಮಾಡಿ ಯೋಚನೆ ಮಾಡಬೇಕಂತ ಅವ್ರು ಹೇಳ್ತಾರೆ. ಇವ್ರು ಹೇಳೋ ಪ್ರಕಾರ ಬರೀ ಜನ ಇರ್ತಾರೆ, ಇವ್ರ ಪ್ರಕಾರ ಜನನೇ ಇರೋದಿಲ್ಲ ಅಂತ ವಿಚಿತ್ರವಾದ ವಾತಾವರಣ ಬರ್ತಿದೆ ಅಂತ ಅಂದರೆ ಅವರವರಲ್ಲೇ ಕಾಂಟ್ರವರ್ಸಿ. ಇಬ್ಬರು ನಿಜವಾಗ್ಲೂ ನಡೀತಿರೋದ್ರೆ ತಮ್ಮ ತಾವೇ ಬದುಕೋತಾ ಇದ್ದಾರೆ ಅಷ್ಟೇ. ಆದರೆ ಪರಮಾತ್ಮ ಏನು ಮಾಡ್ತಾನೆ ಗೊತ್ತಾ? ಜಗವನ್ನೆಲ್ಲವ ನಿರ್ಮಿಸುವ, ನಾಲ್ಮಗನೊಳಗೆ ತಾನಿದ್ದು ಸಲಹುವ, ಗಗನಕೇಶ ನೋಡಿದ್ದು ಸಂಹರಿಸುವರು ಲೋಕಗಳ. ಈ ಮಾತನ್ನ ಪರಮಾತ್ಮನ ಸಂಹಾರ ಕಾರ್ಯ ಕೂಡ ಅತ್ಯಂತ ಕರುಣೆಯ ಕಾರ್ಯ. ಅದನ್ನು ಟೀಕಾರಾಯರು ವಿಷ್ಣುತತ್ವ ನಿರ್ಣಯಕ್ಕೆ ಟೀಕಾ ಬರೀತಾ ಮೊದಲ ಶ್ಲೋಕದಲ್ಲಿ ಹೇಳ್ತಾರೆ. ನಮಗೆಲ್ಲ ಸಂಹಾರ ಒಳ್ಳೆಯದು ಅಂತ ಗೊತ್ತಾಗಲಿಕ್ಕೆ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ವಿಶ್ವಶೋದಯ ಮಾತನೋತಿ ಸತತ ಪ್ರಾಣಂ ವಿಧತ್ತೇ ಪುನಃ ಸೌಖ್ಯಾಪ್ತೀತರ ಹಾರಿ ಸಾಧನ ಮಲಂ ಭಕ್ತಿ ಶ್ರುತೀರ್ ವ್ಯಂಜಯ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ ತಂ ದೇವಂ ಪಿತರಂ ಪತಿಂ ಗುರುತಮಂ ವಂದೇ ರಮಾವಲ್ಲಭಂ. ಇದು ಟೀಕಾರಾಯರ ತತ್ವನಿರ್ಣಯ ಟೀಕೆಯ ಮೊದಲ ಶ್ಲೋಕ. ಮುಖ್ಯವಾದ ಯಾವುದು ಅಂದರೆ ಸ್ವಾಪಂ ಪ್ರಾಪಯತಿ ಶ್ರಮಾಪಹೃತಯೇ ಕಲ್ಪಾವಸಾನೇ ಚ ಯಃ. ಟೀಕಾರಾಯರ ಅರ್ಥ ಅಭಿಪ್ರಾಯ ಏನು ಅಂದರೆ ಪರಮಾತ್ಮ ನಮಗೆ ದಿವಸ ನಿದ್ರೆ ಕೊಡ್ತಾನೆ, ಅರ್ಥ ಆಗುತ್ತಲ್ಲ ನಮಗೆ ನಿದ್ರೆ ಯಾತು ಕೊಡ್ತಾನೆ, ಶ್ರಮಾಪಹೃತಯೇ ಇಡೀ ದಿವಸದ ಆಯಾಸ ಪರಿಹಾರ ಆಗುತ್ತೆ. ದೇವ್ರು ನಿದ್ರೆ ಕೊಡದೆ ಹೋದ್ರೆ ಮರು ದಿವಸ ಏನು ಸ್ಥಿತಿ ಬಂದಿರುತ್ತೆ ಗೊತ್ತಾ? ಟೆನ್ಷನ್, ನಿದ್ರೆ ಎಲ್ಲ ಕೂಗಾಡ್ತಿರ್ತಾನೆ, ಕಿರಿಚಾಡ್ತಿರ್ತಾನೆ. ಒಂದು ದಿವಸ ನಿದ್ರೆಯಿಂದ ಹೋದ್ರೆ ಅಬ್ನಾರ್ಮಲ್ ಆಗಿಬಿಡ್ತಾನೆ ಮನುಷ್ಯ. ಶ್ರಮ ಹೋಗೋದಿಲ್ವಲ್ಲ, ಬೇರೆ ತೆರೆಸಿ ಬಿಟ್ಟಾಗುತ್ತೆ. ಪರಮಾತ್ಮ ನಿದ್ರೆ ಕೊಡ್ತಾನೆ ಅಂದರೆ ಶ್ರಮ ಪರಿಹಾರ ಮಾಡ್ತಾನೆ ಅಂತ ಅರ್ಥ. ಅರ್ಥ ಆಗುತ್ತಲ್ಲ, ಇದೇ ಲಾಜಿಕ್ನ ಕಲ್ಪಾವಸಾನೇ ಚಯ ಸಂಹಾರ ಮಾಡೋದು ಕೂಡ ಯಾತಕ್ಕೆ ಅಂದರೆ ಶ್ರಮ ಪರಿಹಾರ ಮಾಡಕ್ಕೆ ಮಾಡ್ತಾನೆ ಹೊರತು ಬೇರೆ ಅದಕ್ಕಲ್ಲ. ಅದು ಕರುಣೆಯ ಮಾತು. ಅಲ್ಲಿ ಹೊಡಿತಾರೆ ಬಡಿತಾರೆ ಪರಮಾತ್ಮ, ಇದು ಕರುಣೆನ ಅಂತ ಕೇಳಿದರೆ ಹೌದು, ಮಗು ಮಲಗೋದಿಲ್ಲ, ತಾಯಿ ಪಟ ಪಟ ಹೊಡೆದು ಬಲಿಸ್ತಾಳು, ಪಟ ಪಟ ಹೊಡಿತಿರ್ತಾಳು ಜೋರಾಗಿ, ಮಲಗು 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 ಅಂತ ಹೇಳ್ತಾಳೆ. ಅವಳಿಗೆ ಗೊತ್ತು ನೀವು ಮಾಡಿದರೆ ಬುದ್ಧಿ ಬರೋದು ಅವಳಿಗೆ. ತಾಯಿ ಮಗುವನ್ನು ಹೊಡಿತಾ ನಿದ್ರೆ ಬರಲಿ ಅಂತ ಹೊಡಿತಾಳೆ. ಪರಮಾತ್ಮ ಸಂಹಾರ ಯೋಗ್ಯರನ್ನು ಹ್ಯಾಂಗೆ ಮಾಡ್ತಾನೆ ಅಂದರೆ ತಾಯಿ ಮಗುವನ್ನು ಮಲಿಸ್ತಾ ಬಲಿಸ್ತಾನೆ. ಅದಕ್ಕೇನೆ ಒಳ್ಳೆಯವರಿಗೆ ಸಾವು ದುಃಖ ಕೊಡೋದಿಲ್ಲ, ದೇವರು ಆ ರೀತಿ ಹಿತವಾಗಿ ಕೊಲ್ತಾನೆ ಅವರನ್ನು. ಪಳೆಯ ಕಾಲದಲ್ಲೂ ಕೂಡ ಬ್ರಹ್ಮದೇವರು ಪರಮಾತ್ಮ ತಿಂದು ಬಿಡ್ತಾನೆ ಅತ್ತಾಚರಾಚರ ಗ್ರಹಣ. ಅದು ಹ್ಯಾಂಗೆ ಗೊತ್ತಾ? ಅತ್ಯಂತ ಪ್ರೀತಿಯಿಂದ ಪರಮಾತ್ಮ ತಿಂತಾನೆ. ತಿನ್ನೋದಕ್ಕೂ ಪ್ರೀತಿ ಇರುತ್ತಾ ಅಂತ ನಮಗೆ ಅದೊಂದು ಬೇರೆ ದುಃಖ. ತಿನ್ನೋದಕ್ಕೂ ಪ್ರೀತಿ ಇರುತ್ತೆ ಅಂದರೆ ಗ್ಯಾರಂಟಿ ಪ್ರೀತಿ ಇರುತ್ತೆ, ಕಾಶಿ ಅಲ್ಲ, ಭಾರಿ ಪ್ರೀತಿ. ಮೊದಲು ಮಾಡೋ ಕೆಲಸ ಏನೋ ತಿಂದು ಹಾಕ್ಬಿಡೋದು. ಅದು ಪ್ರೀತಿ ಇದ್ದ ತಿಂತೇವೆ ಅಂತ ಆಯ್ತೋ ಇಲ್ಲೋ. ಎಷ್ಟೋ ಪ್ರಾಣಿಗಳು ಕರು ಹಾಕಿದ್ರೆ ಬರೀ ತಾವೇ ತಿಂದುಬಿಡುತ್ತಂತೆ ಕಟ್ಟದ. ಅದು ದುಃಖಕರ ಪ್ರೀತಿ ತಿನ್ನುತ್ತಂತೆ. ಪರಮಾತ್ಮ ಹಾಕ್ಬಿಟ್ಟ ಅಭ್ಯಾಸ ಅದು. ತುಂಬ ಪ್ರೀತಿ ಇದ್ದರೆ ಅದನ್ನು ನಾವು ತಿನ್ನಕ್ಕೆ ಉಪಯೋಗಿಸ್ತೇವೆ. ಇವತ್ತು ತುಂಬ ಪ್ರೀತಿ ಇದೆ ಅಂತ ನೀವು ಪೇಡನೋ ಕಾಚರೋ ಬರೀ ಫ್ರಿಜ್ಜಲ್ಲಿ ಇಟ್ಬಿಡ್ತೀರಾ? ಇಲ್ಲ, ತಿಂದು ಸಾಕಾದರೆ ಇಡ್ತಾರೆ ಅಷ್ಟೇ, ಬರೋ ತಿಂದು ಅವ್ರು ಇಡೋದಿಲ್ಲ. ಆ ಹಿನ್ನೆಲೆಯಲ್ಲಿ ದೇವರು ಸಂಹಾರ ಕಾರ್ಯನೂ ಪ್ರೀತಿ ತೋರಿಸುತ್ತೆ ಹೊರತು ಪರಮಾತ್ಮ ಇದನ್ನು ಮಾಡೋದಿಲ್ಲ. ಯಾತಕ್ಕೆ ಪ್ರೀತಿ ಏನು ತೋರಿಸುತ್ತೆ ಅಂದರೆ ಜಿಗಿತನ ಮಾಡಿರ ಹೊಸ ದೇಹ ಕೊಡ್ತಾನೆ ಗೊತ್ತಾಯ್ತಾ? ಹೊಸ ದೇಹ ನವಾಮನಿ ಗೃಹಾತಿ ನರೋಪರ. ಹಳೆ ಮನೆ ಡಿಮಾಲಿಷ್ ಮಾಡ್ತಾನೆ, ತೊಗೊಂಡ್ಬಿಟ್ಟು ಹೊಸ ಮನೆ ಕಟ್ಟಿಸ್ತಾನೆ. ಹಳೆ ಮನೆ ಡಿಮಾಲಿಷ್ ಮಾಡಿ ಎಷ್ಟು ಖುಷಿ ಗೊತ್ತಾ ಅವನಿಗೆ? ಕುಡಿತ ಕೂಡ ಡಿಮಾಲಿಷ್ ಮಾಡ್ತಾ ಇರ್ತಾನೆ. ಆಟೆ ಪರಮಾತ್ಮ ಡಿಮಾಲಿಷ್ ಮಾಡೋದು ತಾನೇ, ಬಿಲ್ಡ್ ಮಾಡೋದು ತಾನೇ. ಒಂದೆರಡಲ್ಲ, ಇಡೀ ಜಗತ್ತನ್ನ ನಿರ್ಮಾಣ ಎಷ್ಟು ಕಷ್ಟ ಅನ್ನೋದಕ್ಕೆ ಒಂದೇ ದೃಷ್ಟಾಂತ. ಮನೆ ಕಟ್ಟಿಸಿರ್ತಾರೆ ಯಾರಾದರೂ ಗೃಹೋಪೇಶಕ್ಕೆ ಹೋಗಿರ್ತಾರೆ, ಭಾರಿ ಹೊಗಳ್ತಾರೆ, ಹಾಗೆ ಹೀಗೆ ಹೊಗಳಿರ್ತಾರೆ, ಕರೆಸಿರ್ತಾರೆ ಪಾಪ ಇವರು, ಹೊಗಳ್ತಾರೆ ಭಾರಿ ಚೆನ್ನಾಗಿದೆ ಮನೆ ಅಂತ. ಚೆನ್ನಾಗಿದೆ ಮನೆ, ಎಷ್ಟು ಕಷ್ಟ ಆಯಿತು ಗೊತ್ತಾ? ಸಂಕಲ್ಪ ಇನ್ನೊಂದು ಮನೆ ಕಟ್ಟಿಸಬಾರ್ದು, ಸಂಕಲ್ಪ ಮಾಡಿಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಮನೆ ಕಟ್ಟಿ ನೋಡು ಅಂತಲೇ ಹೇಳ್ತಾರೆ. ಒಂದು ಮನೆ ಕಟ್ಟಿಸಿರಿ ನಮ್ಗೆ ಕಟ್ಟಬಾರ್ದು ಅಂತ ಹೇಳ್ತಾರಲ್ಲ, ಇಡೀ ಜಗತ್ತನ್ನು ಪರಮಾತ್ಮ ನಿರ್ಮಾಣ ಮಾಡ್ತಾನೆ. ಒಂದ್ಸರ್ತಿ ಅಲ್ಲ, ತಾತ ಯಥಾಪೂರ್ವ ಕಲ್ಪ ಎತ್ ಅನಾದ್ಯನಂತ ಕಾಲದಲ್ಲಿ ಮಾಡ್ತಾನೆ ಇರ್ತಾನೆ ಅಂದ ಮೇಲೆ ಎಷ್ಟು ಕರುಣಾಳು, ಎಷ್ಟು ಸಮರ್ಥ, ಎರಡನ್ನು ನೋಡಬೇಕು. ಅದಕ್ಕೆ ತಾನು ಒಬ್ಬನೇ ಮಾಡ್ತಾನೆ. ಇದು ಕೊಟ್ಟದ್ದು ಮಾತು. ನಮಗೆ ಇನ್ನೊಂದು ಸಂಶಯ ಬಂತು. ಏನನ್ನು ಹೇಳ್ತಿದ್ದೀರಿ? ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ತೀರಿ, ಸ್ಥಿತಿ ಮಾಡ್ತಾನೆ ಅಂತ ಹೇಳ್ತೀರಿ, ಸಂಹಾರ ಮಾಡ್ತಾನೆ ಅಂತ ಹೇಳ್ತೀರಿ. ನೋಡಿ, ನಿಮಗೆ ಗೊತ್ತಿರಲಿ, ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ, ರುದ್ರದೇವರು ಲಯ ಮಾಡ್ತಾರೆ, ವಿಷ್ಣು ಸ್ಥಿತಿ ಮಾಡ್ತಾರೆ ಅಷ್ಟೇನೆ, ನೀವು ಮೂರು ಆಜ್ಞೆ ಮಾಡ್ತಾರೆ ಅಂತ ಹೇಳ್ತೀರಿ ಅಂತ ಕೇಳಿದ್ದಷ್ಟು ಹೇಳ್ತಾರೆ. ಹೌದು, ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದಯಿಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನು ಪರೆವ. ಇಲ್ಲಿ ಬ್ರಹ್ಮದೇವ್ ಸೃಷ್ಟಿ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೀರಲ್ಲ, ಆ ಬ್ರಹ್ಮಶಬ್ದ ವಾಚನಾದವನು ಯಾರು ಅಂದರೆ ನಾರಾಯಣನೇ. ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇ ಸ್ಥಿತ. ಇಷ್ಟೊತ್ತೇನ ವೈಷ್ಣವರು ಭಾವನೆಯಿಂದ ಹೇಳ್ತಾರೆ ಅಂತ ತಿಳ್ಕೊಂಡೋಗ ಹೋಗ್ಬಿಡಿ, ಸತ್ಯವಾದ ಮಾತು. ಬ್ರಹ್ಮದೇವರು ಮಾಡ್ತಾರೆ ಸೃಷ್ಟಿನ, ಒಳಗಿದ್ದು ಮಾಡಿಸೋರು ಯಾರು? ಅವನೇ ಮಾಡಿಸ್ತಾರೆ, ವಿಷ್ಣುವೇ ಮಾಡಿಸ್ತಾರೆ. ರುದ್ರದೇವರು ಸಂಹಾರ ಮಾಡ್ತಾರೆ, ಒಳಗಿದ್ದು ಮಾಡಿಸೋರು ಯಾರು? ಪರಮಾತ್ಮನೇ ಮಾಡ್ತಾರೆ. ಅಂದಮೇಲೆ ಸೃಷ್ಟಿಕರ್ತನೂ ಅವನೇ, ಸ್ಥಿತಿಕರ್ತನೂ ಅವನೇ, ನಯಕರ್ತನೂ ಅವನೇ. ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನ್ನು ಕರೆಯುವ. ಈ ಮಾತು ಅರ್ಥ ಮಾಡಿಕೊಂಡ್ರೆ ತುಂಬ ವಿಷಯ ತಿಳ್ಕೋಬೇಕಾಗತ್ತೆ. ಪರಮಾತ್ಮ ಭಿನ್ನ ಭಿನ್ನ ನಾಮದಿಂದ ಭಿನ್ನ ಭಿನ್ನ ಕೆಲಸಗಳನ್ನು ಮಾಡ್ತಾನೆ. ಮೂರನ್ನು ಮಾಡಲು ಒಬ್ಬನೇ ಪರಮಾತ್ಮನೇ ಹೊರತು ರುದ್ರದೇವರು ಸ್ವತಃ ಮಾಡೋದಿಲ್ಲ, ಬ್ರಹ್ಮದೇವರು ಸ್ವತಃ ಮಾಡೋದಿಲ್ಲ. ಇದನ್ನೆಲ್ಲ ಹೇಳೋದಕ್ಕೆ ದ್ವಾದಶ ಸ್ತೋತ್ರದ ಆಚಾರ್ಯರ ಮಾತುಗಳು. ಬ್ರಹ್ಮದೇವರು ಸೃಷ್ಟಿ ಎಷ್ಟು, ರುದ್ರದೇವರ ಲಯ ಎಷ್ಟು ಅಂತ ಕಂಪೇರ್ ಮಾಡ್ತಾರೆ. ಶೇಷಾಹಿ ವೈರಿ ಶಿವಶಕ್ರ ಮನು ಪ್ರಧಾನ ಚಿತ್ರೋರು ಕರ್ಮ ರಚನಂ ಯದಪಾಂಗಲೇಶ. ಆಶ್ರಿತ್ಯ ವಿಶ್ವವಹಿರಂ ಯುತಧಾತಿ ತಾತ ಶ್ರೀರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮ. ಬ್ರಹ್ಮದೇವರ ಸೃಷ್ಟಿ ಶೇಷಾಹೀಶ ಮೊದಲಾದವರ ಮೇಲೆ, ಗರುಡಶೇಷ ರುದ್ರಾದಿಗಳ ಮೇಲೆ ಹೊರತು ಬೇರೆಯವರ ಮೇಲಲ್ಲ. ನಿರುಪಮಾನಂದಾತ್ಮಭವ ಹೇಳ್ತಾ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಅಷ್ಟೇ, ಅವರು ವಿಷ್ಣು ಜನಕರಲ್ಲ, ಲಕ್ಷ್ಮೀ ಜನಕರಲ್ಲ. ಅಲ್ಲಿಂದ ಸೆಕೆಂಡು ಅದು ಕೂಡ ಶ್ರೀರತ್ಕಟಾಕ್ಷ ಬಲವತ್ತಿ ಅಜಿತಂ ನಮ ಮಾಡೋದು ಕೂಡ ಮತ್ತೆ ಪರಮಾತ್ಮ ನಿಂತು ಮಾಡಿಸ್ತಾರೆ. ಆದರೆ ರಮಾದೇವಿಯ ರೂಪ ಸೃಷ್ಟಿ ಮಾಡೋದ್ಯಾರು? ಪರಮಾತ್ಮ. ತನಂತಾನಂತ ರೂಪ ಸ್ವೀಕಾರ ಮಾಡೋದ್ಯಾರು? ತಾನೇ. ಯಾವ ಬ್ರಹ್ಮದೇವರು ಬೇಕಿಲ್ಲ ಅದಕ್ಕೆ, ಅರ್ಥ ಆಯ್ತಾ? ಸೊ ಸೃಷ್ಟಿ ಅವಂದೇ ಆಯಿತು. ನಯ ರುದ್ರದೇವರು ಎಷ್ಟು ಮಾಡ್ತಾರೆ? ಚಕ್ರೋ ಗ್ರದೀತಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಶ್ರೀರತ್ಕಟಾಕ್ಷ ಬಲವತಿ ಅಜಿತಂ ನಮ. ಅವರು ಬ್ರಹ್ಮಾದಿಗಳ ಸಂಹಾರ ಮಾಡೋದಲ್ಲ ರುದ್ರದೇವರು. ಚಕ್ರೋಗ್ರದೀಹಿತಿ ಇಂದ್ರದೇವರು ಸೂರ್ಯ ಮೊದಲಾದವರನ್ನಷ್ಟೇ, ಮೇಲಿನವ್ರನ್ನಲ್ಲ. ಇಷ್ಟು ಮಾಡೋಕ್ಕೂ ಕೂಡ ಶ್ರೀರತ್ಕಟಾಕ್ಷ ಬಲವತ್ತೆ ಅಜಿತಂ ನಮ. ಮಹಾಲಕ್ಷ್ಮಿ ಅನುಗ್ರಹ ಬೇಕು, ಅವರೇ ದೇವರ ಅನುಗ್ರಹ ಬೇಕು ಅಂತ ಹೇಳಿದಾಗ ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನೂ ಕೂಡ ಪರಮಾತ್ಮ ಒಬ್ಬನೇ ತಾನೇ ಮಾಡುತ್ತಾನೆ. ಪರಮಾತ್ಮನಿಗೆ ಬ್ರಹ್ಮ ಅಂತ ಒಂದು ಹೆಸರಿದೆ, ವಿಷ್ಣು ಅಂತ ಹೆಸರಿದೆ, ಮತ್ತು ರುದ್ರ ಅಂತಿದೆ. ತುಂಬ ಒಂದು ದೊಡ್ಡ ಸೂಕ್ಷ್ಮ ವಿಚಾರಣ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಡೆದು ಹೇಳ್ತಾರೆ, ಬಹಳ ಅಪೂರ್ವವಾದ ವಿಚಾರ ಹೇಳ್ತಾರೆ, ನೆನಪಾಡ್ಕೋಬೇಕು. ಬ್ರಹ್ಮದೇವರಲ್ಲಿ ಬ್ರಹ್ಮರೂಪ ಇಟ್ಟಿದ್ದಾನೆ, ಶಿವನಲ್ಲಿ ಶಿವರೂಪ ಇಟ್ಟಿದ್ದಾನೆ, ವಿಷ್ಣು ತಾನೇ ಆಗಿದ್ದಾನೆ. ಇಷ್ಟಾಯ್ತಲ್ಲ, ಅಲ್ಲಿ ಹೇಳ್ತಾರೆ ಪುನಶ್ಚ ಮಾಯಾ ತ್ರಿವಿಧ ಬಹುವ. ಪರಮಾತ್ಮ ಸೃಷ್ಟಿಯ ಪ್ರಾರಂಭದಲ್ಲಿ ವಾಸುದೇವ ರೂಪ ತಗೊಳ್ತಾನೆ, ಆಮೇಲೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾಲ್ಕು ರೂಪಗಳು. ಮೋಕ್ಷ ಕೊಡಲಿಕ್ಕೋಸ್ಕರ ವಾಸುದೇವ ರೂಪ, ಸೃಷ್ಟಿಗಾಗಿ ಪ್ರದ್ಯುಮ್ನ ರೂಪ, ಸಂಹಾರಕ್ಕಾಗಿ ಸಂಕರ್ಷಣ ರೂಪ, ಸ್ಥಿತಿಗಾಗಿ ಅನಿರುದ್ಧ ರೂಪ ತಗೊಳ್ತಾನೆ. ಮಹಾಲಕ್ಷ್ಮಿ ದೇವಿ ಮಾಯಾ ಜಯ ಕೃತಿ ಶಾಂತಿ ಅಂತ ನಾಲ್ಕು ರೂಪ ತಗೊಳ್ತಾನೆ. ಇಲ್ಲಿಂದ ಮುಂದಿನ ವಿಷಯವನ್ನು ಹೇಳ್ತಾರೆ ಆಚಾರ್ಯ, ಪರಮಾತ್ಮ ಪುನಶ್ಚ ಮಾಯಾ ತ್ರಿವಿಧ ಬಹುವ. ಮಾಯಾ ರೂಪದ ಮಹಾಲಕ್ಷ್ಮಿ ಮೂರು ರೂಪ ತಗೊಂಡಿರುತ್ತೆ, ಮತ್ತೆ ಶ್ರೀ ಭೂ ದುರ್ಗಾ ಅಂತ ಮೂರು ರೂಪ, ಸತ್ವಗುಣ, ರಜೋಗುಣ, ತಮೋಗುಣ. ಪರಮಾತ್ಮ ಏನು ಮಾಡಿದನಂತೆ, ಆ ಮಹಾಲಕ್ಷ್ಮಿಯಲ್ಲಿ ತನ್ನ ಮಗನಾಗಿ ತಾನೇ ಹುಟ್ಟಿದ್ದಂತೆ. ಪರಮಾತ್ಮ ತನ್ನ ಮಗನಾಗಿ ತಾನೇ ಹುಟ್ಟುತ್ತಾನೆ. ಅದರಲ್ಲಿ ಶ್ರೀರೂಪದ ಮಗ ವಿಷ್ಣು, ಅದರಲ್ಲಿ ಭೂರೂಪದ ಮಗ ಬ್ರಹ್ಮ, ರುದ್ರರೂಪದ ಮಗ ಮತ್ತು ದುರ್ಗಾ ರೂಪದ ಮಗ ತಾನು ಸಾಕ್ಷಾತ್ ಶಿವ. ಅವು ತಾನೇ ಮೂರು ತಾನೇನೆ, ಸಾಕ್ಷಾತ್ ವಿಷ್ಣುವೇ, ಬ್ರಹ್ಮನೇ ಬ್ರಹ್ಮ ವಿಷ್ಣು, ವಿಷ್ಣು ವಿಷ್ಣು ಶಿವನು ವಿಷ್ಣು. ಈ ಶಿವ ಬೇರೆ, ಆ ಶಿವ ಬೇರೆ, ಈ ಬ್ರಹ್ಮ ಬೇರೆ, ಆ ಬ್ರಹ್ಮ ಬೇರೆ. ಈ ತನ್ನ ಬ್ರಹ್ಮರೂಪವನ್ನು ಬ್ರಹ್ಮದೇವರೊಳಗಿಟ್ಟು ಸೃಷ್ಟಿ ಮಾಡಿಸ್ತಾನೆ, ಈ ತನ್ನ ಶಿವರೂಪವನ್ನು ಶಿವರೊಳಗಿಟ್ಟು ಲಯ ಮಾಡಿಸ್ತಾನೆ. ಅದನ್ನೇ ಬ್ರಹ್ಮಣಿ ಬ್ರಹ್ಮರೂಪೋಸೌ ಶಿವರೂಪಿ ಶಿವೇಶ್ಚಿತ. ಇದು ಬಹಳ ಸೂಕ್ಷ್ಮ ವಿಚಾರ. ಮಹಾಲಕ್ಷ್ಮಿ ಹೆಂಡತಿ, ಪರಮಾತ್ಮ ನಾರಾಯಣ ಗಂಡ, ತನಗೆ ತಾನೇ ಮಗನಾಗಿ ಮೂರು ರೂಪದಲ್ಲಿ ಹುಟ್ಟುತ್ತಾನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಶ್ರೀಭೂ ದುರ್ಗಾ ರೂಪದ ಮಗನಾಗಿ ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ಬಂದಲ್ಲ, ಆ ಬ್ರಹ್ಮ, ಆ ವಿಷ್ಣು, ಆ ಶಿವ ತಾನೇ ಮೂರು ಕೂಡ. ಇದು ವಿಶೇಷಾಂಶ. ಅದಕ್ಕೆ ಸರ್ವ ಸರ್ವ ಶಿವಸ್ಥಾಣು ನಾವೇ ಹೇಳ್ತೀವಲ್ಲ ವಿಷ್ಣು ಸಹಸ್ರ ಶಿವ ಅಂತ ಹೇಳ್ತೇವೆ. ಆ ಶಿವರೂಪ, ಆ ಶಿವರೂಪ, ಈ ಶಿವ ಅಲ್ಲ, ಆ ವಿಷ್ಣು ಶಿವ, ವಿಷ್ಣು ಶಿವ. ಎಲ್ಲರೂ ಶಿವ ಸರ್ವೋತ್ತಮ ಅಂತ ಬಂದರೆ ಈ ಶಿವ ಸರ್ವೋತ್ತಮ ಅಂತ ಅರ್ಥ. ಎಲ್ಲರೂ ಬ್ರಹ್ಮ ಸರ್ವೋತ್ತಮ ಅಂತ ಬಂದರೆ ಈ ಬ್ರಹ್ಮ ಸರ್ವೋತ್ತಮ ಅಂತ ಅರ್ಥ. ಆದ್ದರಿಂದ ಅದು ಗೊಂದಲನೇ ಇಲ್ಲ. ಇದೆಲ್ಲ ತಿಳ್ಕೊಂಡವರಿಗೆ ಈ ಜಗವನ್ನೆಲ್ಲ ಒಂದು ನಿರ್ಮಿಸುವ, ನಾಲ್ಕು ಮಗನೊಳಗೆ ತಾನಿದ್ದು ಸಲಹುವ, ಗಗನಕೇಶ ನೋಡಿದ್ದು ಸಂಹರಿಸುವನು ಲೋಕಗಳ, ಸ್ವಗತ ಭೇದ ವಿವರ್ಜಿತನು. ಪರಮಾತ್ಮನು ಮೂರು ರೂಪದಿಂದ ಮೂರು ಕೆಲಸ ಮಾಡ್ತಾನಲ್ಲ, ಅವನ ಮೂರು ರೂಪಗಳಿಗೆ ಭೇದ ಉಂಟು ಅಂದರೆ ಇಲ್ಲ, ಸ್ವಗತ ಭೇದ ವಿವರ್ಜಿತನು. ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಅಂತ ಒಂದು ವಾದ ಇದೆ, ಅದು ಕರೆಕ್ಟ್ ವಾದ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಅಲ್ಲ, ಆ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ. ವಿಷ್ಣು ರೂಪ ಬ್ರಹ್ಮ ರೂಪದ ವಿಷ್ಣು, ಶಿವರೂಪದ ವಿಷ್ಣು, ವಿಷ್ಣು ವಿಷ್ಣು, ಆ ಮೂರು ಜನ ಒಂದೇ, ಏನು ಯೋಚನೆ ಇಲ್ಲ. ಈ ಬ್ರಹ್ಮ ಆ ವಿಷ್ಣು ಒಂದೇ ಅಲ್ಲ, ಅದನ್ನ ನೆನಪಿರಬೇಕು. ಇದು ಶಾಸ್ತ್ರದ ಒಗಟ್ಟು, ಇದು ಒಗಟ್ಟು ಹೇಳ್ತಾರೆ, ಒಂದು ಅರ್ಥ ಹೇಳ್ತಾರೆ. ಅನೇಕ ಓಂ ಅಂದರೆ ಏನು? ಆ ಓಮ ಓಂ ಅಂತ, ಆ ಓಮ ಓಂ, ಆ ಊ ಸೇರಿ ಓ ಅಂತಾಯ್ತು, ಮಾ ಇದೆ ಓಂ ಅಂತಾಯ್ತು, ಅಷ್ಟೇ ಸರಿ ಹೋಯ್ತು. ಆ ಓಮ ಆ ಅಂದ್ರೇನು? ಸೃಷ್ಟಿ. ಊ ಅಂದ್ರೇನು? ಸ್ಥಿತಿ. ಮಾ ಅಂದ್ರೇನು? ನಾಶ. ಆ ಓಮ ಆ ಸೃಷ್ಟಿ, ಆಮೇಲೆ ಓ ಆ ಊ ಅದು ಸ್ಥಿತಿ, ಊ ಮಾ ಅಂದ್ರೆ ಲಯ. ಆ ಊ ಮಾ ಸೇರಿ ಆಯ್ತು ಓಂ ಆಯ್ತು. ಸೊ ಓಂ ಏನು ಹೇಳುತ್ತೆ? ಸೃಷ್ಟಿ ಸ್ಥಿತಿ ಲಯ ಮಾಡೋ ಅಂತ ಹೇಳುತ್ತೆ ಅಂತ. ಸೃಷ್ಟಿ ಸ್ಥಿತಿ ಲಯ ಮಾಡೋನು ಯಾವನು? ಬ್ರಹ್ಮ ವಿಷ್ಣು ಮಹೇಶ್ವರ. ಅದರಿಂದ ಮೂರು ಜನ ಒಂದೇ, ಓಂಕಾರ ಒಂದೇ ತಾನೆ, ಓಂ ಒಂದೇ ಆಯ್ತಲ್ಲ, ಮೂರು ಜನ ಸೇರಿ ಓಂ ಒಂದೇ ಆಗ್ತಾನೆ ಅಂತ ಹೇಳ್ತಾರೆ. ಇವರೆಲ್ಲ ಉಪಯೋಗಿಸೋದು ಈ ಮಾತ್ರ ಯಾತಕ್ಕೆ ಅಂದರೆ ಈ ಬ್ರಹ್ಮ, ಈ ವಿಷ್ಣು, ಈ ಶಿವ ಒಂದೇ ಅಂತ ಹೇಳೋದಕ್ಕೆ ಅದಲ್ಲ. ಆ ಬ್ರಹ್ಮ, ಆ ವಿಷ್ಣು, ಆ ಶಿವ ಹೇಳೋದಕ್ಕೆ ಒಂದು ಅಂತ ಹೇಳಿ. ಇದು ಸೂಕ್ಷ್ಮವಾಗಿ ಉಪನಿಷತ್ತಲ್ಲಿ ಬಂದಿರೋ ವಿಚಾರ. ಕನ್ಫ್ಯೂಸ್ ಮಾಡ್ಕೊಂಡು ತ್ರಿಮೂರ್ತಿ ರೂಪ ತ್ರಿಮೂರ್ತಿ ಐಕ್ಯ ಹೇಳಿದರೆ ಅದು ಭಾರಿ ತಪ್ಪು, ಅದನ್ನು ಹೇಳಬಾರ್ದು. ಅದನ್ನು ಹೇಳಬೇಕು ಆ ಸೃಷ್ಟಿ ಆ ಅಂಬೋದು ಯಾಕೆ ಗೊತ್ತಾ? ಆ ಅಂತ ಬಾಯಿ ಮುಚ್ಚಿ ಆನ್ಲೈನ್ ಬರೋದ್ರೆ ಬಾಯಿ ತೆಗದೆ ಆ ಅನ್ಬೇಕು. ಆ ಅನ್ಬೇಕಾದ್ರೆ ಬಾಯಿ ತೆಗಿಬೇಕು, ಸೃಷ್ಟಿ ಆಯ್ತು, ಕ್ರಿಯೇಷನ್ ಆಯ್ತು. ಆಮೇಲೆ ಹೂ ಅನ್ಬೇಕಾದ್ರೆ ಬಾಯಿ ಮುಚ್ಚೋದೆಲ್ಲ ತೆಗೆದಿಲ್ಲ, ಹಾಗೆ ಇರುತ್ತೆ. ಹೂ ಏನು ಬೇಕಿಲ್ಲ ಅಂತ ಹಾಗೆ ಇರುತ್ತೆ, ಸ್ಥಿತಿ ಇರುತ್ತೆ, ಆಟಿಟ್ಯೂಡ್ ಹಾಗೆ ಇರುತ್ತೆ. ಮಾ ಅಂತ ಬಾಯಿ ಮುಚ್ಚೇ ಇರ್ಬೇಕು, ತೆಗೆದಲ್ಲ ಬರೋದಿಲ್ಲ. ಸೊ ಸೃಷ್ಟಿ ಮುಚ್ಚೋದ್ರೆ ಕ್ಲೋಸ್ ಆಗಿ. ಸೊ ಆ ಹೂ ಮಾಡೋದ್ರಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂರು ಪದ ಇದೆ. ಆ ಹೂ ಮಾ ಅಂತ ನೋಡ್ಬೇಕಂತೆ. ಇಲ್ಲಿ ಮನೆಯಲ್ಲಿ ಅನ್ಬೇಕು, ಇಲ್ಲ ಅನ್ಬಾರ್ದು. ಮನೆಯಲ್ಲಿ ಅಂತ ನೋಡಿದ್ರೆ ಕ್ಲಿಯರ್ ಆಗುತ್ತೆ. ಸೃಷ್ಟಿ ಸ್ಥಿತಿ ಲಯ ಪದ ಇದೆ, ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಪರಮಾತ್ಮ ರೂಪಗಳು, ಅದು ಒಂದೇ. ಅದು ಸ್ವಗತ ಭೇದ ವಿವರ್ಜಿತ ಸರ್ವಗ ಸರ್ವತ್ರ ಗಚ್ಚತಿ ಸರ್ ವಿಷ್ಣು ಸಹಸ್ರನಾಮದ ಪದ. ಸರ್ವಗ ಸದಾನಂದೈಕ ದೇಹನು, ಒಂದೇ ವಂದ್ಯಂ ಸದಾನಂದಂ, ಸದಾ ಆನಂದೈಕ ದೇಹನು, ಆನಂದಮಯೋ ಅಭ್ಯಾಸ ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ. ಪರಮಾತ್ಮನಿಗೆ ನಮ್ಮಂಥ ದೇಹ ಇಲ್ಲ. ಈ ಮಾತು ಯಾತಿ ಕೇಳ್ತಾರೆ ಗೊತ್ತೇನು? ಸೃಷ್ಟಿ ಮಾಡ್ತೇನೆ, ಸ್ಥಿತಿ ಮಾಡ್ತಾರೆ, ಲಯ ಮಾಡ್ತೇನೆ ಅಂತ ಹೇಳ್ತೀರಿ. ನಮ್ಮ ದೇಹ ಎಲ್ಲ ಮಾಡ್ತಾನೆ. ಅವನ ದೇಹದ ಗತಿ ಏನು ಅಂದರೆ, ಅವನ ದೇಹ ನಮ್ಮಂಥ ದೇಹ ಅಲ್ಲ. ಅವನ ದೇಹ ಆಲ್ ಟುಗೆದರ್ ಡಿಫರೆಂಟ್. ಸದಾ ಆನಂದೈಕ ದೇಹ, ಜ್ಞಾನಾನಂದಮಯ ಶರೀರ. ಇದು ಹೊಸ ವಿಷಯ. ಎಷ್ಟೋ ಜನ ದೇವ್ರನ್ನ ಒಪ್ಪೋರು ತುಂಬ ಪ್ರಾಬ್ಲಮ್ಗೊಳಗಾಗಿಬಿಡ್ತಾರೆ. ದೇವ್ರನ್ನ ಒಪ್ಪಿದರೆ, ಅವನಿಗೆ ಆಕಾರ ಒಪ್ಪಿದರೆ, ನಮ್ಮಂಥ ದೇಹ ಒಪ್ಪಿದರೆ ಏನಾಗುತ್ತೆ ಗೊತ್ತಾ? ನಾವು ಸಾಯ್ತೇವೆ, ದೇವರು ಸಾಯ್ತಾರೆ ಅಂತಾಗುತ್ತೆ. ದೇವರಿಗೆ ದೇಹ ಇದ್ದರೆ ನಮ್ಮಂತೆ ಅವನು ಸಾಯ್ಬೇಕಾಗುತ್ತೆ. ಅದಕ್ಕೆ ದೇವರು ನಿರಾಕಾರ, ಅವನ ದೇಹ ಇಲ್ಲ ಅಂತ ಹೇಳಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತಾರೆ. ಇನ್ನೊಂದು ಪ್ರಾಬ್ಲಮ್ ಸಿಕ್ಕಾಕೋತಾರೆ, ನಮಗೆ ದೇಹ ಕೊಡ್ತೇನೆ ಅಂತ ಹೇಳ್ತೀರಿ, ಅವನಿಗೆ ದೇಹ ಇಲ್ಲ, ಅವನಿಗೆ ಆಕಾರ, ನಮಗೆ ಆಕಾರ ಕೊಡ್ತಾನೆ, ಮುಗಿದೋಗ್ತಾನೆ, ಉತ್ತರ ಕೊಡೆ ಬರೋದಿಲ್ಲ. ನಮ್ಗೆ ಆಕಾರ ಕೊಡೋರು, ಅವನಿಗೆ ಆಕಾರ ಇರಬೇಕು. ಸಂಗೀತ ಹೇಳ್ಕೊಡ, ಅವನಿಗೆ ಸಂಗೀತ ಬರೋದು, ನಮಗೆ ಸಂಗೀತ ಹೇಳ್ಕೊಡ್ತಾನೆ. ಆ ಟೈಪ್ ಇನ್ನೊಬ್ಬನಿಗೆ ಕೊಡ್ಬೇಕಾದ್ರೆ ಅವನಿಗೆ ಇರಬೇಕಲ್ಲ. ಅವನಿಗಿದೆ ಅಂದರೆ ದಾಸ್ಯ ಇದೆ, ಇಲ್ಲ ಅಂದರೆ ಸೃಷ್ಟಿ ಮಾಡೋಕ್ಕಲ್ಲ. ಏನು ಮಾಡ್ಬೇಕು ಅದಕ್ಕೆ? ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಯಾರಿಗೂ ಆಗಲೇ ಇಲ್ಲ. ಅದಕ್ಕೆ ಅದ್ವೈತದಲ್ಲಿ ಏನು ಮಾಡ್ಕೊಬಿಟ್ರು ಅಂದರೆ, ಇಬ್ಬರು ಬ್ರಹ್ಮ ಒಪ್ಕೊಂಡ್ಬಿಟ್ರು, ಸಾಕಾರ ಬ್ರಹ್ಮ ನಿರಾಕಾರ ಬ್ರಹ್ಮ ಅಂತ ಇಬ್ಬರು ಬ್ರಹ್ಮ ಮಾಡ್ಕೊಂಡ್ಬಿಟ್ರು. ನಿರಾಕಾರ ಬ್ರಹ್ಮ ಫಾರಂಲೆಸ್ ಬ್ರಹ್ಮ, ಈತ ಸಗುಣ ಬ್ರಹ್ಮ ಫಾರಂಬಿರೋ ಬ್ರಹ್ಮ ಅಂತ ಎರಡು ಮಾಡ್ಕೊಂಡ್ಬಿಟ್ರು. ಉತ್ತರ ಕೊಡಲಿಕ್ಕೆ ಬರಲಿಲ್ಲ. ಆಚಾರ್ಯ ಹೇಳ್ತಾರೆ, ಏನು ಗಲಾಟೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ದೇವರಿಗೆ ದೇಹ ಇದೆ, ಯೋಚನೆ ಮಾಡಬೇಡಿ. ಅದಕ್ಕೆ ನಮಗೆ ದೇಹ ಕೊಡ್ತಾನೆ ಸ್ವಾಮಿ. ಹೋಗ್ಬಿಡುತ್ತ ದೇಹ ನಮ್ಮಂತೆ ಇದ್ರೆ ಅಂದರೆ, ಸದಾನಂದೈಕ ದೇಹನು, ಮೆಟೀರಿಯಲ್ ಬೇರೆ, ನಮ್ಮ ದೇಹದಂತೆ ಮೆಟೀರಿಯಲ್ ಅಲ್ಲ, ಅದು ಟೋಟಲಿ ಡಿಫರೆಂಟ್. ಅಂದರೆ ದೇಹ ಅಂತೇಳಿ ಡಿಫ್ರೆಂಟ್ ಆಗಿರುತ್ತೆ ಅಂದರೆ, ಇರುತ್ತೆ. ಒಂದು ಮಣ್ಣಿನ ಇದು ತಂದರು, ಮಣ್ಣಿನ ಪ್ರತಿಮೆ ತಂದರು, ಒಂದು ಚಿನ್ನದ ಪ್ರತಿಮೆ ತಂದರು, ಮಣ್ಣಿನ ಪ್ರತಿಮೆ ದಪ್ಪ ಅಂತ ಬಿತ್ತು ಒಡೆದೋಯ್ತು, ಚಿನ್ನದ ಪ್ರತಿಮೆ ಒಡೆದೋಗಲಿಲ್ಲ. ಎರಡು ಪ್ರತಿಮೆಗಳೇ, ಎರಡೂ ಮಾಡಿರೋವೆ. ಇದು ಒಡಿತು ಅದು ಒಡಿಲಿಲ್ಲ ಯಾತಕ್ಕೆ ಅಂತ ಕೇಳಿದರೆ, ಡಿಫ್ರೆಂಟ್ ಮೆಟೀರಿಯಲ್, ಅದು ಲೋಹ, ಇದು ಮಣ್ಣು. ಮಣ್ಣಿನ ದೇಹ ಒಡೆದೋಯ್ತು, ಅವ್ರ ದೇಹ ಒಡಿಲಿಲ್ಲ, ಮೆಟಲ್ ದೇಹ ಅಷ್ಟೇ. ದೇವರ ದೇಹ ಯಾವ ಕಾಲಕ್ಕೂ ನಾಶ ಹೊಂದೋದಿಲ್ಲ, ದೃಷ್ಟಾಂತ. ಸದಾನಂದೈಕ ದೇಹನು ಗೊತ್ತಾದರೆ, ಸೃಷ್ಟಿ ಸ್ಥಿತಿ ಲಯ ಮಾಡೋ ದೇವರಿಗೆ ಅವನೇ ಸೃಷ್ಟಿ ಸ್ಥಿತಿ ಲಯ ಅಂತಿಲ್ಲ. ಈ ಪ್ರಶ್ನೆ ಮಕ್ಕಳು ಕೇಳ್ಬಿಡ್ತಾರೆ, ದೇವರು ಯಾರಪ್ಪ? ನಾನು ನಿಮ್ಮಪ್ಪ, ನಮ್ಮ ಒಪ್ಪ, ಅವರೊಪ್ಪ, ಅವರೆಲ್ಲ ಅಪ್ಪ 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 ಅಂತ ಹೋಗ್ಬಿಡ್ತೇವಲ್ಲ, ಒನೇ ಅಪ್ಪನೇ ಪರಮಾತ್ಮ ಅಂತ ಹೇಳ್ಬಿಡ್ತಾರೆ. ನಷ್ಟ ಮಗು ಕೇಳುತ್ತೆ, ಅವರಪ್ಪ ಯಾರು ಅಂತಾರೆ. ಇವ್ರಿಗೆ ಉತ್ತರ ಗೊತ್ತಾಗೋದಿಲ್ಲ, ಪಟ್ಟ ಅಂತ ಹೊಡೆದು ಬಿಡ್ತಾರೆ. ಆ ಹುಡುಗ ಇನ್ನೊಬ್ಬರು ಅವನು ಬಿಡ್ತಾರೆ, ಬಿಟ್ಬಿಡ್ತಾರೆ ಅಷ್ಟೇ ಆಗುತ್ತೆ. ಹಾಗೆ ಅದಕ್ಕೆ ಹೇಳುತ್ತಾರೆ ಪರಮಾತ್ಮ, ಹರಿರೇವ ವರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃ ಗತಿ. ಅವನಿಗೆ ಇನ್ನೊಬ್ಬ ಅಪ್ಪ ಅಂತ ಇಲ್ಲ, ಅದಕ್ಕೆ ಅವನು ಜನ್ಮಾದ್ಯಶೇ ಅಂತ. ಅದು ಉತ್ತರ ಕೂಡ ಅರ್ಥ ಆಗುತ್ತೆ ಅವರಿಗೆ, ಇವ್ರು ಹೇಳೋದಕ್ಕೆ ಬರೋದಿಲ್ಲ. ಈ ಲಾಜಿಕ್, ಒಬ್ಬರು ಅಪ್ಪ ಇನ್ನೊಬ್ಬರು ಅಪ್ಪ ಇರಬೇಕಲ್ಲ, ದೇವರು ಎಲ್ಲರಪ್ಪ ಅವನು ಅಪ್ಪನ ಇರಬೇಕಲ್ಲ ಅಂತ ಕೇಳಿದ ಕಷ್ಟ ಸಿಕ್ಕಾಕೊಂಡ್ಬಿಟ್ಟ. ಪರಮಾತ್ಮ ಅಪ್ಪ ಇಲ್ಲದ ಅಪ್ಪ ಅಂದರೆ ಪರಮಾತ್ಮ ಒಬ್ಬನೇ, ಇನ್ನೊಬ್ಬ ಅಪ್ಪ ಅಂತ ಅವನಿಗಿಲ್ಲ. ಪರಮಾತ್ಮ ಒಬ್ಬನೇ ಸರ್ವ ಜನಕ, ಅವನು ಯಾವ ಜನಕರೂ ಇಲ್ಲ. ನನಗೆ ಜನಕನೋ ನೀನು, ನಿನಗಾವ ಜನಕನೋ ದಾಸರು ಕೇಳ್ತಾರೆ. ದಾಸರು ಭಾರಿ ತಮಾಷೆ ಮಾಡ್ತಾರೆ ದೇವರಿದ್ದೀನಿ, ಪರಮಾತ್ಮ ನಿನಗೂ ನಾನು ಕಂಪೇರ್ ಮಾಡಿಕೊಂಡ್ರೆ ನಾನೇ ಬೆಟರ್ ಅಂತ ಹೇಳ್ತಾರೆ ದಾಸರು. ನಮ್ಗೆ ಆಶ್ಚರ್ಯ ಏನು ಇದೆ, ದಾಸೋಹಂ ಅಂತ ಹೇಳ್ತಾ ಎಂತ ಕಲೆಕ್ಟ್ ಮಾಡ್ತಾರಲ್ಲ ಅಂದರೆ, ಕರೆಕ್ಟಾಗಿ ಹೇಳ್ತಾರೆ ಪರಮಾತ್ಮ. ಅಂದರೆ ಹೇಳಿ ಕೇಳೋಕೆ ಒಬ್ರು ಇದ್ದಾರೆ, ನಿಮ್ಮ ಅಪ್ಪ ಯಾರು ಅಂತ ಕೇಳಿದರೆ, ನಮ್ಮ ಅಪ್ಪ ನಾರಾಯಣ ಅಪ್ಪ ಅಂತ ಹೇಳ್ಕೊಂಡ್ಬಿಡ್ತೇನೆ. ಆದರೆ ನೀನು ಕೇಳಿ, ನೀನು ಯಾರು ಹೇಳ್ಕೊತೀನಿ ಅಂತ ಕೇಳ್ತಾರೆ. ನಾರಾಯಣ ಅಪ್ಪ ಯಾರು ಅಂತ ಕೇಳಿದ್ರೆ ಯಾರೂ ಇಲ್ಲ. ನಿನಗಾವ ಜನಕನೋ, ನನಗೆ ತಾಯಿ ಮಹಾಲಕ್ಷ್ಮಿ, ನಿನಗಾವ ತಾಯಿಯೋ. ಈ ಮಾತಿನಲ್ಲಿ ನಿಂದಾಸ್ತುತಿ ಅಂತ ಹೇಳ್ತಾರೆ, ಮೇಲೆ ನೋಡಿದ್ರೆ ಬೈರಾಗ್ ಕಾಡುತ್ತೆ. ಒಳಗೆ ಸ್ತೋತ್ರ ಇದೆ ಅದು. ಪರಮಾತ್ಮನ ಇನ್ನೊಬ್ಬ ತಂದೆ ಇಲ್ಲ, ಪರಮಾತ್ಮನಿಗೆ ಒಬ್ಬ ತಾಯಿ ಇಲ್ಲ ಅಂತ ತಿಳ್ಕೊಂಡ್ರೆ, ಅವನು ನಮ್ಮಂತೆ ಹುಟ್ಟುವವನಲ್ಲ, ಸಾಯುವವನಲ್ಲ ಅಂತ. ದೇವರಿಗೆ ಅಪ್ಪ ಯಾತಕ್ಕಿಲ್ಲ? ಸಿಂಪಲ್ ಆನ್ಸರ್, ಹುಟ್ಟಿದವನಿಗೆ ಅಪ್ಪ ಬೇಕು, ಹುಟ್ಟೋದೇ ಅಪ್ಪ ಯಾಕಬೇಕು ಅವನಿಗೆ? ಹುಟ್ಟುವವನಿಗೆ ಅಪ್ಪ ಬೇಕು, ಹುಟ್ಟ ಇಲ್ಲದವನಿಗೆ ಅಪ್ಪ ಯಾತಕ್ಕೆ ಬೇಕು? ಅದಕ್ಕೆ ಏಕೋ ನಾರಾಯಣ ಆಸೀತ್ ಬ್ರಹ್ಮ ನಚ ಶಂಕರ ಆಸೀದು ದಾರ ಗುಣ ವಾರಿಸಿ ಅಪ್ರಮೇಯ ನಾರಾಯಣ ಪರತಮಃ ಪರಮಾತ್ಸ ಏಕ ಸಂಶಾಂತ ಸಂವಿದಖಿಲಂ ಜಠರೇ ನಿಧಾಯ ಲಕ್ಷ್ಮೀಭುಜಾಂತರಗತಃ ಸ್ವರತೋಪಿ ಚಾಂದ್ರೇ. ದೇವ್ರ ಮಹಿಮೆ ಅದೇ ಹರಿಕಥಾಮೃತ ಸಾರ. ದೇವ್ರ ಮಹಿಮೆ ಕೇಳ್ತಾ ಹೋದ್ರೆ ದೇವ್ರ ಮುಂದೆ ನಾವು ಕೂತಾಗ ಎಷ್ಟು ದೊಡ್ಡವ್ರ ಮುಂದೆ ನಾವು ಕೂತಿದ್ದೇವೆ. ನಮ್ಮ ಅಪ್ಪನ ಮುಂದೆ ಕೂತರೆ ಸಂತೋಷವಾಗೋದಾದರೆ ಜಗತ್ತಿನ ಅಪ್ಪ ಪರಮಾತ್ಮ ಎಲ್ಲರಿಗೂ ಸ್ವಾಮಿ, ಎಲ್ಲರಿಗೂ ಕೂಡ ರಕ್ಷಕ, ಎಲ್ಲರ ನಾಶಕರ, ಸರ್ವೋತ್ತಮನಾದವನು. ಅವನಿಗೆ ಅದು ಯಾವುದೂ ಇಲ್ಲ ಅಂತ ಗೊತ್ತಾದರೆ ಎಷ್ಟು ಭಕ್ತಿ ಜಾಸ್ತಿ ಆಗುತ್ತೆ ಗೊತ್ತಾ? ಇದು ಯೋಚನೆ ಮಾಡಿದ್ರು ನಮ್ಮಂತೆ ಅಂತಷ್ಟು ಮರ್ಯಾದೆ ಕಡಿಮೆ ಆಗಿಬಿಡುತ್ತಾಗಲೇ. ಯಾರೋ ಒಬ್ಬರು ಹೋಗ್ತಾನೆ, ಆಫೀಸ್ಗೆ ಹೋಗ್ತಾನೆ, ನಮಸ್ಕಾರ ಸರ್ ಅಂತಾನೆ, ಏನು ಅಂತ ಕೇಳಿ ಕೆಲಸ ಬೇಕಾಗಿತ್ತು ಅಂತಾನೆ, ನಾನು ಅದಕ್ಕೆ ಬಂದಿದ್ದೆ ಅಂತಾನೆ, ಓಹೋ ಗುಜ್ವ ಕೈ ಆಗ್ತಾನೆ, ಓ ಫ್ರೆಂಡ್ಸ್ ಕುತ್ಕೊಬೇಡ ಅಂತ ಹೇಳ್ತಾರೆ. ನಾನೇ ಕೆಲಸ ಕೊಡೋದ ತಕ್ಷಣ ಓ ಸಾರ್ ಅಂತ ಶುರು ಮಾಡಿದೆ. ನಮ್ಮಂತೆ ದೇವರಲ್ಲ, ಭೇದ ಒಪ್ಪಿದರೆ ದೇವ್ರ ಮಹತ್ವ ಬರುತ್ತೆ, ಬರೋದಿಲ್ಲ. ನಮ್ಮಂತೆ ದೇವರು ಅಂದರೆ ನಮ್ಮಂತೆ ಸಾಯೋನ ಆಗ್ತಾನೆ ದೇವರು. ದೇವರು ನಮ್ಮಂತೆ ಅಲ್ಲ, ಭಿನ್ನ. ಜೀವೇಶ್ವರ ಭೇದ ಅಂದ್ರೆ ಬರೀ ಜಸ್ಟ್ ಡಿಫರೆಂಟ್ ಅಲ್ಲ, ಟೋಟಲಿ ಡಿಫರೆಂಟ್. ಎಷ್ಟು ದೊಡ್ಡ ಬೇರೆ ಅಂತ ಕೇಳಿದರೆ ಬಂಗಾರ ಕಬ್ಬಿಣ ಬರೀ ಜಸ್ಟ್ ಬೇರೆ ಅಲ್ಲ, ಇನ್ಕಂಪೇರಬಲಿ ಬೇರೆ. ಇಲ್ಲಿ ಕಬ್ಬಿಣ, ಇಲ್ಲಿ ಬಂಗಾರ, ಬರೀ ಎರಡು ಬೇರೆ ಇಲ್ಲ. ಇದ್ರ ಬೆಲೆನೂ ಬೇರೆ, ಅದರ ಬೆಲೆನೂ ಬೇರೆ. ಇದನ್ನು ಕೆ ಜಿ ಗಟ್ಟಲೆ ತೂಗ್ತಾನೆ, ಅದು ಗ್ರಾಮ್ ಗಟ್ಟಲೆ ತೂಗ್ತಾನೆ ಅಂತ ಹೇಳ್ಬೇಕು. ಬಂಗಾರ ತೂಗ್ಬೇಕಾದ್ರೆ ಯಾರು ಈ ತಕ್ಕಡೆ ತಂದ್ರೆ ಮುಳುಗೋಗ್ಬಿಡ್ತಾನೆ ಅವರು. ಅಕ್ಕಿ ತಗೊಂಡಾಗ ಬಂಗಾರ ತೂಗ್ಬಿಟ್ರೆ ಹೋಗಿಂದ ಅವ್ರ ಹೆಸರು ಕೃಷ್ಣಾರ್ಪಣ ನಾಶ ಆಗೋಗ್ಬಿಡುತ್ತಾರೆ. ಅವರು ಸೆನ್ಸಿಟಿವ್ ಬ್ಯಾಲೆನ್ಸ್ ತರ್ತಾರೆ. ಇವತ್ತು ಕಬ್ಬಿಣ ತೂಗಲಿ ಸೆನ್ಸಿಟಿವ್ ಬ್ಯಾಲೆನ್ಸ್ ತಂದ್ರೆ ಮುಳುಗೋಗ್ಬಿಡುತ್ತದೆ, ಒಂದು ನಿಮಿಷಕ್ಕೆ ಪೀಸ್ ಆಗೋಗ್ಬಿಡುತ್ತೆ. ಅದಲ್ಲ, ದೇವರು ನಮ್ಮ ತಕ್ಕಡಿಯಲ್ಲಿ ತೂಗಬಾರ್ದು ಅಂತ. ದೇವ್ರ ಬಗ್ಗೆ ನಮ್ಮ ತಕ್ಕಡಿಯಲ್ಲಿ ಮಾತಾಡಬಾರ್ದು. ದೇವರು ವಿಲಕ್ಷಣನಾದ್ದರಿಂದ ಅವನಿಗೆ ಏನು ಮಾತಾಡಿದರೂ ಕೂಡ ನಾವು ದೇವರನ್ನು ತಿಳ್ಕೊಂಡು ಮಾತಾಡಬೇಕು ಅಂತ ಹೇಳ್ತಾರೆ. ಯಾರೋ ಸಾಮಾಳಿ ಫೋನ್ ಮಾಡಿದ್ರು ಅಂತ ಯಾರಿಗೋ, ಎಂತಷ್ಟು ಸಹ ಫೋನ್ ಮಾಡಿದ್ರು, ಸಾಮಾಳಿ ಪೆಟ್ಕಾಕೆ ಆಯ್ತು ಅಂತ ಕೇಳಿದ್ರು, ಎಷ್ಟು ದಟ್ಟ ಇರಬೇಕು. ತಾನು ಕುಡಿಯೋರು ಇವ್ರು ಹಾಗೆ ಕೇಳಿಬಿಡೋದ ಪುಣ್ಯಾತ್ಮ ಚಾ ಆಯ್ತಾ ಅಂತ ಕೇಳಿದ್ರಂತ ಅರ್ಥ ಆಯ್ತಾ? ಎಷ್ಟು ಲೋ ಕ್ಲಾಸ್ ಪೀಪಲ್ ಇರ್ತಾರೆ ಅಂದರೆ ಅವ್ರಿಗೆ ತಿಳುವಳಿಕೆನೆ ಇಲ್ಲ. ಅವರು ಕೂಡ ನಮ್ಮಂತೇನೆ ಎತ್ತಿ ಇದು ಕುಡಿತಾರೆ, ಎಷ್ಟೋ ಜನ ಹಾಗಿರ್ತಾರೆ. ಎಷ್ಟೋ ಸರ್ತಿ ಕೆಲವು ಸರ್ವಧರ್ಮ ಸಮ್ಮೇಳನದಲ್ಲಿ ಉಪನ್ಯಾಸಕ್ಕೆ ಹೋಗುವ ಪ್ರಸಂಗ ಬರುತ್ತೆ. ಅಲ್ಲಿ ಜೈನ ಸನ್ಯಾಸಿಗಳು ಬಂದಿರ್ತಾರೆ, ಬೌದ್ಧ ಸನ್ಯಾಸಿಗಳು ಬಂದಿರ್ತಾರೆ, ಲಿಂಗಾಯತ ಸನ್ಯಾಸಿಗಳು ಬಂದಿರ್ತಾರೆ. ನಮ್ಮ ಕಡೆ ನಾನು ಹೋಗಿ ಕೂತಿರ್ತೇನೆ, ಎಲ್ಲ ತಂದುಕೊಡ್ತಾರೆ ಮನೆ. ಇದು ಕಾಫಿ ಎಲ್ಲ ತಂದುಕೊಡ್ತಾರೆ, ಎಲ್ಲ ಕುಡ್ಕೊಂಡು ಸನ್ಯಾಸಿಗಳೆಲ್ಲ ಕುಡ್ಕೊಂಡು ಕೂತಿರ್ತಾರೆ. ಪಾಪ ನಾವು ತೋಳೆಲ್ಲ ಆಶ್ಚರ್ಯ ಆಗಿಬಿಡುತ್ತೆ, ಸ್ವಾಮಿಗಳೇ ತಗೋತಾರೆ ಲಿಂಗಾಯತ ತಗೊಳ್ಳೋದಿಲ್ಲ ಅಂತ ಅವರ ಆಸ್ತಿ. ಅವ್ರು ಯಾವ ಮೂಲ ಸ್ವಾಮಿಗಳು ಅವರೇ ಹೇಳಬೇಕಷ್ಟೆ ಹೊರತು ಸ್ವಾಮಿಗಳೇ ತಗೋತಾರೆ, ಲೈನಾಗಿ ಇಟ್ಬಿಟ್ಟಿರ್ತಾರೆ. ಮಧ್ಯ ಕುಡಿತಾ ನೀರು ಕುಡಿತಾನೆ ಮಾತಾಡ್ತಿರ್ತಾರೆ ಅಂದರೆ ಅವ್ರು ಆ ರೀತಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಅವ್ರಂಥವ್ರು ನಮ್ಮ ಸ್ವಾಮಿಗಳು ತೊಳೆದ್ರೆ ಬಂದಿದ್ದೇ ಬಿಡುತ್ತಾರೆ. ಅಂಥ ಸ್ವಾಮಿಗಳು ನೋಡಿದವ್ರು ನಮ್ಮ ಸ್ವಾಮಿ ನೋಡ್ಬಿಟ್ಟು ಅಂಥ ಸ್ವಾಮಿಗಳು ತಿಳ್ಕೊಂಡ್ರೆ ಅರ್ಥಾತ್ ಸಂಬಂಧ ಇದೆ. ಅವ್ರಿಗೆ ನಾವು ಡ್ರೆಸ್ ಅಷ್ಟೇ ಸ್ವಾಮಿಗಳು ಇರ್ತಾರೆ ಹೊರತು ಬೇರೆ ಇರೋದಿಲ್ಲ. ಆದರೆ ನಮ್ಮದ್ದು ಎಷ್ಟು ಕಮಿಟ್ಮೆಂಟ್, ಎಷ್ಟು ಸ್ನಾನ, ಎಷ್ಟು ಇದು, ಎಷ್ಟು ನೋಡಿದ್ರೆ ಗಾಬರಿ ಆಗಿದೆ. ಅವ್ರ ಜೀವನ ಪೂರ್ತಿ ಅಂಥ ಸ್ವಾಮಿಗಳು ಸುಖವಾಗಿರ್ಬೋದು, ಆ ರೀತಿ ಇರೋದಾದರೆ ಎತ್ತಿದ್ಕೊಂಡು ಕುಡ್ಕೊಂಡು ಎಲ್ಲ ಮಾಡ್ಬೇಕು ಇದ್ದಾರೆ ನಿತ್ಯಾನಂದ ಆತೆಗಿರ್ಬೋದು ಆರಾಮಾಗಿ. ಅದು ಸ್ವಾಮಿಗಳಲ್ಲ. ಇವತ್ತೇನಾದರೂ ನಮ್ಮ ಮಠದಲ್ಲಿ ಸ್ವಾಮಿಗಳಾಗಬೇಕು ಅಂತಿದ್ರೆ ಒಂದು ದಿವಸ ಆಗೋದು ಭಾರಿ ಕಟ್ಟ ನೆನ್ಕಿರ್ಬೇಕು. ತ್ರಿಕಾಲ ಸ್ನಾನ ಏನು, ಪೂಜೆ ಏನು, ಆನ್ಯಕ ಏನು, ಮಂತ್ರ ಏನು ಅಂತ ನೆನೆಸ್ಕೊಂಡು ಬಿಟ್ಟರೆ ಒಂದು ದಿವಸ ಸ್ವಾಮಿಗಳಾಗಲು ಸಾಧ್ಯ ಇಲ್ಲ. ಅಷ್ಟು ನಿಜವಾದ ಸ್ವಾಮಿ. ಅದಕ್ಕೆ ಪರಮಾತ್ಮ ಭಾಗವತದಲ್ಲಿ ಹೇಳ್ತಾನೆ, ಯತ್ಯಾಶ್ರಮದಲ್ಲಿ ನಾನು ವಿಭೂತಿ ರೂಪ ಇಟ್ಟಿದ್ದೇನೆ ಅಂತ ಪರಮಾತ್ಮ ಹೇಳ್ತಾರೆ. ಸನ್ಯಾಸ ವಿಭೂತಿ ರೂಪ ಇಟ್ಟಿದ್ದೇನೆ, ಇತ್ತು ಚಾಕುಡರು ವಿಭೂತಿ ರೂಪ ಇಟ್ಟರೆ ಗೋವಿಂದ ಅವರೆಲ್ಲ ಸಾಧ್ಯನೇ ಇಲ್ಲ. ಯಾತಕ್ಕೆ ಹೇಳಿತು, ಈ ಸ್ವಾಮಿಗಳನ್ನೇ ನಮ್ಮಂತೆ ನೋಡಲಿಕ್ಕೆ ಬರೋದಿಲ್ಲ, ಜಗತ್ಸ್ವಾಮಿಯಾದ ಭಗವಂತ ನಮ್ಮಂತೆ ನೋಡಲಿಕ್ಕೆ ಬರುತ್ತಾ ಲೆಕ್ಕ ಹಾಕಿ ಸಾಧ್ಯ ಇಲ್ಲ. ಸರ್ವಗ ಸದಾನಂದ ಈಗ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕುತರನ್ನು ಬರೆಯುವ, ಬಗೆ ಬಗೆಯ ನಾಮದಲ್ಲಿ ಕರೆಸುವ. ಆ ಒಂದು ಪದ ಅರ್ಥ ಹೇಳ್ಬೇಕಾದ್ರೆ ಎಷ್ಟು ದಿವಸ ಬೇಕು? ಆ ವಿಷಯ ಅದರೊಳಗೆ ಬಗೆ ಬಗೆಯ ನಾಮಗಳು ಅಂದರೆ ಏನು? ಅದೆಲ್ಲ ಐತರೆ ಯಾರಿಗೆ ಓದಬೇಕಾಗ. ಲೌಕಿಕ ಪದಗಳು, ವೈದಿಕ ಪದಗಳು, ವರ್ಣಾರ್ಥಕ ಪದಗಳು, ಧ್ವನ್ಯಾತ್ಮಕ ಪದಗಳು, ಎಷ್ಟು ವೆರೈಟಿ ಇದೆ ಗೊತ್ತಾ ಅದರೊಳಗೆ? ಎಲ್ಲ ಹೆಸರು ದೇವರನ್ನೇ ಹೇಳ್ತಾ ಇದೆ. ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಲೋಕ ಶಬ್ದೈಹಿ ಮೇಘಾಗ್ನಿ ವಾರಿತಿ ತರಾದಿ ರವೈಶ್ಚ ಸರ್ವೈಹಿ ಏಕೋಭಿ ಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮಮ ಸದೈವ ಸುತುಷ್ಟಿ ಮೇ. ಆಚಾರ್ಯ ಹೇಳ್ತಾರೆ, ಯಾವುದೇ ಒಂದು ಶಬ್ದ ಯಾವ ಭಾಷೆಯೂ ಆಗಿರಲಿ, ಅದು ಬರೀ ದೇವರನ್ನು ಹೇಳುತ್ತೆ ಅಲ್ಲ, ದೇವರು ಸರ್ವೋತ್ತಮ ಅಂತ ಹೇಳುತ್ತಂತೆ. ಎರಡೆರಡು, ಪ್ರತಿಯೊಂದು ಶಬ್ದನೂ ದೇವರನ್ನು ಹೇಳುತ್ತೆ, ದೇವರು ಸರ್ವೋತ್ತಮ ಅಂತಲೇ ಹೇಳುತ್ತೆ. ಯಾವ ಭಾಷೆಯ ಶಬ್ದ ಏನೇ ಆಗಿರಲಿ ಹೇಳುತ್ತೆ. ಅಷ್ಟೇ ಅಲ್ಲ, ಯಾವ ಧ್ವನಿ, ಯಾವುದೇ ಶಬ್ದ, ಸೌಂಡ್, ಶಬ್ದ ಅಂದರೆ ವರ್ಡ್, ಶಬ್ದ ಅಂದರೆ ಸೌಂಡ್, ಯಾವ ಸೌಂಡು ಕೂಡ ಹರಿಸರ್ವೋತ್ತಮ ಅಂತ ಹೇಳುತ್ತೆ. ಅಲ್ಲಿ ನೊಚಗುಟ್ಟಿದರೆ ಹರಿಸರ್ವೋತ್ತಮ ಅನ್ನುತ್ತದೆ. ಸಮುದ್ರ ಭೋರ್ಗರಿಯುತ್ತಲ್ಲ, ಹರಿಸರ್ವೋತ್ತಮ ಅನ್ನುತ್ತದೆ. ಡ್ರಮ್ ಬರ್ತಾರೆ ಜೋರಾಗಿ, ಅದು ಹರಿಸರ್ವೋತ್ತಮ ಅಂತ ಹೇಳುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಪ್ರತಿ ಶಬ್ದನೂ ಹರಿರೇವ ಪರಹ ಹರಿರೇವ ಗುರು, ಪ್ರತಿಯೊಂದು ವರ್ಡು ಹರಿರೇವ ಪರಹ ಹರಿರೇವ ಗುರು ಹೇಳುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರು ಸರ್ವಶಬ್ದವಾಚ್ಯ ಅನ್ನೋದು ಸಾಮಾನ್ಯ ಪದ ಅಲ್ಲದು, ವಿಶಿಷ್ಟವಾದ ಪದ. ಆ ಕಾನ್ಸೆಪ್ಟೇ ಬೇರೆ ಯಾರ್ಯಾರು ಯೋಚನೆ ಮಾಡಿದ್ರು. ಮಧ್ವಾಚಾರ್ಯರ ಹೊರತು ಜಗತ್ತಿನ ಇತಿಹಾಸದಲ್ಲಿ ಸರ್ವಶಬ್ದಗಳ ಕಾನ್ಸೆಪ್ಟನ್ನು ವಿವೇಚನೆ ಮಾಡಿದವರೇ ಇಲ್ಲ ಅಂತ ಗೊತ್ತಾದರೆ ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುಮೇ ಜನ್ಮ ಜನ್ಮನೇ. ಶಬ್ದಶಾಸ್ತ್ರಕ್ಕೆ ಆಚಾರ್ಯರ ಕೊಡುಗೆ ಇಮ್ಯಾಜಿನ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕೊಡುಗೆಯನ್ನು ಕೊಡುತ್ತೆ. ಇನ್ನು ನೀವು ಬ್ರಹ್ಮಸೂತ್ರಗಳಿಗೆ ಹೋಗಬೇಕು. ಸರ್ವ ಶಬ್ದಗಳು ಅಂದರೆ ಯಾವುದು? ತತ್ರ ಪ್ರಸಿದ್ಧ, ಅನ್ಯತ್ರ ಪ್ರಸಿದ್ಧ, ಉಭಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ. ಎಲ್ಲ ಶಬ್ದಗಳು ದೇವರನ್ನೇ ಹೇಳುತ್ತೆ. ಸಮನ್ವಯ ಅಧ್ಯಾಯ ಮಾಡಿ ಸರ್ವಗ ಸದಾನಂದೈಕ ದೇಹನು ಬಗೆ ಬಗೆಯ ನಾಮದಲ್ಲಿ ಕರೆಸುವ ಭಕ್ತರನ್ನು ಬರೆಯುವ. ಅದೆಲ್ಲ ತಿಳ್ಕೊಳ್ಬೇಕಾದ್ರೆ ಇನ್ನೂ ತುಂಬ ಇದೆ. ಅದರ ಬಗ್ಗೆ ಹೇಳಬೇಕಾದ್ರೆ ಮುಂದೆ ನಮಗೆ ಪ್ರಶ್ನೆ ಬರುತ್ತೆ, ಜಗತ್ಗೆಲ್ಲ ಮಾಡ್ತಾನೆ ನಮಗೇನು ಮಾಡ್ತಾನೆ ಅಂದರೆ, ಒಬ್ಬನಲ್ಲಿ ನಿಂತಾಡುವನು, ಬೇಡುವನು ಒಬ್ಬನಲ್ಲಿ, ನೋಡುವನು ನೀಡುವನು, ಮಾತಾಡುವನು ಬೆರಗಾಗಿ, ಅಬ್ಬರದ ಹೆದ್ದೈವನಿವ ಮತ್ತೊಬ್ಬರನ್ನು ಲೆಕ್ಕಿಸನು, ಲೋಕದೊಡೊಬ್ಬನೇ ತಾ ಬಾಧ್ಯವಾದಕನಹ ನಿರ್ಭೀತ. ನಾಳೆ ಆ ಶ್ಲೋಕ ಒಬ್ಬನೇ ನೋಡೋದಕ್ಕೆ ಏನೇನು ಅನಿಸುತ್ತೆ ನಮಗೆ ಶ್ಲೋಕ ಓದಿದರೆ ಪುನಃ ಶಾಸ್ತ್ರ ಅಂತ ತುಂಬಿಸ್ತಾರೆ. ಅದು ಒಬ್ಬರಲ್ಲಿ ಏನೇನು, ಮತ್ತೊಬ್ಬರಲ್ಲಿ ಏನೇನು, ಅದೆಲ್ಲ ಹೇಳ್ತಾರೆ. ಇವತ್ತು ಸರಿಯಾಗಿ ಆರೋಗ್ಯಕ್ಕಾಗಿ ಕರೆಕ್ಟಾಗಿ ಶುರುವಾಗಿದೆ. ನಾಳೆ ಆದಷ್ಟು ಹಾಗೆ ಶುರು ಮಾಡೋಣ. ಆ ಮೂಲಕ ಒಂದೆರಡು ಪದ್ಯ ಜಾಸ್ತಿ ಹೇಳಲು ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿನ ಯದ ಓಚ ವಹಂ ತೇನ ಪ್ರಿಯತಾಂ ಕಮಲಾಕೃತಿ ಆನಂದ ತೀರ್ಥ ವರದೇ ದಾನವಾರಣ್ಯ ಪಾವಕ.